ಗೀತಾಭಾಷ್ಯವನ್ನು ಪ್ರಾರಂಭ ಮಾಡಿ ಮುಕ್ತಾಯ ಮಾಡಿದ ಶ್ರೀಮದ್ ಆಚಾರ್ಯರು ಈಗ ಗೀತಾ ತಾತ್ಪರ್ಯದಿಂದ ಅನೇಕ ಕಾರಣಕ್ಕೋಸ್ಕರ ಗ್ರಂಥ ಬರೀತಾರೆ. ಒಂದು ಕಾರಣ ಅಲ್ಲೇ ಹೇಳಿದ್ದಾರೆ, ಮಹಾಭಾರತಕ್ಕೆ ಅತಿ ಕಡಿಮೆ ಅಂದರೂ ಕೂಡ 10 ಅರ್ಥ. ಮಹಾಭಾರತದೊಳಗೆ ಬರತಕ್ಕಂತಹ ವಿಷ್ಣು ಸಹಸ್ರ ಮತ್ತು ಭಗವದ್ಗೀತೆಗಳು ಮಹಾಭಾರತದಲ್ಲೂ ಅತ್ಯಂತ ಸಾರಭೂತವಾದ ಭಾಗಗಳು ಅಂತ ಹೇಳಿ. ಅದರಿಂದ ಏನಾಯಿತು, ಅದಕ್ಕೆ ಕನಿಷ್ಠ 10 ಅರ್ಥ ಅಂತ ಒಪ್ಪಲೇಬೇಕು. ಭಗವದ್ಗೀತೆ ವಿಷ್ಣು ಸಹಸ್ರಮಕ್ಕೆ ಕನಿಷ್ಠ 10 ಅರ್ಥ, ವಿಷ್ಣು ಸಹಸ್ರಮಕ್ಕಂತೂ ಕನಿಷ್ಠ 100 ಅರ್ಥ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಭಗವದ್ಗೀತೆಗೆ ಅತಿ ಕಡಿಮೆ ಅಂದರೆ 10, ವಿಷ್ಣು ಸಹಸ್ರಕ್ಕೆ ಈಕ್ವಲ್ ಮಾಡಿದ್ರಿಂದ 100 ಆಗಬೇಕು. 10 ಆಗಬೇಕು, 100 ಆಗಬೇಕು. ಆದರೆ ಅದಕ್ಕೆ ದೃಷ್ಟಾಂತ ಕೊಡೋ ಏನು ಮಾಡಬೇಕು, ಈಗ ಸ್ವಲ್ಪ ವಿವರಣೆ ಮಾಡಬೇಕಾದ್ರೆ ಇನ್ನೊಂದು ಅರ್ಥ ತೋರಿಸ್ಬೇಕು. ಆ ದೃಷ್ಟಿಯಿಂದ ಕೂಡ ಆಚಾರ್ಯ ಏನು ಮಾಡ್ತಿದ್ದಾರೆ, ಈಗ ಗೀತಾ ತಾತ್ಪರ್ಯವನ್ನು ಬರೀತಾ ಇದ್ದಾರೆ. ಗೀತಾ ಭಾಷ್ಯದಲ್ಲಿ ಶ್ಲೋಕಾರ್ಥಕ್ಕೆ ಹೆಚ್ಚು ಮಹತ್ವ ಕೊಟ್ಟರೆ ಇಲ್ಲಿ ತಾತ್ಪರ್ಯ ಒಟ್ಟು ಒಂದು ವಾಕ್ಯದ ಒಟ್ಟು ಮೇನ್ ಕಂಟೆಂಟ್ ಏನು ಅದು ತಾತ್ಪರ್ಯ ಅಂತ ಕರೀತಾರೆ. ತತ್ಪರಸ್ಯ ಭಾವ ತಾತ್ಪರ್ಯ, ಯಾವುದಕ್ಕೋಸ್ಕರ ಸೆಂಟ್ರಲ್ ಐಡಿಯಾ ಅಂತ ಹೇಳ್ತೀವಲ್ಲ ಆ ಅರ್ಥದೊಳಗೆ, ಆ ದೃಷ್ಟಿಯಿಂದ ಗೀತಾ ತಾತ್ಪರ್ಯದ ಎಡೆ ಅಂತ ಹೇಳಿದರು. ಮತ್ತು ಇನ್ನೊಂದು ಕಾರಣ, ಅಲ್ಲಿ ಲೇಷತಃ ಅಂತ ವೇದವ್ಯಾಸದೇವರು ಯಾವಾಗ ಶಕ್ತಿತಃ ಅನ್ನೋ ಜಾಗದ ಬದಲು ಲೇಷತಃ ಅಂತ ಹೇಳಿ ಅಂತ ಹೇಳಿದಾಗ ಕಡಿಮೆ ಹೇಳಿದ್ದೇವೆ ಹೆಚ್ಚು ಹೇಳಿಲ್ಲ ಅಂತಾಯಿತು. ಅದು ಪ್ರೂವ್ ಆಗೋದು ಯಾವಾಗ, ಇನ್ನು ಸ್ವಲ್ಪ ಹೆಚ್ಚು ತೋರಿಸ್ತಾವೆ ಅಲ್ಲಿ ಹೇಳಿದ್ದು ಕಡಿಮೆ ಅಂತ ಗೊತ್ತಾಗುತ್ತೆ. ಅಲ್ಲಿಗಿಂತ ಹೆಚ್ಚು ಹೇಳೋದಕ್ಕಂತ ಗ್ರಂಥ ಬರೆದ ಮೇಲೆ ಮೊದಲು ಹೇಳಿದ್ದು ಏನಂತಾಯ್ತು ಅಲ್ಲಿಗೆ ಕಡಿಮೆ ಅಂತ ಒಪ್ಪಿಕೊಂಡಾಗ ಲೇಷತಃ. ಈ 3-4 ಕಾರಣಗಳ ದೃಷ್ಟಿಯಿಂದ ಆಚಾರ್ಯರು ಇತಾ ತಾತ್ಪರ್ಯ ನಿರ್ಣಯವನ್ನು ಬರೀತಾ ಇದ್ದಾರೆ. ಅದರಲ್ಲಿ ಮೊದಲಿಗೆ ಅಲ್ಲಿ ಹೇಳಿದಂತೆ ಮಹಾಭಾರತ ಸರ್ವೇ ಶಾಸ್ತ್ರೇಷು ಭಾರತಂ ಸಾರ ತತ್ರ ರಾಮಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ಸಜ್ಞಾನಾನ್ ಮುಚ್ಚತೆ ಅಂಜಸಾ. ಎಲ್ಲ ಶಾಸ್ತ್ರಗಳಲ್ಲೂ ಭಾರತ ಸಾರ, ಅದರಲ್ಲೂ ನಾಮಸಹಸ್ರಕಂ ವಿಷ್ಣು ಸಹಸ್ರನಾಮ, ವೈಷ್ಣವಂ ಯಾವ ನಾಮ ಸಹಸ್ರನಾಮ ಅಂದರೆ ವೈಷ್ಣವಂ ನಾಮ ಸಹಸ್ರಕಂ ವಿಷ್ಣು ಸಹಸ್ರನಾಮ, ಕೃಷ್ಣಗೀತಾ ಚ ಕೃಷ್ಣ ಹೇಳಿದ ಗೀತೆ. ಅಲ್ಲಿ ಇನ್ನೂ ಕೆಲವು ಭಾಗಗಳು ಬರುತ್ತೆ, ಆ ಗೀತೆ ಅಲ್ಲ ಕೃಷ್ಣಗೀತ ಅಂತ ಹೇಳೋ ಮೂಲಕವಾಗಿ ಭಗವದ್ಗೀತಾ ಅಂತಲೇ ತಿಳಿಸಿದರು. ಇದರಿಂದ ಏನು ಮಹತ್ವ ಅಂದರೆ ತಜ್ಞಾನಾನ್ ಮುಚ್ಚತೆ ಅಂಜಸ, ಭಾರತ ಜ್ಞಾನಾತ್ ವಿಷ್ಣು ಸಹಸ್ರನಾಮ ಜ್ಞಾನಾತ್ ಕೃಷ್ಣಗೀತಾ ಜ್ಞಾನಾತ್ ಅಂಜಸ ಜ್ಞಾನಾತ್ ಅಂಜಸ ಮುಚ್ಚತೆ. ಇವರು ಸರಿಯಾಗಿ ತಿಳ್ಕೊಂಡ್ರೆ ಉದ್ಧಾರ ಆಗ್ತಾರೆ, ಬರೀ ತಿಳ್ಕೊಂಡ್ರೆ ಅಲ್ಲ. ಯಾಕೆಂದ್ರೆ ಗೀತಾ ಭಾಷೆ ಬೇರೆಯವರು ಬರೆದಿದ್ದಾರಲ್ಲ, ತಪ್ಪು ತಪ್ಪ ಬರೆದಿರೋದ್ರಿಂದ ಸರಿ ಅಂಜಸ ಅಂದ್ರೇನು ಸರಿಯಾಗಿ ಅಂತ ಅರ್ಥ. ಸಮಂಜಸ ಅಂತ ಹೇಳ್ತೇವಲ್ಲ ಅವಾಗ ಅರ್ಥ ಆಗುತ್ತೆ, ಅಂಜಸ ಸಮಂಜಸ ಸಮ ಸೇರಿಸ ಸಮಂಜಸ ಆಗುತ್ತೆ ಅಷ್ಟೆ. ಸಮಂಜಸವಾಗಿ ಗೀತಾರ್ಥ ಭಾರತಾರ್ಥ ಆದಿಗಳನ್ನು ತಿಳ್ಕೊಂಡಾಗ ಮೋಕ್ಷ ಆಗುತ್ತೆ ಅಂತ ಹೇಳಿರೋದ್ರಿಂದ ಅದಕ್ಕೋಸ್ಕರ ಬರೀತಾ ಇದ್ದು ಅದನ್ನು ತಿಳ್ಕೊಳ್ಳೇಬೇಕು ಅಂತ. ಇದಕ್ಕೆ ಈಕ್ವಲೆಂಟ್ ಇದ್ರೆ ಏನೋ ತಿಳ್ಕೊಂಡ್ಬಿಡ್ತೇವೆ, ಸಬ್ಸ್ಟಿಟ್ಯೂಟ್ ಇದ್ರೆ ಅಂತ ಕೇಳಿದರೆ ಇಲ್ಲ. ನ ಭಾರತ ಸಮಂ ಶಾಸ್ತ್ರಂ ಕುತಯೇವ ಅನಯೋಸಮಂ, ಮಹಾಭಾರತಕ್ಕೆ ಸಮನಾದ ಶಾಸ್ತ್ರವೇ ಇನ್ನೊಂದಿಲ್ಲ, ಇನ್ನು ಅದರಲ್ಲೂ ಸಾರಭೂತವಾದ ಇವೆರಡಕ್ಕೆ ಸಮನಾದ ಗ್ರಂಥ ಎಲ್ಲಿ ಸಿಗುತ್ತೆ? ಅದರಿಂದ ಹೈಯೆಸ್ಟ್ ಅಂತ ಅರ್ಥ. ವಿಷ್ಣು ಸಹಸ್ರನಾಮ ಹೈಯೆಸ್ಟು, ಭಗವದ್ಗೀತೆ ಹೈಯೆಸ್ಟು. ಭಾರತಂ ಸರ್ವ ವೇದಾಶ್ಚ ತುಲಾಭಾರೋಪಿತಾ ಪುರ ಇದನ್ನು ಹೇಳಿದ್ದಾರೆ. ತೂಕ ಮಾಡಿ ನೋಡಿದಾಗ ಗೊತ್ತಾಗಿದೆ, ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆ ನಿರುಕ್ತಮಸ್ಯ ಯೋ ವೇದ ಸರ್ವ ಪಾಪೈ ಪ್ರಮುಚ್ಚತೆ ಅಂತ ತಿಳಿಸಿದರು. ಈಗ ತಾತ್ಪರ್ಯ ಹೇಗೆ ಹೇಳುತ್ತಾರೆ ನೋಡಿ. ಅಲ್ಲಿ ಅವತಾರ ಕೊಡೋಕೆ ಏನು ಮಾಡಿದರು, ಒಂದೇ ಮಾತು ಹೇಳಿದರು. ತತ್ರಚ ಸಮಸ್ತ ಭಾರತಾರ್ಥಭೂತ ಭಾರತ ಪಾರಿಜಾತ ಮಧುಭೂತಾಂ ಗೀತಾಂ ಉಪನಿಬಂಧ ಅಂತ ಅಲ್ಲಿ ಹೇಳಿದರೆ, ಇಲ್ಲಿ ತಾತ್ಪರ್ಯ ಬರ ಹಾಗೆ ಅದನ್ನು ಇಂಟರ್ನೇಷನ್ ಕೊಡ್ತಾ ಇದ್ದಾರೆ. ತತ್ರ ಸಾಕ್ಷಾತ್ ಇಂದ್ರಾವತಾರಂ ಉತ್ತಮಾಧಿಕಾರಿಣಂ ಆತ್ಮನಃ ಪ್ರಿಯತಮಂ ಅರ್ಜುನಂ ಕ್ಷತ್ರಿಯಾಣಾಂ ವಿಶೇಷತೋಪಿ ಪರಮಧರ್ಮಂ ನಾರಾಯಣ ದೃಟ್ ತದನುಬಂಧಿ ನಿಗ್ರಹಂ ಬಂಧುಸ್ನೇಹಾತ್ ಅಧರ್ಮತ್ವೇನ ಆಶಂಕ್ಯ ತಥೋ ನಿವೃತ್ತಪ್ರಾಯಂ ಸ್ವವಿಹಿತವೃತ್ಯ ಭಕ್ತ್ಯ ಭಗವದಾರಾಧರಮೇವ ಪರಮೋಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮೋ ಭಗವದಧೀನತ್ವಾ ಸರ್ವಸ್ಯ ಇತಿ ಬೋಧಯತಿ ಭಗವಾನ್ ನಾರಾಯಣ. ಇಡೀ ಭಗವದ್ಗೀತೆಯಿಂದ ಸಂಪೂರ್ಣ ಸಾರಾಂಶ ಇದೆ. ಒಂದೇ ಮಾತಿನಲ್ಲಿ ಭಗವದ್ಗೀತಾ ತಾತ್ಪರ್ಯ ಇದೆ, ಒಂದೇ ಪ್ಯಾರಾದೊಳಗೆ ಇಡೀ ಭಗವದ್ಗೀತಾ ತಾತ್ಪರ್ಯವನ್ನು ಹೇಳ್ತಾರೆ. ತತ್ರ ಈ ಮಹಾಭಾರತದಲ್ಲಿ ಸಾಕ್ಷಾತ್ ಇಂದ್ರಾವತಾರಂ ಕೇಳ್ತಕ್ಕಂಥವನು ಯಾರು, ಇಂದ್ರಾವತಾರ. ಸೊ ಶ್ರೋತ್ರ ಅನುಕೂಲ ಇದೆ ಅಂತ ಆಯ್ತಾಗ ಅದು ಉತ್ತಮಾಧಿಕಾರಿಣಂ. ಬರೀ ಹೇಳಿದ್ರೆ ಸಾಲ್ತು, ಕೆಲವರು ಏನು ಮಾಡ್ತಾರೆ ಅದ್ವೈತಗಳು ಮೊದಲಾದವರಲ್ಲ, ಅರ್ಜುನನಿಗೆ ಯಾತಕ್ಕೆ ಕೃಷ್ಣ ವಿಶ್ವರೂಪ ಇತ್ಯಾದಿ ತೋರಿಸಿಬಿಟ್ಟ ಅಂದರೆ ಈತ ಉತ್ತಮಾಧಿಕಾರಿ ಅಲ್ಲ, ಅದಕ್ಕೆ ತೋರಿಸಿದಂತೆ ಗೊತ್ತಾಯ್ತು. ಅಧಮಾಧಿಕಾರಿಗೆ ವಿಶ್ವರೂಪ ತೋರಿಸ ಅಧಮಾಧಿಕಾರಿಗಳ ವಾಸಿ ನಾವೆಲ್ಲ ಕೂಡ ಹೌದಲ್ಲ. ಅಧಮಾಧಿಕಾರಿ ವಿಶ್ವರೂಪ, ಉತ್ತಮಾಧಿಕಾರಿ ದುರ್ಗುಣ ಬ್ರಹ್ಮ, ಯಾವುದು ಬೆಟರ್ ಆಯ್ತು ಈಗ ಇದೆ. ಅದೇ ಅದಕ್ಕೋಸ್ಕರ ಆಚಾರ ಬಾಚಿ ಉತ್ತರ ಕೊಡಲಿಕ್ಕೆ ಉತ್ತಮಾಧಿಕಾರಿ ನಮ್ಮ ಆತ ಇಂದ್ರಾವತಾರ ಉತ್ತಮಾಧಿಕಾರಿ, ನರಾವೇಶ ಇದೆ ಉತ್ತಮಾಧಿಕಾರಿ, ಆಮೇಲೆ ವೀರನಾಮಕ ವಾಯುದೇವರ ಸನ್ನಿಧಾನ ಇದೆ ಉತ್ತಮಾಧಿಕಾರಿ, ಎಷ್ಟೆಷ್ಟು ಸೇರ್ಕೊಂಡಿದೆ ಅಂತಂದು ಅಧಮಾಧಿಕಾರಿ ಅಂದ್ರೆ ಏನು ಮಾಡಬೇಕು ಅದಲ್ಲ ಅಂತ ಹೇಳೋದಕ್ಕೆ ಅಷ್ಟೇಳಿ ಆತ್ಮನ ಪ್ರಿಯತಮಂ ಆತ್ಮನ ಪ್ರಿಯ ಅತ್ಯಂತ ಪ್ರಿಯ ಅರ್ಜುನ ಈ ಮೂರು ಕಾರಣದಿಂದ ಅತ್ಯಂತ ಪ್ರಿಯರಿಗೆ ಏನು ಹೇಳ್ತಾರೆ ಸತ್ಯ ಹೇಳ್ತಾರೋ ಸುಳ್ಳು ಹೇಳ್ತಾರ ಸತ್ಯ ಹೇಳ್ತಾರೆ ಅರ್ಥ ಆಯ್ತಾ ಶುದ್ಧೋದನಾದಿಗಳಿಗೆ ಬುದ್ಧ ರೂಪದಿಂದ ಹೇಳಿದಾಗ ಅವರು ಪ್ರಿಯತಮರಲ್ಲ ಅದಕ್ಕೆ ಮೋಹಕವಾದ ಶಾಸ್ತ್ರವನ್ನು ಹೇಳಿದ ಇಲ್ಲಿ ಪ್ರಿಯತಮ ಪ್ರಿಯ ಪ್ರಿಯತರ ಪ್ರಿಯತಮ ಸೂಪರ್ಲೇಟಿವ್ ಅದು ಅತ್ಯಂತ ಪ್ರಿಯನಾದಂಥ ಅರ್ಜುನನಿಗೆ ಅರ್ಜುನ ಕ್ಷತ್ರಿಯಾಣಾಂ ವಿಶೇಷತೋಪಿ ಪರಮಧರ್ಮಂ ಕ್ಷತ್ರಿಯರಿಗೆ ವಿಶೇಷವಾಗಿ ಪರಮಧರ್ಮ ಅಂತ ಹೇಳಿದ್ರಿಂದ ಉಳಿದವರಿಗೂ ಪರಮಧರ್ಮ ಅಂತ ಅರ್ಥ ಯಾವುದು ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹಂ ಈ ಪದ ನೆನ್ಪಿಟ್ಕೋಬೇಕು ನಾರಾಯಣ ದ್ವೇಷಿಗಳ ತದನುಬಂಧಿಗಳ ನಿಗ್ರಹ ಅನುಬಂಧಿಗಳು ಅಂದರೆ ಅನುಸರಿಸಿ ನಡೆಯುವವರು ಅನುಬಂಧಿಗಳು ಬರೀ ದೇಹ ಸಂಬಂಧಿಗಳು ಅಂತಲ್ಲ ಅದಕ್ಕೆ ಥಿಯರಿಟಿಕಲಿ ಪ್ರಾಕ್ಟೀಸ್ ಫಾಲೋ ಮಾಡೋರನ್ನ ದೇಹ ಸಂಬಂಧಿಗಳು ಅಂತಾಗಿದ್ರೆ ಹಿರಣ್ಯಕಶ್ಮೀರ ಪ್ರಹ್ಲಾದನಿಗೂ ಮಾಡಬೇಕಾಗಿತ್ತು ದೇಹ ಸಂಬಂಧಿಗಳಲ್ಲ ಅನುಬಂಧಿಗಳು ಅಂತ ಹೇಳಿದಾಗ ಅನುಸರಿಸಿ ನಡೆಯುವವರು ಅವರು ಫಾಲೋಯರ್ಸ್ ಅಂತಾರಲ್ಲ ಅವರನ್ನು ನಿಗ್ರಹ ಮಾಡಬೇಕು ಹರಿದ್ವೇಷಿಗಳನ್ನು ಹೇಗೆ ನಿಗ್ರಹ ಮಾಡಬೇಕೋ ಅವರಿಗೆ ಸಪೋರ್ಟ್ ಕೊಡೋರು ನಿಗ್ರಹ ಮಾಡಬೇಕು ಸರ್ಕಾರದ ಪಾಲಿಸಿ ಕೂಡ ಹಾಗೇನೆ ದುಷ್ಟರನ್ನು ದುಷ್ಟರಿಗೆ ಸಪೋರ್ಟ್ ಕೊಡೋರನ್ನು ಕೂಡ ದುಷ್ಟರಿಗೆ ಆಶ್ರಯ ಕೊಟ್ಟಿದ್ರೆ ಅವ್ರನ್ನ ಹಿಡ್ಕೋತಾರೆ ಆಶ್ರಯ ಕೊಟ್ಟಿದ್ದಕ್ಕೆ ನೀನು ದುಷ್ಟನೆ ಅಂತ ಕರೀತಾರೆ ಪಂಚಮಹಾಪಾತಕಗಳಲ್ಲಿ ಅದೊಂದು ಹರಿದ್ವೇಷಾದಿಗಳು ಮಹಾಪಾತಕಗಳಾದರೆ ಅವರು ಸಂಪರ್ಕ ಮಾಡೋದು ಮಹಾಪಾತಕ ಆ ದೃಷ್ಟಿಯಿಂದ ಅವರನ್ನು ಸಂಹಾರ ಮಾಡಬೇಕು ಇದರಿಂದ ಭೀಷ್ಮ ದ್ರೋಣಾದಿಗಳ ಸಂಹಾರ ಯಾತಕ್ಕೆ ಮಾಡಬೇಕಾಗಿತ್ತು ಅಂತ ಕೇಳಿದರೆ ಅವರು ಯೋಗ್ಯರಾಗಿದ್ದರೂ ಕೂಡ ಇದನ್ನ ಸಪೋರ್ಟ್ ಕೊಟ್ಟಿದ್ದಕ್ಕೆ ಮಾಡಬೇಕಾಯಿತು ಬಂಧು ಸ್ನೇಹ ಅಧರ್ಮತ್ವೇನ ಆಶಂಕ್ಯ ಇದನ್ನು ಅಧರ್ಮ ಅಂತ ಅರ್ಜುನ ತಿಳ್ಕೊಂಡ ಅಹೋಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಬರೀ ಅಧರ್ಮ ಅಲ್ಲ ಮಹಾಧರ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದ ಅದು ಕಾರಣ ಏನಾಗಿತ್ತು ಬಂಧು ಸ್ನೇಹಾತ್ ಅದಕ್ಕೆ ಬಾಂಧವಾದಿ ಮೋಹಜಾಲ ಸಂವೃತಂ ನಿನ್ನೆ ಅದರಲ್ಲಿ ಹೇಳಿದ್ರು ಬಂಧು ಸ್ನೇಹದ ನಿಮಿತ್ತದಿಂದ ಇದರಿಂದ ನಮಗೇನು ಗೊತ್ತಾಯಿತು ಅಂದರೆ ಧರ್ಮ ಅಧರ್ಮ ಅಂತ ಯಾವಾಗ ಅನಿಸುತ್ತೆ ಅಂದರೆ ಸ್ನೇಹ ಅಡ್ಡ ಬಂದಾಗ ಆಗುತ್ತೆ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಯಾರೋ ಮಾಡಿದ ಧರ್ಮ ಸರಿ ಹೇಳಿಬಿಡ್ತೀವಿ ನಮ್ಮವ್ರು ಮಾಡಿದ ಧರ್ಮ ಸರಿ ಹೇಳೋದಲ್ಲ ಅದಕ್ಕೆ ಅಲ್ಲೇನಿರುತ್ತೆ ಪಾಪ ಹುಡುಗ ಹೋಗಿಬಿಡು ತಕ್ಷಣ ಪಾಪ ಹುಡುಗ ಅಂತ ಬಂದುಬಿಡುತ್ತಾಗಲೇ ಉಳಿದ ಅದು ಏನು ಸ್ನೇಹ ತೋರಿಸುತ್ತಾಗ ಉಳಿದವರಲ್ಲಿ ನಿಷ್ಪಕ್ಷಪಾತವಾಗಿ ಹೇಳೋ ಮನುಷ್ಯ ಇಲ್ಲಿ ಮಾಡಲಿಕ್ಕೆ ಕಾರಣ ಏನು ಸ್ನೇಹ ಅರ್ಜುನನಿಗಾಗಿ ಕೃಪಯಾ ಪರಯಾ ವಿಷ್ಟ ವಿಷೀದನ್ ನಿಧಮಬ್ರವೀತ್ ಆಮೇಲೆ ಆಶಂಕ್ಯ ತಥೋ ನಿವೃತ್ತ ಪ್ರಾಯಂ ನಿವೃತ್ತ ಮನ್ಲಿಲ್ಲ ನಿವೃತ್ತ ಪ್ರಾಯಂ ನೀನು ಹೇಳಬೇಕು ನಾನು ಕೇಳ್ತೇನೆ ಅಂತ ಹೇಳಿದ್ರಿಂದ ನಿವೃತ್ತರಾಗಲೇ ನಿವೃತ್ತ ಪ್ರಾಯನಾದ ಸುವೀತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನವೇವ ಪರಮೋ ಧರ್ಮ ಇದು ಎಸೆನ್ಸ್ ಇದು ಏನು ಹೇಳಿದ್ದು ಸ್ವಭಿಹಿತ ವೃತ್ತಿ ಮೊದಲನೇದಾಗಿ ಭಗವದ್ ಆರಾಧನವೇವ ಪರಮೋ ಧರ್ಮ ಎಲ್ಲ ಧರ್ಮಕ್ಕಿಂತ ದೊಡ್ಡ ಧರ್ಮ ಯಾವುದು ಭಗವದ್ ಆರಾಧನೆ ಫಸ್ಟ್ ಅದು ಹೇಗೆ ಆರಾಧನೆ ಹೇಗೆ ಮಾಡಬೇಕು ಭಕ್ತಿಯ ಭಕ್ತಿಯಿಂದ ಮಾಡಬೇಕೆ ಹೊರತು ಮೆಕ್ಯಾನಿಕಲ್ ಆರಾಧನೆ ಫಲ ಕೊಡೋದಿಲ್ಲ ಎರಡನೇದಾಯಿತು ಆಮೇಲೆ ಆರಾಧನೆ ಮಾಡೋ ಕ್ರಮ ಏನು ಅಂದರೆ ಸ್ವವಿಹಿತ ವೃತ್ತಿಯ ಇದು ಇಂಪಾರ್ಟೆಂಟ್ ಸ್ವವಿಹಿತ ವೃತ್ತಿಯ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸ್ವವರ್ಣಾಶ್ರಮ ವಿಹಿತ ವೃತ್ತಿಯ ತನ್ನ ವರ್ಣಕ್ಕೆ ತನ್ನ ಆಶ್ರಮಕ್ಕೆ ಏನು ವಿಹಿತವಾಗಿದೆ ಆ ವೃತ್ತಿಯಲ್ಲಿ ಆರಾಧನೆ ಮಾಡಬೇಕೇ ಹೊರತು ಬೇರೆ ರೀತಿಯಲ್ಲಿ ಮಾಡಿದರೆ ಆರಾಧನೆಯಲ್ಲ ಇವತ್ತು ಗೌರ್ಮೆಂಟ್ ಸರ್ವಿಸ್ ಅಂತ ಹೇಳಿದರೆ ಯಾವುದಕ್ಕೆ ಅಪಾಯಿಂಟ್ಮೆಂಟ್ ಮಾಡಿರ್ತಾರೋ ಅದನ್ನು ಮಾಡಬೇಕು ಅವರು ಯಾವುದೋ ಸರ್ವಿಸ್ ಮಾಡಿದರೆ ಸರ್ವಿಸ್ ಅಲ್ಲ ಅದು ಅಪಾಯಿಂಟೆಡ್ ಯಾವ ಪರ್ಪಸ್ಗಾಗಿರ್ತಾರೋ ಅದಕ್ಕೆ ಹೇಗೆ ಮಾಡಬೇಕು ಅದನ್ನೇ ಸ್ವವಿಹಿತ ವೃತ್ತಿ ಅಂತ ಕರೀತಾರೆ ವೃತ್ತಿ ವಿಹಿತ ವೃತ್ತಿ ಸ್ವವಿಹಿತ ವೃತ್ತಿ ಈ ಮೂರನ್ನ ನೆನಪಿಟ್ಕೊಂಡ್ರೆ ಆಗ ಸ್ವಧರ್ಮೇ ನಿಧನಂ ಶ್ರೇಹೆ ಇತ್ಯಾದಿ ಮಾತು ಅರ್ಥ ಆಗುತ್ತೆ ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನಮೇವ ಪರಮೋ ಧರ್ಮ ಪರಮಧರ್ಮನ ಆಚರಣೆ ಮಾಡಬೇಕು ಕೋಧರ್ಮ ಪರಮೋ ಮತಃ ವಿಷ್ಣುಸಹಸ್ರ ಪ್ರಾರಂಭದಲ್ಲಿ ಕೇಳಿರ್ತಾರೆ ಕೋಧರ್ಮ ಪರಮೋ ಮತಃ ಭಾರಿ ದೊಡ್ಡ ಧರ್ಮ ಯಾವುದು ಅಂದರೆ ಇಲ್ಲಿ ಉತ್ತರ ಭಗವದ್ ಆರಾಧನೆಮೇವ ಪರಮೋ ಧರ್ಮ ಸ್ವವಿಹಿತ ವೃತ್ತಿ ಭಕ್ತಿ ಆರಾಧನೆ ಮಾಡಿದಾಗ ಅದು ಧರ್ಮವಾಯಿತು ತದ್ವಿರುದ್ಧ ಅದಕ್ಕೆ ವಿರುದ್ಧವಾಗೋದಾದರೆ ಸರ್ವೋಪಿ ಅಧರ್ಮ ಎಲ್ಲವೂ ಕೂಡ ಏನು ಮಾಡಿದರೂ ಅಧರ್ಮನೇ ಭಗವದ್ ಭಗವದ್ ಅಧೀನತ್ವಾತ್ ಸರ್ವಶ್ಯ ಈ ಭಗವದ್ ಆರಾಧನೆ ಯಾತಕ್ಕೆ ಮಾಡಬೇಕು ಸ್ವವಿಹಿತ ವೃತ್ತಿ ಯಾತಕ್ಕಾಗಬೇಕು ಸದಾ ಭಕ್ತಿಯಿಂದ ಯಾತಕ್ಕೆ ಮಾಡಬೇಕು ಅಂದರೆ ಭಗವದ್ ಅಧೀನತ್ವಾತ್ ಸರ್ವಶ್ಯ ಎಲ್ಲವೂ ಯಾರ ಅಧೀನ ಎಲ್ಲವೂ ಭಗವದ್ ಅಧೀನ ಆದ್ದರಿಂದಾಗಿಯೇ ನಾವು ಭಗವದ್ ಆರಾಧನಾ ಗುರುಪು ಎಲ್ಲವನ್ನೂ ಮಾಡಬೇಕು ಅಂತ ತಿಳಿಸ್ತಾ ಒಂದೊಂದು ಪದದಲ್ಲೂ ಅಷ್ಟು ಅರ್ಥ ಇದೆ ಇತಿ ಬೋಧಯತಿ ಭಗವಾನ್ ನಾರಾಯಣ ಅಲ್ಲಿ ಅರ್ಜುನ ಹೇಳಿದ್ದು ಅಂತ ಯಾರು ಹೇಳಿದ್ದು ಅಂತ ಹೇಳಿದಲ್ಲಿ ಈಗ ಭಗವಾನ್ ನಾರಾಯಣ ವಕ್ತಾನುಕೂಲ್ಯ ಭಗವಾನ್ ನಾರಾಯಣ ಈತ ಅದು ಪ್ರಿಯತಮ ಅರ್ಜುನ ಹೇಳ್ತಿರೋದು ಧರ್ಮದ ಪರಮಧರ್ಮವನ್ನು ಆದ್ದರಿಂದ ವಕ್ತೃ ಶ್ರೋತೃ ಪ್ರಸಕ್ತಿನಾಂ ಯದಾತ್ಯರನುಕೂಲತ ವಕ್ತಾನುಕೂಲ್ಯ ಶ್ರೋತ್ರಾನುಕೂಲ್ಯ ಪ್ರಸಂಗಾನುಕೂಲ್ಯ ಮೂರು ಪೂರ್ಣ ಪ್ರಮಾಣದಲ್ಲಿ ಬಂದಿದ್ದರಿಂದ ಇದೇನಾಯ್ತು ಇಲ್ಲಿಗೆ ಅತಿ ಶ್ರೇಷ್ಠವಾದ ಪ್ರಾಮಾಣಿಕ ಗ್ರಂಥವಾಯಿತು ಎಂಬುದನ್ನು ತಿಳ್ಕೊಳ್ಬೋದು ಸರ್ವಂಚೇತದ ಅತ್ರೈವ ಅವಗಮ್ಯತೆ ಇದೆಲ್ಲ ಯಾತಕ್ಕೆ ಸಮಪ್ ಮಾಡಿದರು ಅಂದರೆ ಇಡೀ ಭಗವದ್ಗೀತೆ ಓದಿ ಎಸೆನ್ಸ್ ಅಂತ ಹುಡುಕೋದು ಕಷ್ಟ ಅದು ಸಮಪ್ ಮಾಡಿ ಏನೋ ಮಾಡಿಬಿಟ್ಟಿದ್ದೀರಿ ಏನು ಆಧಾರ ಅಂದರೆ ಇದೆಲ್ಲ ಇಲ್ಲೇ ಇದೆ ನೋಡಿ ಅಂತ ಹೇಳ್ತಾರೆ ಸರ್ವಂಚೇತದ ಅತ್ರೈವ ಅವಗಮ್ಯತೆ ಇದಿಷ್ಟು ಕೂಡ ಇಲ್ಲೇನೇ ಬಂದಿದೆ ಅಥ ಚೇತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ. ನೀನೇನಾದರೂ ಈ ಧರ್ಮಕ್ಕೆ ಸಂಬಂಧಪಟ್ಟ ಧರ್ಮದಿಂದ ಪ್ರಾಪ್ತವಾಗಿರತಕ್ಕಂಥ ಯುದ್ಧವನ್ನು ಮಾಡದೆ ಹೋದರೆ ಸ್ವಲ್ಪ ಮುಂದೆ ಬರಬೇಕು ಸತ್ತೆಲ್ಲ ಯುದ್ಧವನ್ನು ಮಾಡದೆ ಹೋದರೆ ಸ್ವಧರ್ಮಂ ಕೀರ್ತಿಂಚ ಹಿತ್ವ ಸ್ವಧರ್ಮ ಹೋಯಿತು ಕೀರ್ತಿ ಹೋಯಿತು ಎರಡನ್ನೂ ಕೂಡ ಹಿಟ್ಟು ಹಾಳಾಗಿ ಹೋಗಿಬಿಡ್ತಿ ಅಂತ ಹೇಳ್ತಾರೆ. ಪಾಪಮವಾಪ್ಸಿಸಿ ಜೊತೆ ಪಾಪ ಬರುತ್ತೆ. ಕೀರ್ತಿ ಪಾಪ, ಪಾಪ ಎಂಬುದು ನರಕಕ್ಕೆ ಸಾಧನ, ಕೀರ್ತಿ ಎಂಬುದು ಭೂಲೋಕದ ಅನರ್ಥಕ್ಕೆ ಸಾಧನ. ಇವೆರಡು ಆಗಬಾರ್ದಂತಿದ್ರೆ ಏನು ಮಾಡಬೇಕು? ಸ್ವಧರ್ಮವನ್ನು ಮಾಡಲೇಬೇಕು. ಇತ್ಯಾದಿ ನಾ ಯುದ್ಧಶ್ಚ ಸ್ವಧರ್ಮತ್ವಂ. ಅದರಿಂದ ಏನು ತಿಳಿಬೇಕು ಅಂದರೆ ಯುದ್ಧ ಸ್ವಧರ್ಮ ಅಂತ ಪರಮಾತ್ಮ ಹೇಳಿದ. ಯತಃ ಪ್ರವೃತ್ತಿರ್ಭೂತಾನಾಮೇನ ಸರ್ವಭೇದಂ ತತಂ ಸಕರ್ಮಣ ತಮಭ್ಯರ್ಥ್ಯ ಸಿದ್ಧಿಂ ವಿಂದತಿ ಮಾನವ ಭಗವದ್ ಆರಾಧನಮೇವ ಅಂತ ಹೇಳಿದ್ರಲ್ಲ, ಅದಕ್ಕೆ ಎಲ್ಲ ಶ್ಲೋಕಗಳನ್ನು ಕೊಟ್ಟರು. ಸ್ವಧರ್ಮೇ ನಿಧರಂ ಶ್ರೇಯ, ಶ್ರೇಯಾನ್ ಸ್ವಧರ್ಮೋ ವಿಗುಣ, ಆಮೇಲೆ ಸರ್ವಗುಹ್ಯತಮಂ ಭೂಯ. ಅರ್ಜುನ ಪ್ರಿಯತಮ ಅಂತ ಏನು ಹೇಳಿದರೆ ಅಂತ ಕೇಳಿದರೆ, ಶೃಣುಮೆ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷಾಮಿ ತೇಹಿತಂ. ಅತ್ಯಂತ ಪ್ರಿಯನಾದವನು ನೀನು, ಅದಕ್ಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಶುಚಃ ಇತ್ಯಾದಿನ ಸ್ವಧರ್ಮೇಣೈವ ಭಗವದ್ ಆರಾಧನಶ್ಚೈವ ಕರ್ತವ್ಯತ್ವಂ ತದನ್ಯಸ್ಯ ತ್ಯಾಜ್ಯತ್ವಂಚ. ಇತ್ಯಾದಿ ಮಾತುಗಳಿಂದ ಸ್ವಧರ್ಮದಿಂದನೇ ಭಗವದ್ ಆರಾಧನೆ ಮಾಡಬೇಕು. ತದನ್ಯಸ್ಯ ತ್ಯಾಜ್ಯತ್ವ, ಬುಡದನ್ನು ಬಿಡೋದು ಭಗವತ್ ಪೂಜೆನೆ. ಮತ್ತೆಲ್ಲೂ ಇಷ್ಟದ ಕೆಲಸ ಮಾಡಲಿಲ್ಲ, ದೇವ್ರ ಪೂಜೆ ಅದು ಒಂದು. ಗೊತ್ತಾಯ್ತಾ? ಮಾಡೋದು ಹೇಗೆ ದೇವ್ರ ಪೂಜೆನೋ ವಿಹಿತವಾದದ್ದನ್ನು ನಿಷಿದ್ಧವಾದನ್ನು ಬಿಡೋದು ದೇವ್ರ ಪೂಜೆನೇ. ಸಾ ನಾಹಂ ವೇದೇ ನ ತಪಸ ನ ದಾನೇ ನ ಚೇಜ್ಜಯ. ಇದಕ್ಕಿಂತ ಯಾವ ಧರ್ಮ ಬೇರೆ ಯಾತಕ್ಕಲ್ಲ ಅಂದರೆ ಬರೀ ವೇದ ಓದೋದು ತಪಸ್ ಮಾಡೋದು ಯಾವುದು ಇದ್ರ ಮುಂದೆ ಅಲ್ಲ. ಯಾವುದ್ರ ಮುಂದೆ ಅಲ್ಲ, ಸ್ವಹಿತ ಕರ್ಮದಿಂದ ದೇವರ ಆರಾಧನೆ ಮಾಡ್ತಕ್ಕಂಥದ್ದು. ಶೂದ್ರ ವೇದಾಧ್ಯಯನ ಮಾಡ್ತಾನೆ, ವೇದಾಧ್ಯಯನ ದೊಡ್ಡದು, ಅವನು ಮಾಡಿದ ದೊಡ್ಡದಲ್ಲ. ಈ ಬ್ರಾಹ್ಮಣ ಹೇಳ್ತಾರೆ, ಮಾಸೇನ ಶೂದ್ರೋ ಭವತಿ ಬ್ರಾಹ್ಮಣ ರಸವಿಕ್ರಯ. ರಸವಿಕ್ರಯ ಉಪ್ಪು ಹಾಲು ಬೆಣ್ಣೆ ಇತ್ಯಾದಿ ಮಾಡಿಬಿಟ್ರೆ ಏನಾಗುತ್ತಂತೆ, ಆಪತ್ಕಾಲದಲ್ಲಿ ಬ್ರಾಹ್ಮಣ ವ್ಯಾಪಾರ ಮಾಡಬಹುದು. ಯಾರು ಇದನ್ನು ಮಾಡಬಾರ್ದು, ಇದನ್ನು ಮಾಡಿಬಿಟ್ರೆ ಬ್ರಾಹ್ಮಣ್ಯ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಹೋಗ್ತಾನೆ ಅವನು, ವೈಶ್ಯರಿಗೆ ಧರ್ಮ ಇವರಿಗೆ ಧರ್ಮ ಅಲ್ಲ. ಅದಕ್ಕೋಸ್ಕರನೇ ನಾಹಂ ವೇದಿ ಯಾವುದು ಧರ್ಮ, ಯಾರು ಧರ್ಮ ಶ್ರೇಷ್ಠ ಹೌದಲ್ಲ ಅಂತ ಏನು ಹೇಳಬೇಕು, ಅದಕ್ಕೆ ಯಾರಿಗೆ ಅಂತ ಕೇಳಬೇಕು ಅಷ್ಟು. ಯಾರಿಗೆ ಅವ್ರು ನೋಡಿಕೊಂಡು ಅದಕ್ಕೆ ತಕ್ಕಂತೆ ಧರ್ಮದ ಸ್ವರೂಪ ಡಿಸೈಡ್ ಮಾಡಬೇಕಾದ್ದರಿಂದ ಸ್ವವಿಹಿತ ವೃತ್ತಿ ಇದನ್ನು ಯಾವಾಗಲೂ ಗಮನಿಸ್ತಾ ಇರಬೇಕು. ನಾವೇನೇ ಕೆಲಸ ಮಾಡ್ತಿರ್ತೇವೆ, ಇವತ್ತು ಲೌಕಿಕಕ್ಕೋಸ್ಕರ ಪೂರ್ತಿ ಬಿಟ್ಬಿಟ್ಟಿದ್ದಾರೆ ಸಂಧ್ಯಾವನೆ ಪೂಜೆ ಕೂಡ, ಭಾರಿ ಕೆಲಸ ಹೊಟ್ಟೆಪಾಡು ಅಂತಾರೆ. ಹಾಗೆ ಏನರ್ಥ ಅದಕ್ಕೆ? ಮುಖ್ಯ ಧರ್ಮಕ್ಕೆ ಹಾನಿ ಬರೋದಾದರೆ ತದ್ವಿರುದ್ಧ ಸರ್ವೋಪ್ಯ ಧರ್ಮ ಅಧರ್ಮ ಆಯಿತು. ನಾವು ಹೊಟ್ಟೆ ಆಪತ್ಕಾಲ ಏನೇ ಬಂದರೂ ಕೂಡ ಆಪತ್ಕಾಲ ಯಾತಕ್ಕೆ ಉಪಯೋಗಿಸ್ಬೇಕು? ನಾವೀಗ ಧರ್ಮಾಚರಣೆ ನಡೀಬೇಕು, ಅದಕ್ಕೆ ಅಡ್ಜಸ್ಟ್ ಮಾಡಬೇಕು. ಅದು ಆಪತ್ಕಾಲದ ಅರ್ಥನೇ ಹೊರತು ಧರ್ಮ ಬಿಡೋದು ಆಪತ್ಕಾಲ ಅಲ್ಲ. ಆಪತ್ಕಾಲದಲ್ಲೂ ಧರ್ಮಕ್ಕೆ ಅಡ್ಜಸ್ಟ್ ಮಾಡಿಕೊಡೋದು ಆಪತ್ ಧರ್ಮ. ಮುಂದೆ ಭಕ್ತಿ ಬೇಕು ಅಂತ ಹೇಳೋದಕ್ಕೆ, ಭಕ್ತ್ಯಾತ್ ಅನನ್ಯ ಶಕ್ಯ ಅರ್ಜುನ, ಅನನ್ಯ ಭಕ್ತಿಗೆ ಮಾತ್ರ ನಾನು ಸಿಗ್ತೇನೆ ಅಂತ ಹೇಳಿದ್ರಿಂದ ಅದು ಗೊತ್ತಾಯಿತು. ಮತ್ಕರ್ಮ ಇತ್ಯಾದಿನ ವಿಷ್ಣು ಭಕ್ತೇರೇವ ಸರ್ವ ಸಾಧನೋತ್ತಮತ್ವ ಪರೋಕ್ಷ ಅಪರೋಕ್ಷ ಜ್ಞಾನ ಯೋಹೋ ಜ್ಞಾನಿನೋಪಿ ಮೋಕ್ಷಸ್ಯ ತದಧೀನತ್ವಂಚ. ವಿಷ್ಣು ಭಕ್ತಿಯೇ ಸರ್ವಸಾಧನೋತ್ತಮ, ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಎಲ್ಲವೂ ಕೂಡ ಮತ್ತು ಜ್ಞಾನಿ ಅದೆಲ್ಲವೂ ಕೂಡ ಮೋಕ್ಷಸ್ಯ ಮೋಕ್ಷವೂ ಕೂಡ ತದಧೀನತ್ವಂಚ, ದೇವರ ಅಧೀನದಲ್ಲಿದೆ ಅನ್ನೋದು ಸಿದ್ಧವಾಗಬೇಕು. ಮತ್ಕರ್ಮ ಕೃತ್ ಮತ್ ಪರಮಃ ಇತ್ಯಾದಿನ ಭಕ್ತಸ್ಯಾಪಿ ತತ್ಕರ್ಮ ವಿಕರ್ಮತ್ಯಾಗಶ್ಚ. ಭಕ್ತನೂ ಕೂಡ ನನ್ನ ವಿಷಯ ಕರ್ಮ ಮಾಡಬೇಕು ಅಂತ ಹೇಳಿದರೆ ಜ್ಞಾನಿಗೂ ಕೂಡ ಕರ್ಮಾಚರಣೆ ಕರ್ತವ್ಯ. ಭಕ್ತನಾಗೋದಕ್ಕಿಂತ ಮುಂಚೆ ಕರ್ಮ ಮಾಡಬೇಕು ಭಕ್ತಿ ಸಿದ್ಧಿಗೋಸ್ಕರ, ಜ್ಞಾನ ಬರಲಿಕ್ಕೋಸ್ಕರ. ಜ್ಞಾನ ಬಂದಮೇಲೂ ಮತ್ತೆ ಯಾತಕ್ಕೆ ಮಾಡಿ ಕರ್ಮಾಚರಣೆ ಮಾಡಬೇಕು? ಆನಂದ ವೃದ್ಧಿಗೋಸ್ಕರ. ಹೀಗಾಗಿ ಯಾರಿಗೂ ಎಕ್ಸೆಂಪ್ಷನ್ ಇಲ್ಲ. ಇತ್ಯಾದಿ ರಾ ಭಕ್ತಶ್ಚಾಪಿ ತತ್ಕರ್ಮ ವಿಕರ್ಮ ತ್ಯಾಗಶ್ಚ. ಕುರುಕರ್ಮ ಇವ ತಸ್ಮಾತ್ವಂ ಪೂರ್ವೈ ಪೂರ್ವತರಂ ಕೃತಂ ಇತ್ಯಾದಿನ ಜ್ಞಾನಿನೋಪಿ ಭಗವತ್ ಕರ್ಮ. ಇತ್ಯಾದಿ ಮಾತುಗಳಿಂದ ಎಂಥ ದಿವ್ಯ ಜ್ಞಾನಿಯಾಗಿದ್ದರೂ ಕೂಡ ಭಗವತ್ ಪೂಜಾ ರೂಪವಾಗಿ ಕರ್ಮಗಳನ್ನು ಆಚರಣೆ ಮಾಡಲೇಬೇಕು. ಸುದುರ್ದರ್ಶ್ಯಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ಇತ್ಯಾದಿ ಮಾತುಗಳಲ್ಲಿ ಇತ್ಯಾದಿನ ಅರ್ಜುನಸ್ಯ ಉತ್ತಮಾಧಿಕಾರಿತ್ವಂ ಅಪರೋಕ್ಷ ಜ್ಞಾನಿತ್ವಂಚ. ಅರ್ಜುನ ಉತ್ತಮಾಧಿಕಾರಿ ಅಪರೋಕ್ಷ ಜ್ಞಾನಿ ಇದು ತಿಳಿದಿರಬೇಕು. ಅನೇಕರು ನಮ್ಮಲ್ಲಿ ಕೆಲವರು ತಿಳಿದೇ ಹೇಳಿಬಿಡ್ತಾರೆ ಅರ್ಜುನ ಅಪರೋಕ್ಷ ಜ್ಞಾನ ಆಗಿದ್ದಿಲ್ಲ ಅಂತ ಹೇಳಿಬಿಡ್ತಾರೆ. ತಪ್ಪದು. ದೇವತೆಗಳೆಲ್ಲ ಎಂಥವರು? ಜಾತಾಪರೋಕ್ಷಗಳು. ನ ದೇವ ಪದಂ ಪ್ರಾಪ್ತಃ ಬ್ರಹ್ಮದರ್ಶನ ವರ್ಜಿತ ಆಚಾರ್ಯರ ಮಾತು. ಆದ್ದರಿಂದ ಅಪರೋಕ್ಷ ಜ್ಞಾನಿ ದೊಡ್ಡ ಅಪರೋಕ್ಷ ಜ್ಞಾನಿ. ಮತ್ತೆ ಅಪರೋಕ್ಷ ಜ್ಞಾನಿ ಯಾತಿ ಕೇಳ್ತಾರೆ ಅಂದರೆ ತಿರೋಧಾನ ಆಗಿದೆ ಅದನ್ನು ನೆನಪಿರೋದು. ತಿರೋಧಾನ ಮರೆಯೋದು, ಓದೇ ಇಲ್ಲ ಗೊತ್ತಿಲ್ಲ, ಓದು ಮರ್ತೋಗಿದೆ ಆಗ ಗೊತ್ತಿಲ್ಲ. ಮರ್ತಿದ್ದವ್ರು ಸ್ವಲ್ಪ ಹೇಳಿಬಿಟ್ರೆ ಅರ್ಥ ಆಗಿಬಿಡುತ್ತೆ, ಹೊಸ್ದಾಗ ಓದೋನಿಗೆ ಪೂರ್ತಿ ಹೇಳಬೇಕಾಗುತ್ತೆ. ಆದರೆ ಮರೆ ಹೋಗೋದು ಹೇಗಿತ್ತು? ತಿರೋಧಾನ ಅಂದ್ರೆ ಅದೇ, ಮರೆ ಹೋಗೋದೇ ತಿರೋಧಾನ. ತಿರೋಧಾನಕ್ಕೆ ಅಪರೋ ಪರಾರ್ಧ ಕರ್ಮಾದಿಗಳ ಕಾರಣ. ನಮೇ ವಿದುಸ್ವರಗಣಃ ಪ್ರಭವಂ ನಮಃ ಋಷಯಃ.
ಅಹಮಾದಿಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ ಇತ್ಯಾದಿ ದೊಡ್ಡ ಕೊಟೇಷನ್ಸ್ ಕೊಟ್ಬಿಡ್ತಾರೆ ಆಚಾರ್ಯ. ಇಷ್ಟು ಕೊಟ್ಟುಬಿಟ್ಟು ಇತ್ಯಾದಿನಾ ಇಷ್ಟೆಲ್ಲ ಮತಗಳಿಂದ ಸರ್ವಸ್ಮಾತ್ ಭಗವತೋ ಭೇದ ಸರ್ವಸ್ಯ ತದಧೀನತ್ವಂ ಎಲ್ಲರಿಂದನೂ ಭಗವಂತನಿಗೂ ಭೇದ ಇದೆ ಒಂದು. ಸರ್ವಸ್ಯ ತದಧೀನತ್ವಂ ಎಲ್ಲವೂ ದೇವರಧೀನ ಈಶಾವಾಸ್ಯಮಿದಂ ಸರ್ವಂ. ತಸ್ಯ ಅನನ್ಯಾಧೀನತ್ವಂ ಅವನು ಯಾರಧೀನನಾಗಿಲ್ಲ. ಅನ್ಯಾಧೀನ ಅನನ್ಯಾಧೀನ ಅನ್ಯಾಧೀನ ನಭವತಿ ಇತಿ ಅನನ್ಯಾಧೀನ ಅದು ಸ್ವತಂತ್ರ ಅಂತರ್ಥ. ಅನನ್ಯಾಧೀನತ್ವ ಅಂದ್ರೇನು? ಸ್ವಾತಂತ್ರ್ಯ. ಅನ್ಯಾಧೀನತ್ವ ಅಂದ್ರೇನು? ಪಾರತಂತ್ರ್ಯ. ನಮಗೆಲ್ಲ ಅನ್ಯಾಧೀನತ್ವ ಇದೆ, ದೇವರಿಗೆ ಅದಿಲ್ಲ. ಸರ್ವೋತ್ತಮತ್ವಂ ಮತ್ತಃ ಪರತರಂ ನಾಣ್ಯತ ಕಿಂಚಿದಸ್ತಿ ಧನಂಜಯ. ಈ ಮಾತಿನಲ್ಲಿ ಏನಿದೆ? ಸರ್ವೋತ್ತಮತ್ವ ಕೃಷ್ಣ ಹೇಳುತ್ತಿದ್ದಾನೆ. ಈ ರೀತಿ ಯಾವ ದೇವತೆಗಳು ಹೇಳಿಲ್ಲ, ಅದರಿಂದಾಗಿಯೇ ಹರಿಯೇ ಸರ್ವೋತ್ತಮ. ಸರ್ವಗುಣ ಸಂಪೂರ್ಣ ಪೂರ್ಣತ್ವಂ ಎಲ್ಲ ಗುಣಗಳಿಂದ ಪೂರ್ಣ. ಸರ್ವಶಾಸ್ತ್ರಾಣಾಂ ತತ್ಪರತ್ವಂ ವೇದೈಶ್ಚ ಸರ್ವೈರಹಮೇವ ವೇದ್ಯಃ. ಎಲ್ಲ ಶಾಸ್ತ್ರಗಳು ದೇವರನ್ನೇ ಹೇಳ್ತಾ ಇವೆ. ತಥಾ ತಜ್ಞಾನಾದೇವ ಮೋಕ್ಷ ಇತ್ಯಾದಿ. ಮತ್ತು ಕೂಡ ದೇವರ ಜ್ಞಾನದಿಂದನೇ ಮೋಕ್ಷ. ಯಜ್ಞಾತ್ವ ಮೋಕ್ಷ ಮೋಕ್ಷ ಅಶುಭಾತ್ ಇತ್ಯಾದಿ ಹೇಳಿರೋದ್ರಿಂದ ಅದರಿಂದನೇ ಮೋಕ್ಷ. ಮುಂದೆ ಇಷ್ಟು ಹೇಳಿ ಅಘಾತೆ ವಿಷ್ಣು ಜುಷಾ ಚಿದರ್ಥ್ಯ ಸೋಮೋ ಯಜ್ಞಶ್ಚ ರಾಧ್ಯೋ ಹವಿಷ್ಮತ ಇತ್ಯಾದಿ ಬೇರೆ ಬೇರೆ ಗ್ರಂಥಗಳು ವಾಕ್ಯ ಕೋಟ್ ಮಾಡ್ತಾರೆ. ಇದಿಷ್ಟು ಭಗವದ್ಗೀತಾ ಶ್ಲೋಕಗಳು ಮುಗಿತು. ಈ ಭಗವದ್ಗೀತಾ ಶ್ಲೋಕಗಳು ಸವಸಾರಾರ್ಥ ಭಗವದ್ಗೀತೆ ಮಹಾಭಾರತ ಅದರ ಸಾರ ನೀವು ಭಗವದ್ಗೀತಾ ಅಂತ ಹೇಳಿದ ಮೇಲೆ ಉಳು ಶಾಸ್ತ್ರಗಳ ಸಾರ ಭಗವದ್ಗೀತೆಯ ತಾತ್ಪರ್ಯ ಏನಾಗಬೇಕು ಎರಡು ಟ್ಯಾಲಿ ಆಗಬೇಕು. ಅದಕ್ಕೆ ಅವನು ಕೋಟ್ ಮಾಡ್ತಾರೆ. ಸೊ ಎಲ್ಲ ಶಾಸ್ತ್ರದ ಸಾರನೂ ಇದೆ, ಭಗವದ್ಗೀತೆಯ ಸಾರನೂ ಇದೆ ಅಂದ ಮೇಲೆ ನೋ ಚಾಯ್ಸ್, ಇದು ಒಪ್ಪಲೇಬೇಕು ಅಂತ ಅರ್ಥ. ಅದಕ್ಕೆ ಮೊದಲೆಲ್ಲ ದೊಡ್ಡ ಇತಿ ಪೈಂಗಿ ಶ್ರುತಿಯನ್ನು ಕೊಡ್ತಾರೆ, ಬೇರೆ ಪುರಾಣ ವಾಕ್ಯಗಳನ್ನು ಕೊಡ್ತಾರೆ. ಸರ್ವೋತ್ಕರ್ಷೆ ದೇವತೆ ಅವಲ್ಲ ಅಮರಣಿ ಸೂಕ್ತ ಎಂ ಎಂ ಕಾಮಯತೆ ವಿಷ್ಣು ಅವಿಷ್ಣ ಎಂ ಹಕ್ರಮ ಸೂರ್ಯಂ ಎಂ ಸ್ಕಂದಂ ಇತ್ಯಾದಿಯಾಗಿ ಏಕೋ ನಾರಾಯಣ ಆಸೀತ್ ಅನೇಕ ಮಾತುಗಳು. ಸರ್ವೋತ್ಕರ್ಷೆ ದೇವದೇವಸ್ಯ ವಿಷ್ಣೋ ಮಹಾತಾತ್ಪರ್ಯಂ ನೈವ ಚಾನ್ಯತ್ರ ಸತ್ಯಂ ಅವಾಂತರಂ ತತ್ಪರತ್ವಂ ತದನ್ಯತ್ ಸರ್ವಾಗಮಾನಾಂ ಪುರುಷಾರ್ಥಃ ತಥೋ ಅತಃ ಇತಿ ಪೈಂಗಿ ಶ್ರುತಿ. ಎಲ್ಲ ಆಗಮಗಳಿಗೂ ಕೂಡ ಸ್ಪಷ್ಟವಾಗಿ ಹರಿಯೇ ಮಹಾತಾತ್ಪರ್ಯ ಅನ್ನೋದನ್ನು ಪೈಂಗಿ ಶ್ರುತಿ ಆಧಾರದಿಂದ ಕೊಟ್ಟು ಪರೋ ಮಾತ್ರೆಯ ತನ್ವಾವೃಧಾನ ಇತ್ಯಾದಿ ಮಾತುಗಳಿಂದ ತಿಳಿಸಿ ಇತ್ಯಾದಿ ಚ ಉತ್ಪನ್ನ ಜ್ಞಾನ ತಿರೋದ್ಭಾವ ನಿವೃತ್ತ್ಯರ್ಥಂ ಉಪದೇಶಂತಿತಿ ಜ್ಞಾನಂ ಇತ್ಯಾದಿ ಮಾತುಗಳು. ಮತ್ತು ಅರ್ಜುನ ಯಾತಕ್ಕೀಗ ತಪ್ಪು ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಉತ್ತರ, ಆತನಿಗೆ ಜ್ಞಾನ ತಿರೋಧಾನ ಆಗಿದೆ, ತಿರೋಧಾನ ಆಗಿದ್ದು ಹೋಗಬೇಕು. ಅದಕ್ಕೆ ಉಪದೇಶ ಮಾಡ್ತಿರು. ಗೊತ್ತಿದ್ದವ್ರು ಹೇಳಿ ತಿಳಿಸ್ಬೇಕು, ಮರ್ತಿದ್ದವ್ರು ಹೇಳಿ ತಿಳಿಸ್ಬೇಕು. ಇದು ಮರ್ತಿದ್ದ ಅರ್ಜುನ ತಿಳಿಸುವ ಕೆಲಸ ಇಲ್ಲಿ ಮಾಡ್ತಿದ್ದಾನೆ ಪರಮಾತ್ಮ. ಇಷ್ಟೇದಿಷ್ಟು ಕೂಡ ಇದು ಶಾರ್ಟ್ ಸಮ್ಮರಿ. ಅಣುಭಾಷ್ಯ ಹೇಗೋ ಗೀತಾ ತಾತ್ಪರ್ಯ ನಿರ್ಣಯ ಇದಿಷ್ಟು ಕೂಡ. ಇದನ್ನು ಇಷ್ಟನ್ನು ನಾವು ಆರಂಭದಲ್ಲಿ ಹೇಳಿಬಿಟ್ಟು ಆಯಾ ವಾಕ್ಯಗಳಲ್ಲಿ ತಾತ್ಪರ್ಯ ಹೇಗೆ ಬರುತ್ತೆ ತೋರಿಸ್ತಾರೆ. ಆಯಾ ಪ್ರಸಂಗದಲ್ಲಿ ಅಧ್ಯಾಯಗಳಲ್ಲಿ ತಾತ್ಪರ್ಯ ಹೇಗೆ ಬರುತ್ತೆ ಮತ್ತು ವಿವರಣೆ ಮಾಡ್ತಾ ಹೋಗ್ತಾರೆ. ಇವೆಲ್ಲ ಒಂದಕ್ಕಿಂತ ಒಂದು ಅಪೂರ್ವ ಅಂಶಗಳು. ಒಂದು ಅರ್ಥದಲ್ಲಿ ಈಗ ಪ್ರಜ್ಞಾವಾದಾಂಶ ಭಾಷಸೆ, ನಿನ್ನೊಂದು ಅರ್ಥ ಹೇಳಿದ್ದು ಪ್ರಜ್ಞಾವಾದಾಂಶ ಭಾಷಸೆ ಸ್ವಮನೀಷೋತ್ಥ ವಚನಾನಿ. ಕೇವಲ ನಿನ್ನ ಬುದ್ಧಿಗೆ ತೋಚಿದ ಮಾತಷ್ಟೇ ಆಡ್ತಿದ್ದೆ ಹೊರತು ಶಾಸ್ತ್ರಸಮ್ಮತವಾದದ್ದಲ್ಲ ಅಂತ ಹೇಳಿದ್ದ. ಪ್ರಜ್ಞಾವಾದ ಶಬ್ದಕ್ಕರ್ಥ ಈಗ ಇನ್ನೊಂದು ರೀತಿ ಹೇಳ್ತಾರೆ. ಪ್ರಜ್ಞಾವಾದ ಪ್ರಜ್ಞ ಅವಾದ ಪ್ರಜ್ಞಾವಾದ ಪ್ರಜ್ಞರು ಜ್ಞಾನಿಗಳು, ಅವಾದ ಅವ್ರು ಹೇಳ್ತಕ್ಕಂಥ ಮಾತುಗಳಲ್ಲ ಇವು ಅಂತ ಹೇಳಿದ್ರಿಂದ ಎರಡರ್ಥದಲ್ಲೂ ಕೂಡ ಏನಾಯ್ತದ, ಅರ್ಜುನ ಆಡೋ ಮಾತುಗಳೆಲ್ಲ ಜ್ಞಾನಿ ಸಮ್ಮತ ಮಾತುಗಳಲ್ಲ, ಉಳಿದವರೆಲ್ಲ ಜ್ಞಾನಿಗಳ ಮಾತು ಅಂತ ಅರ್ಥ ಬರೆದು ಬಿಟ್ಟಿದ್ರು. ನೇರವಾಗಿ ಎಷ್ಟು ಸುಲಭವಾಗಿ ಅರ್ಥ ಬರುತ್ತೆ ಎಂಬುದನ್ನು ತೋರಿಸ್ತಾ ಅದು ಜ್ಞಾನಿಗಳಾಗಿ ಮಾತು ಆಡ್ತಾ ಇಲ್ಲ, ನಿನೀಗ ತಪ್ಪು ಮಾಡ್ತಾ ಇದ್ದಿ ಅಂತ ಹೇಳಿದರು. ಅದು ಪ್ರಕರ್ಷೇಣ ಜಾನಂತೀತಿ ಪ್ರಜ್ಞಾ ತದವಾದ ಪ್ರಜ್ಞಾವಾದ. ಸರಿಯಾಗಿ ತಿಳಿದವರು ಪ್ರಜ್ಞರು, ಅವ್ರು ಹೇಳದೇ ಇರತಕ್ಕಂಥವಾದ ಅವಾದ ಅದನ್ನು ನೀನು ಹೇಳ್ತಿದ್ದಿ ಅಷ್ಟೇ. ಪ್ರಾಜ್ಞವತ ವಿರುದ್ಧವಾದಂ ವದಸಿ ಕಥಂ ಗತಾಸೂನ್, ಪ್ರಾಜ್ಞವತ ವಿರುದ್ಧವಾದ ಮಾತನ್ನಾಡ್ತಾ ಇದ್ದಿ ಅಂತ ತಿಳಿಸಿ ಅದನ್ನು ತಿಳಿಸಿದೆ. ಆಮೇಲೆ ಇನ್ನೂ ಕೆಲವು ಮಾತುಗಳು ಇಲ್ಲಿ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತು ಅನಯೋಹೋ ತತ್ವದರ್ಶಿಭಿ. ಇದು ಬಹಳ ಗೊಂದಲ ಹುಟ್ಟಿಸ್ತಕ್ಕಂಥ ಶ್ಲೋಕ. ನೋಡಿ ಮೇಲ್ನೋಟಕ್ಕಿದು ಸುಲಭ ಅರ್ಥ ಆಗೋದಲ್ಲ, ವಾಕ್ಯ ಭಾರಿ ಸುಲಭಗಳಿದೆ, ಅರ್ಥ ಹೇಳೋದು ಕಷ್ಟ. ಅಲ್ಲೊಂದು ಅರ್ಥ ಹೇಳಿಬಿಟ್ಟಿದ್ರು, ಇನ್ನೊಂದು ಅರ್ಥ ಹೇಳ್ತಾರೆ. ಇಲ್ಲಿ ಎಷ್ಟು ಸುಲಭವಾದ ಅರ್ಥ ಹೇಳ್ತಾರೆ ತಿಳಿಗೆ, ಅತಿ ಕನ್ಫ್ಯೂಷನ್ ಮಾಡೋ ಅರ್ಥ ಜನಕ್ಕೆ ತಿಳಿದ್ರೆ ಸ್ಪಷ್ಟ ಅರ್ಥವನ್ನು ಹೇಳ್ತಾರೆ. ನ ಅಸತಃ ವಿದ್ಯತೆ ಭಾವ ನ ಅಭಾವ ವಿದ್ಯತೆ ಸತಃ ಉಭಯೋರಪಿ ದುಷ್ಟ ಅಂತಃ ಅನಯೋಹೋ ತತ್ವದರ್ಶಿಭಿ. ಎಷ್ಟು ಸುಲಭ, ಇನ್ನು ಸ್ವಲ್ಪ ಮುಂದೆ ಬರಬೇಕು. ಇನ್ನು ಬನ್ನಿ ಮುಂದೆ ಬನ್ನಿ, ಎಲ್ಲ ಹೊರಗೆ ಕೂತಿದ್ದಾರೆ. ಅಸತಃ ವಿದ್ಯತೆ ಅಸತಃ ಅಸತಃ ಭಾವ ನ ವಿದ್ಯತೆ. ಸತಃ ಅಭಾವ ನ ವಿದ್ಯತೆ. ಇಷ್ಟನ್ವಯ, ಸತಃ ಅಭಾವ ನ ವಿದ್ಯತೆ, ಅಸತಃ ಭಾವ ನ ವಿದ್ಯತೆ. ಅಸತ್ತಿಗೆ ಭಾವ ಇಲ್ಲ, ಸತ್ತಿಗೆ ಅಭಾವ ಇಲ್ಲ ಅಂತ ಅರ್ಥ. ಇಲ್ಲಿ ಸತ್ತು ಅಭಾವ ಭಾವ ಸತ್ತಿ ಅರ್ಥ ಬಿಟ್ಟರು ಶ್ಲೋಕ ಅರ್ಥ ಆದ ಲೆಕ್ಕ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅಸತ್ತಿಗೆ ಭಾವ ಇಲ್ಲ ಅಂದ್ರೇನು? ಭಾವ ಅಂದರೆ ಸುಖ, ಅಸತ್ ಅಂದರೆ ದುಷ್ಕರ್ಮ. ದುಷ್ಕರ್ಮ ಮಾಡಿದರೆ ಸುಖ ಆಗೋದಿಲ್ಲ, ಆಯಿತಾ? ಸತ್ತಿಗೆ ಅಭಾವ ಇಲ್ಲ, ಸತ್ ಅಂದರೆ ಸತ್ಕರ್ಮ, ಅಭಾವ ಅಂದರೆ ದುಃಖ. ಅದೆಂದು ಕೂಡ ದುಃಖ ಇಲ್ಲ. ನಮ್ಮ ಮುಂದೆ ಸಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚಿ. ಇದೊಂದು ಜನರಲ್ ರೂಲ್ ಇದು. ನಮಗೆ ಸೈನ್ಸ್ ಅಂಡ್ ರೂಲ್ ನಂಬ್ಕೊಂಡು ಏನು ಮಾಡ್ತಿದ್ದೀವಿ ನಾವೀಗ? ಹೀಗೆ ಮಾಡಿ ಹೀಗೆ ಆಗಲೇಬೇಕು, ನಿಮ್ಗೆ ಅರ್ಥ ಆಗಿದೆ. ಅದೇ ಗ್ಯಾರಂಟಿ ಕೊಡ್ತೀವಿ ನಾವೀಗ, ಆದಮೇಲೆ ಆಗಲೇಬೇಕು, ಯಾಕೆ ಸೈನ್ಸ್ ಹೇಳ್ತಾ ಇದೆ ಅಂತ ಹೇಳುತ್ತೆ. ಅದೇ ರೀತಿಯೇ ಒಳ್ಳೇದು ಮಾಡಿದರೆ ಒಳ್ಳೇದು ಆಗಲೇಬೇಕು ದೇವ್ರು ಹೇಳ್ತಾರೆ. ಇದು ರೂಲ್, ಆದ್ದರಿಂದ ನಾವು ನಿಶ್ಚಿಂತೆಯಾಗಿ ಬದುಕ್ಬೋದು. ಅರ್ಥ ಆಯ್ತಾ? ನಾವು ಮಾಡಿದ ಸರಿ ಅಂತ ಆದಮೇಲೆ ದುಷ್ಫಲ ಬರೋ ಚಾನ್ಸ್ ಇದೆಯಾ? ಚಾನ್ಸಸ್ಸೇ ಇಲ್ಲ. ಇದು ಅದು ನ್ಯೂಟನ್ಸ್ ಲಾ, ಚಾರ್ಲ್ಸ್ ಲಾ, ಬಾಯ್ಲ್ಸ್ ಲಾ ಅಂತ ಹೇಳ್ತಾರೆ ಸೈನ್ಸ್ನಲ್ಲಿ ಓದ್ತಾರೆ. ಇದು ಭಗವಾನ್ಸ್ ಲಾ, ಇದು ದೇವರ ಲಾ. ಇದು ಇದು ಯಾವ ಕಾಲಕ್ಕೂ ಕೈ ಕೊಡೋದಲ್ಲ. ಆ ಸೈನ್ಸ್ ಮೇಲೆ ಅಷ್ಟು ವಿಶ್ವಾಸ ಇದೆಯಲ್ಲ, ದೇವ್ರ ಮೇಲೆ ಯಾಕೆ ವಿಶ್ವಾಸ ಇಲ್ಲ ಹಾಗಿದ್ರೆ? ಇದನ್ನು ತಿಳ್ಕೊಂಡು ಬಿಟ್ಟರೆ ಅದು ಸತ್ಯ ಹರಿಶ್ಚಂದ್ರ ಒಳ್ಳೆ ದುಷ್ಟ. ಎಷ್ಟೆಷ್ಟು ಪ್ರಸಂಗ ಬಂದರೆ ಏನು ಮಾಡಿದೆ ಕೊನೆಗೆ? ಒಂದು ನಿಮ್ಮ ಜೀವತ್ತು ಹೆಚ್ಚು ಶಾಶ್ವತ ಉಳ್ಕೊಂಡ್ಬಿಡ್ತು. ಆ ಕಾಲಕ್ಕೆ ಸ್ವಲ್ಪ ಕಷ್ಟ ಅನಿಸ್ತು, ಮುಂದೆ ಒಳ್ಳೆಯದಾಗಿಬಿಡುತ್ತೆ. ಆದರೆ ಅದು ಬೇಸಿದ್ದೇ ಬಂದು ಸತ್ಯ ಹರಿಶ್ಚಂದ್ರ. ಸತ್ಯ ಅಂದರೆ ಸತ್ಕರ್ಮ ಮಾಡಿದ್ದಕ್ಕೋಸ್ಕರ ಆತ ಒಳ್ಳೆ ಸುಖವನ್ನು ಕಂಡವರು, ಆದರೆ ಅರ್ಥ ಮಾಡವರು ಸುಖ ಕಾಣ್ತಿದ್ದಾರೆ. ದುರ್ಯೋಧನಾದಿಗಳು ಎಷ್ಟು ಮೆರೆದರು ಕೊನೆಗೆ ಏನಾಯಿತು? ನಾಶ ಹೊಂದಿದ್ದ. ರಾವಣ ಮೆರೆದರೂ ನಾಶ ಹೊಂದಿದ. ದುಷ್ಟಕರದೆಲ್ಲ ನಾಶವಾಗಿದೆ, ಸಜ್ಜನೆಲ್ಲ ಉದ್ಧಾರವಾಗಿದ್ದಾರೆ. ಅದೇ ಅರ್ಥನೇ ಬಂತೀಗ. ನಾಸತೋ ವಿದ್ಯತೆ, ಇದು ಅರ್ಥ ಯಾರು ಬೇರೆ ಕೊಡಿ, ಯಾರ್ಯಾರೂ ಬರೆದಿಲ್ಲ ಅರ್ಥಗಳನ್ನು. ಫುಲ್ ಆಫ್ ಕನ್ಫ್ಯೂಷನ್ ಮಾಡಿ ಕುಡಿಸ್ಬಿಡ್ತಾರೆ. ನಾಸತೋ ವಿದ್ಯತೆ ಭಾವ, ನಾಭಾವ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟೋಂತಹ ಅನಯೋಹೋ ತತ್ವದರ್ಶಿವಿ. ಇದು ಬರೀ ಥಿಯರಿ ಅಷ್ಟೇ ಅಲ್ಲ, ಅನುಭವಿಸಿದ ಜನ ಇದ್ದಾರೆ ಇದರ. ಉಭಯೋ ಅಂತಹ ನಿರ್ಣಯ, ಎರಡ ನಿರ್ಣಯವನ್ನು ಜ್ಞಾನಿಗಳಾದವರು ಅನುಭವಿಸಿ ಕಂಡಿದ್ದಾರಾದ್ರಿಂದಾಗಿನೇ ಶಾಶ್ವತ ಸತ್ಯ ಇದು. ಈ ಭಾವನೆ ಇವತ್ತು ಕೂಡ ಎಷ್ಟೋ ಜನಗಳು ಬಹಳ ಕಷ್ಟದಲ್ಲಿದ್ದರೂ ಸತ್ಯ ಧರ್ಮ ಯಾತಕ್ಕೆ ಬಿಡೋದಿಲ್ಲ ಅಂದರೆ ನಂಬಿಕೆ ಇದೆ, ಒಳ್ಳೇದು ಮಾಡೇ ಮಾಡ್ತಾರೆ ನಮಗೆ. ಆ ಫಲ ಕಂಡುಬಿಡುತ್ತೆ, ಭಾರಿ ಬಡವರಿದ್ದಾಗಿರುತ್ತೆ, ದುಡ್ಡು ಗಿಟ್ಟು ಬಂದಿರೋದಿಲ್ಲ, ಏನೋ ದೇವರ ಮಗನಾಗಿ ಬಂದುಬಿಡ್ತಾರೆ, ಖುಷಿಯಾಗುತ್ತೆ. ಎಲ್ಲೋ ದೇವರೆಲ್ಲ ಫಿಲಪ್ ಮಾಡಿಬಿಟ್ಟಿದೆ ನಿಮ್ಮತ್ತೆ, ಗೊತ್ತಾಯ್ತಾ? ಇವರು ಹೈ ಕ್ಲಾಸ್ ಬೆರೀತಾ ಇದ್ದಾರೆ, ಮಗ ಗೂಂಡಾಯಿ ಸಿಕ್ಕಾಕೋಬಿಟ್ಟಿದ್ದಾರೆ, ಎಷ್ಟು ಪಜೀತಿ ಆಗುತ್ತೆ. ಮಿನಿಸ್ಟ್ರೇ ಹೋಗಿಬಿಡುತ್ತೆ ಅವ್ರು, ಗೊತ್ತಾಯ್ತಾ? ಮಗ ಬಾಡಿ ತಪ್ಪಿ ಇವನು ಮಿನಿಸ್ಟ್ರಿ ಕಳ್ಕೊತಾನೆ, ನಡೀತಾನೆ ಇದೆ ಕೆಲಸಗಳೆಲ್ಲ ಕೂಡ. ನೋಡಿದ್ರೆ ಏನಾಯ್ತು, ಈಗ ದುಡ್ಡು ಕೂಡಿಟ್ಟಿದ್ದ ಎಲ್ಲ ಪೂರ್ತಿ ವಾಶ್ಔಟ್ ಆಗೋಯ್ತು. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಸತ್ಕರ್ಮಕ್ಕೆ ಸತ್ಫಲ, ದುಷ್ಕರ್ಮಕ್ಕೆ ದುಷ್ಫಲ, ಶಾಶ್ವತ ಸಿದ್ಧಾಂತ ಅಂತ ಹೇಳಿದ್ರು. ಇದು ಅಲ್ಲಿ ಹೇಳಿದ ಅರ್ಥ ಇಲ್ಲದೆ ಬೇರೆ ಅರ್ಥ, ವಿರುದ್ಧ ಅರ್ಥ ಅಲ್ಲ, ಬೇರೆ ಅರ್ಥ. ಹತ್ತರ್ಥವಿ ಇಪ್ಪತ್ತರ್ಥವಿ ಅಂತ ವಿರುದ್ಧಾರ್ಥಗಳು ಒಂದೇ ಹೇಳಬಾರದು. ಎಲ್ಲ ಎಂಥ ಅರ್ಥಗಳವು ಪರಸ್ಪರ ಹೊಂದಕ್ಕಂಥ ಅರ್ಥಗಳು. ಇದಕ್ಕೆಲ್ಲ ಆಧಾರ ಕೊಡ್ತೀರಾ ಅಂದರೆ, ಸದ್ಭಾವ ವಾಚನ ಶಬ್ದಾಹ ಸರ್ವೇತೇ ಸುಖವಾಚಕಾಹ, ಅಭಾವ ವಾಚನ ಶಬ್ದಾಹ ಸರ್ವೇತೇ ದುಃಖವಾಚಕಾಹ. ಎಲ್ಲಿ ಸದ್ಭಾವ ಹೇಳ್ತೇವೋ ಅದು ಸುಖ ಅಂತ ಅರ್ಥ, ಅಭಾವ ಹೇಳ್ತಾರೋ ಅಲ್ಲಿ ದುಃಖ ಅಂತ ಅರ್ಥ. ಮನೆ ಉಪಯೋಗಿಸ್ತೇವೆ ನಾವು ಅದನ್ನು. ಯಾರದ ಮೇಲೆ ತುಂಬ ಅನರ್ಥ ಆಗಿದೆ ಮನೆಯಲ್ಲಿ, ಯಾರು ಏನು ಕೇಳಕ್ಕೆ ಬರ್ತಾರೆ, ಗೊತ್ತಾಯ್ತಾ? ಮನೇಲಿ ಯಾರು ಇಲ್ಲ ಹೋಗಪ್ಪ ಅಂತ ಹೇಳ್ಬಿಡ್ತಾರೆ. ಇಲ್ಲ ಅಂಬೋದು ಅಭಾವ, ಎಲ್ಲ ಇದ್ದಾರೆ ಅಂದರೆ ದುಃಖ ಪಡ್ತಿದ್ದಾರೆ ಆದ್ದರಿಂದ ಇಲ್ಲ. ಸೊ ಇಲ್ಲ ಅಂಬೋದನ್ನು ಯಾವಾಗ ಕರಿ, ದುಃಖಕ್ಕೇನಂತ ಕರೀತಾರೆ ಇಲ್ಲ ಅಂತ ಕರೀತಾರೆ, ಸುಖಕ್ಕೇನಂತ ಕರೀತಾರೆ ಇದೆ ಅಂತ ಕರೀತಾರೆ. ಇದು ಲೋಕದ ಅನುಭವ ಸಿದ್ಧವಾದ ಅರ್ಥ. ಸದ್ಭಾವೇ ಸಾಧುಭಾವೇ ಚ ಸದಿತ್ತೇ ತತ್ ಪ್ರಯುಜ್ಯತೆ. ಇದೇ ಭಗವದ್ಗೀತೆಯೊಳಗೆ 17ನೇ ಅಧ್ಯಾಯದ ಕೊನೆ ಪರಮಾತ್ಮ ಹೇಳ್ತಾನೆ, ಸತ್ ಶಬ್ದಕ್ಕೆ ಚಲ ಅರ್ಥ ಇದೆ ಹೇಳ್ತಾ ಇರ್ತಾನೆ. ಸದ್ಭಾವ ಸಾಧುಭಾವ ಆಮೇಲೆ ಪ್ರಶಸ್ತ ಕರ್ಮ ಇವೆಲ್ಲ ಕೂಡ ಸತ್ ಶಬ್ದದ ಅರ್ಥ. ಆದ್ದರಿಂದ ಆ ಅರ್ಥ ಸರಿಯಾಗಿ ಹೊಂದುತ್ತೆ. ಅಷ್ಟು ತಿಳಿಸಿ. ಇನ್ನು ಮುಂದೆ ಜೀವನಿಗೆ ನಾಶ ಇದೆ, ದೇಹತಃ ದೇವರಿಗೆ ನಾಶ ಇಲ್ಲ, ದೇಹತ ಕೂಡ ಇಲ್ಲ ಅಂತ ಒಂದು ಪ್ರಸಂಗ ಬಂತೀಗ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯ ಶಾಸ್ಯ ನ ಕಶ್ಚಿತ್ ಕರ್ತುಮರ್ಹಸಿ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ, ಯಾರಿಂದ ಇದೆಲ್ಲವೂ ವ್ಯಾಪ್ತಿಸಲ್ಪಟ್ಟಿದೆಯೋ ಅವರೆಂದೂ ನಾಶ ಹೊಂದೋದಿಲ್ಲ. ವ್ಯಾಪ್ತವಾದದ್ದಕ್ಕೆ ನಾಶ ಇಲ್ಲ. ಆಕಾಶ ಏನದು? ವ್ಯಾಪ್ತ. ಅದಕ್ಕೇನಿಲ್ಲ, ನಾಶ ಇಲ್ಲ. ಇದು ಅರ್ಥ ಆಯಿತು. ಈಗ ಆಚಾರ್ಯರು ನಾಶ ಶಬ್ದಕ್ಕೆ ಅರ್ಥ ಹೇಳಿ ದೇವರಿಗೆ ಅದಿಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತಾರೆ. ಒಳ್ಳೊಳ್ಳೆ ಕೊಟೇಶನ್ಸ್ ಇವೆಲ್ಲ. ನಾಶ ಅಂದ್ರೆ ಏನು? ಫಸ್ಟು ಅನಿತ್ಯತ್ವಂ, ದೇಹ ಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ, ನಾಶ, ಚತುರ್ವಿಧ ಪ್ರೋಕ್ತ. ನಾಶಕ್ಕೆ, ನಾಶ ಶಬ್ದಕ್ಕೆ ನಾಲ್ಕು ಅರ್ಥ ಇದೆ, ಗೊತ್ತಾಯ್ತಾ? ನಾಶ ಶಬ್ದಕ್ಕೆ ನಾಲ್ಕು ಅರ್ಥ ಇದೆ. ಅನಿತ್ಯತ್ವ, ಅದಕ್ಕೆ ನಾಶ ಅಂತ ಕರೀತಾರೆ. ಆಮೇಲೆ ದೇಹ ಹಾನಿ, ದೇಹ ಪ್ರಾಪ್ತಿ ಇದೆ, ದೇಹ ಹೊರಟೋಯ್ತು, ನಾಶ ಆಯ್ತು. ಲೋಕದಲ್ಲಿ ಜನ ಕರೀದ ಹಾಗೇನೆ, ದೇಹ ಹೋದ್ರೆ ನಾಶ ಅಂತ ಕರೀತಾರೆ. ಆಮೇಲೆ ದುಃಖ ಪ್ರಾಪ್ತಿ, ದುಃಖ ಬಂದಾಗ ಅವನು ಹೇಳ ಅಯ್ಯೋ ಸತ್ಯ ಅಂತ, ದುಃಖ ಬಂದಾಗ ಏನಂತಾನೆ ಅವನು, ಅಯ್ಯೋ ಸತ್ಯ ಅಂತಲೇ ಕರೀತಾನೆ. ಸೊ ದುಃಖ ಜನ ಹಾರ್ಟ್ ಫೇಲ್ ಆಗಿ ಹೋಗೇ ಬಿಡ್ತಾರಲ್ಲ, ಸತ್ಯದ್ದಾಯ್ತಲ್ಲ ಈಗ ದುಃಖದ ರಿಸಲ್ಟ್ ಏನಾಯ್ತು, ಈಗ ಸಾವು. ಅದು ದುಃಖ ಪ್ರಾಪ್ತಿ. ಅಪೂರ್ಣತ, ಪೂರ್ಣತ್ವ ಇಲ್ಲ ಅದಕ್ಕೂ ಏನಂತ ಕರೀತಾರೆ, ನಾಶ ಅಂತ ಕರೀತಾರೆ. ಅಪೂರ್ಣತ್ವನು ನಾಶ, ದುಃಖ ಪ್ರಾಪ್ತಿ ನಾಶ, ಅನಿತ್ಯತ್ವ ನಾಶ, ದೇಹಹಾನಿ ನಾಶ, ನಾಲ್ಕು ನಾಶ ಇದೆ ಈಗ. ಅದರಲ್ಲಿ ದೇವರಿಗೆ ಏನಿಲ್ಲ ಅಂದರೆ ನಾಶ ಚತುರ್ವಿಧ ಪ್ರೋಕ್ತ ಸದಭಾವೋ ಹರಿಯಸ್ತದ, ಒಂದೂ ದೇವರಿಗಿಲ್ಲ. ಈ ಜಡ ಪದಾರ್ಥಕ್ಕೇನಿದೆ ಅನಿತ್ಯತ್ವ ಇಲ್ಲ, ಅದು ನಾಶ. ಆಮೇಲೆ ದೇಹಹಾನಿ ನಮಗೆಲ್ಲ ಏನಿದೆ, ದೇಹ ನಾಶ ಇದೆ. ದುಃಖ ಪ್ರಾಪ್ತಿಯಂತೂ ಇದ್ದೇ ಇದೆ, ಅದುಃಖ ಮಿತರತ್ ಸರ್ವಂ ಜೀವಾಯವತು ದುಃಖಿನಃ. ಅಪೂರ್ಣತ್ವ ಮಹಾಲಕ್ಷ್ಮಿಗಿದೆ, ಗೊತ್ತಾಯ್ತಾ, ಮಹಾಲಕ್ಷ್ಮಿಗೂ ಅಪೂರ್ಣತ್ವ ಇದೆ, ಪರಮಾತ್ಮನಂತ ಪೂರ್ಣತ್ವ ಇಲ್ಲ. ದೇವರಿ ಮಾತ್ರ ಏನಿದೆ ಅದು ದೇವರು ಸ್ಪೆಷಲ್ ಅಂತ ಕೇಳಿದರೆ, ಯಾವ ನಾಶವಿಲ್ಲದವನು ಚತುರ್ವಿಧ ನಾಶರಹಿತ ಪದ ಉಪಯೋಗಿಸ್ತಾರೆ. ನಾಶರಹಿತ ಅಂದರೆ ಚತುರ್ವಿಧ ನಾಶರಹಿತ, ನೆನಪಿಟ್ಟು ಚತುರ್ವಿಧ ನಾಶಗಳು ಯಾವುವು ಇಷ್ಟೇ ಪ್ರಶ್ನೆ. ಚತುರ್ವಿಧ ನಾಶಗಳು ಯಾವುದು, ಶ್ಲೋಕಾರ್ಥರ ನಾಶ ಮಾಡಿಕೊಂಡ್ರೆ ಭಜಿತ ಆಗುತ್ತೆ ಅಷ್ಟೇ. ಚತುರ್ವಿಧ ನಾಶಗಳು ಇವು ಅಂತ ತಿಳ್ಕೊಂಡ್ರೆ ಆಯ್ತು. ದೇಶತಃ ಕಾಲತಶ್ಚೈವ ಗುಣತಶ್ಚ ತ್ರಿಧಾತತಿ ಸಾಸಮಸ್ತ ಹರೇರೇವ ನಶ್ಯನ್ನೇ ಪೂರ್ಣ ಸದ್ಗುಣ ಇತಿ ಪರಮಶ್ರುತಿ. ಒಂದು ಪ್ರಶ್ನೆ ಹಾಕ್ಕೊಂಡ್ರು, ವ್ಯಾಪ್ತವಾದದ್ದು ನಾಶ ಇಲ್ಲ ಅಂತ ಹೇಳಿದ್ರಿ, ಆಕಾಶ ವ್ಯಾಪ್ತವಾದದ್ದೇ ಅದಕ್ಕೆ ನಾಶ ಇಲ್ಲ, ಸರಿ ದೇವರಿಗೆ ಆಕಾಶಕ್ಕೇನು ವ್ಯತ್ಯಾಸ? ಎಷ್ಟು ಒಳ್ಳೆ ಪ್ರಶ್ನೆಗಳಿವೆಲ್ಲ, ಕಷ್ಟ ಉತ್ತರ ಕೊಡ್ತಾರೆ. ಹಾಗಲ್ಲ, ದೇಶತಃ ಕಾಲತಶ್ಚೈವ ಗುಣತಶ್ಚ ತ್ರಿಧಾತತಿ. ವ್ಯಾಪ್ತಿ ಆಕಾಶಕ್ಕಿರಬಹುದು, ಆದರೆ ಆಕಾಶದ ವ್ಯಾಪ್ತಿ ಪೂರ್ತಿ ವ್ಯಾಪ್ತಿಯಲ್ಲ. ವ್ಯಾಪ್ತಿ ಮೂರಿದ್ರೆ ಪರ್ಫೆಕ್ಟ್, ಒಂದು ದೇಶತಃ ವ್ಯಾಪ್ತಿ, ಇನ್ನೊಂದು ಕಾಲತಃ ವ್ಯಾಪ್ತಿ, ಇನ್ನೊಂದು ಗುಣತಃ ವ್ಯಾಪ್ತಿ. ಆಕಾಶಕ್ಕೇನಿದೆ, ದೇಶತಃ ವ್ಯಾಪ್ತಿ ಇದೆ ಕರೆಕ್ಟೇ, ಕಾಲತಃ ವ್ಯಾಪ್ತಿ ಇದೆ, ಆ ಗುಣತಃ ವ್ಯಾಪ್ತಿ ಇಲ್ಲ. ಯಾಕೆ? ಅದು ಚೈತನ್ಯನೇ ಫಸ್ಟ್ ಇಲ್ಲ, ಅಲ್ಲಿಂದ ಶುರುವಾಯಿತು. ಪರಮಾತ್ಮನಲ್ಲಿ ಗುಣತಃ ವ್ಯಾಪ್ತಿ ಇದೆ. ಮಹಾಲಕ್ಷ್ಮಿಗೂ ಕೂಡ ಏನಿದೆ, ದೇಶತಃ ವ್ಯಾಪ್ತಿ ಇದೆ, ಕಾಲತಃ ಗುಣತಃ ವ್ಯಾಪ್ತಿ ದೇವರಷ್ಟಿಲ್ಲ, ಅಲ್ಲಿ ಕಡಿಮೆ ಆಗ್ಬಿಡುತ್ತೆ. ಇನ್ನು ಜೀವನಿಗೇನಿದೆ, ಕಾಲತಃ ವ್ಯಾಪ್ತಿ ಇದೆ, ಎಲ್ಲ ಕಾಲದಲ್ಲೂ ಜೀವ ಇದ್ದಾನೆ, ಆದರೆ ದೇಶತಃ ವ್ಯಾಪ್ತಿ ಇಲ್ಲ, ಅಣು ಅವನು. ಈಗ ಅದು ಹೊರಟೋಯ್ತು. ಇದು ಅರ್ಥ ಮಾಡಿಕೊಂಡ್ರೆ ವ್ಯಾಪ್ತಿ ಶಬ್ದಕ್ಕೆ ಅರ್ಥ ತಿಳ್ಕೊಂಡಾಗ ಆಕಾಶಾದಿಗಳ ವ್ಯಾಪ್ತಿನೇ ಬೇರೆ, ದೇವರ ವ್ಯಾಪ್ತಿನೇ ಬೇರೆ. ಗುಣತಃ ವ್ಯಾಪ್ತಿ ಎಂಬ ದೇವರ ಸ್ಪೆಷಾಲಿಟಿ, ಆದ್ದರಿಂದ ಹರಿರೇವ ಪರಹ ಅನ್ನೋ ಮಾತು ಅರ್ಥ ಆಯಿತು. ಇವೆಲ್ಲ ಮೆಟಾಫಿಸಿಕಲ್ ಪಾಯಿಂಟ್ಸ್ ಇವೆಲ್ಲ, ಗೊತ್ತಾಯ್ತಾ? ಬರೀ ಇದೆಲ್ಲ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಹೋದರೆ ದೇವರು ಎಷ್ಟು ದೊಡ್ಡವನು ಒಂದು ಮನಸ್ಸಿಗೆ ಕನ್ವಿನ್ಸ್ ಆಗುತ್ತೆ. ಇದಿಷ್ಟು ಒಂದು ಭಾಗ, ಇನ್ನು ಮುಂದೆ ಅದೇ ರೀತಿಯಲ್ಲಿ ಅನೇಕ ಭಾಗಗಳನ್ನು ಹೇಳ್ತಾ ಒಂದು ಮಾತಿದೆ, ಬಹಳ ಮುಖ್ಯವಾದ ಒಂದು ಘಟ್ಟ. ವಾಸಾಂಶಿ ಜೀರ್ಣಾನೇ ಯಥಾವಿಹಾಯ, ಅಂದರೆ ದೇವರಿಗೂ ಈಶ್ವರನಿಗೆ ಪರಮಾತ್ಮನಿಗೂ ವ್ಯತ್ಯಾಸ ಇದೆ ಎಂದು ಐಕ್ಯ ಬರೋ ಸಂಭವ ಇಲ್ಲ ಅನ್ನೋದಕ್ಕೆ ಒಂದು ಸಿಂಪಲ್ ಕಾರಣ ಕೊಡ್ತಾರೆ. ಇದು ಮಹಾವಿಷ್ಣು ಪುರಾಣ, ವಿಷ್ಣು ಪುರಾಣದ ವಾಕ್ಯ ಕೊಟ್ಟು ಮಾಡ್ತಾರೆ. ದೇವರಿಗೂ ಜೀವನಿಗೂ ಎಂದೂ ಕೂಡ ಏನಾಗೋ ಸಾಧ್ಯತೆ ಇಲ್ಲ, ಅಭೇದ ಇರೋ ಸಾಧ್ಯತೆ ಇಲ್ಲ, ಐಕ್ಯ ಬರೋ ಸಾಧ್ಯತೆ ಇಲ್ಲ. ಯಾತಕ್ಕೆ? ಅಲ್ಪಶಕ್ತಿ ಜೀವಂತು, ಅಲ್ಪಶಕ್ತಿ ಅಸಾರ್ವಜ್ಞಂ, ಸರ್ವಜ್ಞತ್ವ ಇಲ್ಲ, ಪಾರತಂತ್ರ್ಯಂ ಪರಾಧೀನತೆ, ಅಪೂರ್ಣತಾ ಪೂರ್ಣತ್ವ ಇಲ್ಲದೆ ಇರೋದು. ಉಪಜೀವಕತ್ವಂ ಡಿಪೆಂಡೆನ್ಸ್ ಅಂತ ಅರ್ಥ. ಜೀವತ್ವಂ ಬೇಸಿಕಲಿ ಜೀವ ಜೀವನೇ, ಆ ಪದನೇ ಹೊರಟೋಯ್ತಾರೆ. ಕ್ಲರ್ಕ್ ಅಂತ ಅವನು ಏನು ಮಿಸ್ ಮಾಡಿಕೊಂಡವನೀಗ, ಎಷ್ಟೋ ವಿಷಯ ಮಿಸ್ ಆಯ್ತು. ಅಟೆಂಡರ್ ಕೆಲಸ ಹೋಯ್ತಾನೆ, ಅಟೆಂಡರ್ ಅನ್ನೋ ಪದದಲ್ಲಿ ಅವ್ರು ಎಷ್ಟೇ ಸೋ ಮೆನಿ ಥಿಂಗ್ಸ್, ಅರ್ಥ ಆಯ್ತಾ? ಅದೇ ರೀತಿ ಜೀವ, ದೇವರಿಗೆ ಏನೇನಿದೆ ಈಗ, ಈಶತ್ವಂ ಜೀವನಿಗೆ ಆಪೋಸಿಟ್ ಏನು, ಈಶತ್ವ ತದ್ವಿಪರ್ಯಯ, ವಿಪರ್ಯ ಅಂದ್ರೆ ಆಪೋಸಿಟ್, ಸ್ವಾಭಾವಿಕಂ. ಮತ್ತು ಅದೇ ರೀತಿಯಲ್ಲಿ ಪರಮಾತ್ಮ ಸರ್ವಶಕ್ತಿತ್ವ ಇದೆ, ಆಮೇಲೆ ಸರ್ವಜ್ಞತ್ವ ಇದೆ, ಸ್ವಾತಂತ್ರ್ಯ ಇದೆ, ಪೂರ್ಣತ್ವ ಇದೆ, ಉಪಜೀವ್ಯತ್ವ ಇದೆ, ಮತ್ತು ಈಶತ್ವ ಇದೆ. ಆರು ಕಾರಣ ಇದೆ ದೇವರು ಬೇರೆ ಆಗಲಿಕ್ಕೆ, ಒಂದು ಕಾರಣ ತೆಗೆದಾಕಿ ಬರಲ್ಲ ಇದರೊಳಗೆ. ಯಾರಲ್ಲಿ ಎಲ್ಲವೋ ಎಂಥವುಗಳಿವೋ, ಎಟರ್ನಲ್ ಅಂದಮೇಲೆ ಜೀವೇಶ್ವರಕ್ಕೆ ಎಂದು ಬಗೊಳ್ಳೋಕ್ಕೆ ಸಾಧ್ಯ ಇದೆ. ಇದು ಗಟ್ಟಿ ತಿಳ್ಕೊಂಡ್ಬಿಟ್ಟ ಕನ್ವಿನ್ಸ್ ಆಗ್ತದೆ, ಬರೀ ವಾಕ್ಯಾರ್ಥ ಮಾಡೋದು ಬೇರೆ, ಅನುಭವದಿಂದ ತಿಳ್ಕೊಳ್ಳೋದು ಬೇರೆ. ಸ್ವಾಭಾವಿಕಂ ತಯೋರೇತರ್ ನಾನ್ಯಥಾ ಶಾತ್ ಕಥಂಚನ, ಜೀವನಿಗೆ ಜೀವತ್ವಾದಿಗಳು ಸ್ವಾಭಾವಿಕ, ದೇವರಿಗೆ ದೇವತ್ವಾದಿಗಳು ಸ್ವಾಭಾವಿಕ. ಎರಡು ಸ್ವಾಭಾವಿಕ ಆದಮೇಲೆ ಅವು ಯಾವಾಗಲೂ ನಿತ್ಯ. ನಿತ್ಯ ಆದಮೇಲೆ ಏನಾಗೋದಿಲ್ಲ, ಹೋಗೋದಿಲ್ಲ. ಹೋಗದಿದ್ದಮೇಲೆ ಭೇದ ಏನು ಉಳಿತಾಗ, ಭೇದ ಉಳಿ. ಹಾಲು ಟಾರು ಎರಡು ಏನಾಗುತ್ತೆ ಯಾವಾಗಲೂ ಕೂಡ, ಬಣ್ಣದಿಂದ ಶುರು ವ್ಯತ್ಯಾಸ, ಬಣ್ಣದಿಂದ ಹೇಳಿ ಎಲ್ಲವೂ ವ್ಯತ್ಯಾಸ. ಅಂದಮೇಲೆ ಎಂದಾರು ಒಂದಾಗಲು ಸಾಧ್ಯ ಉಂಟಾವು ಇಲ್ಲ. ಅದೇ ರೀತಿ ಅದು ಜೀವ ಈಶ್ವರ ಇಷ್ಟೇ ಬರೋ ಸಾಧ್ಯತೆ ಇಲ್ಲ ಅಂತ ತಿಳಿಸಿದರು. ಅವೆಲ್ಲ ಸಣ್ಣ ಸಣ್ಣ ಹೋಗ್ತೀವಿ, ನಿಮಗೆ ಎಲ್ಲ ಅರ್ಥ ಆಗೋದಿಲ್ಲ, ಮತ್ತು ಗ್ಯಾರಂಟಿ ಎಲ್ಲ ಅರ್ಥ ಆಗಬೇಕಾದ್ರೆ ಟೀಕಾರೇ ಹೇಳಿಬಿಡ್ತಾರೆ. ಆನಂದ ತೀರ್ಥ ಭಗವತ್ ಧ್ವಜಸಾಮ್ ವಿಶಿಷ್ಟ ವ್ಯಾಖ್ಯಾನ ಕರ್ಮಣಿ ಸುರ ಅಧಿಕಾರಿಣೋತ್ರ, ದೇವತೆಗಳ ಅಧಿಕಾರಿಗಳು. ಆದರೆ ಎಷ್ಟು ತಿಳಿಯುತ್ತೋ ಅಷ್ಟು ತಿಳಿದು ತಿಳ್ಕೊಳ್ಳೋದು ಏನು ಸಂಶಯ ಇಲ್ಲ, ಹೊತ್ತಾನೆ ಅಷ್ಟು ತಿಳ್ಕೊಂಬಿಟ್ರೆ ಆಯ್ತು. ಆಗ ನಮಗೆ ಗ್ರಂಥಗಳ ಬಗ್ಗೆ ಗೌರವ ಬರುತ್ತೆ, ವಿಷಯ ಗೊತ್ತಾಗುತ್ತೆ, ಅನುಸಂಧಾನ ಬರುತ್ತೆ, ಅದೇ ನಿಶ್ಚಿಂತೆ ನಡೆಯೋಕ್ಕೂ ಕೂಡ ಸಾಧ್ಯವಾಗುತ್ತೆ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನೋಡಬೇಕು ಇನ್ನು ಮುಂದಿನ ಒಂದು ಘಟ್ಟ. ಅದರಲ್ಲಿ ನಿನ್ನೆ ಹೇಳಿತ್ತು, ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಒಂದರ್ಥ ಏನು ಹೇಳಿದ್ರು ಅದಕ್ಕೀಗ, ನ ಇಹ ಅಭಿಕ್ರಮ ನಾಶ ಅಸ್ತಿ. ಈ ಅರ್ಥ ಮಾಡಿದ್ರು, ನ ಇಹ ಅಭಿಕ್ರಮ ನಾಶ ಅಸ್ತಿ. ಈ ಭಾಗವತ ಧರ್ಮ ಅನುಷ್ಠಾನ ಮಾಡಕ್ಕೆ ಹೊರಟಾಗ ಎಂದೂ ಶುರು ಮಾಡಿದ್ದು ವೇಸ್ಟ್ ಆಗೋದಿಲ್ಲ, ಪ್ರತ್ಯವಾಯ ಇಲ್ಲ ಅಂತ ಎರಡು ಗ್ಯಾರಂಟಿ ಕೊಟ್ಟರು. ಶುರುವಾದ ಮೇಲೆ ಬೆಳೀತಾನೇ ಹೋಗುತ್ತೆ ಒಂದು, ಮತ್ತೆ ಎಂದೂ ಕೂಡ ಏನಾಗುತ್ತೆ ದೋಷ ಬರೋದಿಲ್ಲ ಅದರಿಂದ. ಎರಡಾಯ್ತು, ಏಕಾದಶಿ ಉಪವಾಸ ಶುರು ಮಾಡಿಬಿಟ್ಟ ಅಂತ ತಿಳ್ಕೊಬೋಣ. ಒಂದು 10 ವರ್ಷ ಮಾಡಿದ ಆಮೇಲೆ ಯಾವುದೋ ಕಾರಣಕ್ಕೆ ಬಿಟ್ಟು ಹೋಗ್ಬಿಡ್ತು. ವ್ರತ ಶುರು ಮಾಡಿದ ಯಾವುದೋ ಕಾರಣ, ಡಾಕ್ಟರ್ ಹೇಳ್ತಾರೆ ತೊಗೊಳ್ಳೇಬೇಕು ಅಂತ ಹೇಳ್ತಾರೆ, ಕಥೆ ಮುಗಿದೋಯ್ತು. ಇಷ್ಟಿಸ್ ಮಾಡಿದ್ದು ಹೋಗುತ್ತಾ ಅಂತ ಕೇಳಿದ್ರೆ ಹೋಗೋದಿಲ್ಲ, ಉಳ್ಕೊಂಡ್ಬಿಡುತ್ತೆ. ಹಾಗೆ ಯಾವುದೋ ಒಂದು ಕೋರ್ಸು 5 ವರ್ಷ ಇದೆ, 4 ವರ್ಷ ಓದ್ದೆ, ಇನ್ಕಂಪ್ಲೀಟ್. ಅವನು ಅಲ್ಲೇ ಇಲ್ಲ, ಏನಾಗಿಲ್ಲ ಅವನು, ಆ ಕೋರ್ಸ್ ಕಂಪ್ಲೀಟ್ ಆಗಲಿಲ್ಲ, ಡಿಗ್ರಿ ಕೊಡೋದೇ ಇಲ್ಲ ಅವನಿಗೆ, ಮುಗಿದೋಯ್ತು. ಇಲ್ಲಿ ಹಾಗಲ್ಲ, ಕ್ರಮೇಣ ಮುಂದುವರಿಯುತ್ತಾನೆ. ಇದು ಬಿಟ್ಟಿ ಅಂತಂದು ಕೆಲವು ಸರ್ತೆ ಕೆಲವು ಸ್ಕೂಲ್ಗೆ ಅಡ್ಮಿಷನ್ ಆಗಿಬಿಡ್ತಾರೆ, ಕಾಲೇಜ್ಗೆ ಬೇರೆ ಕಾಲೇಜ್ ಸೀಟ್ ಸಿಗುತ್ತೆ, ಹೋಗ್ತಾರೆ. ಇಲ್ಲಿ ಏನು ಮಾಡ್ತಾರೆ, ಕೆಲವು ಡಿಡಕ್ಟ್ ಮಾಡ್ಕೊಂಡು ಕೊಡ್ತಾರೆ, ಕೆಲವು ಫೀಸೆಲ್ಲ ತೆಗೆದುಬಿಟ್ಟು ನಾ ಟೋಕನ್ ವಾಪಸ್ ಕೊಡ್ತಾರಷ್ಟೇ, ತುಂಬ ಕೊಡೋದಿಲ್ಲ. ನಮ್ಮಲ್ಲಿ ಹಾಗಲ್ಲ, ಪ್ರತ್ಯವಾಯ ಇಲ್ಲೇ ಇಲ್ಲ, ಶುರು ಮಾಡಿದ ಬಿಟ್ಟರೆ ಏಕಾಸ್ತಿ ಇದೆ, ಯಾವುದೋ ಕಾರಣಕ್ಕೆ ಬಿಟ್ಟ್ರಿ, ಮಾಡಿದ ಪುಣ್ಯ ಬಂತು ಗೊತ್ತಾಯ್ತಿಲ್ಲ, ಹಿಡಿದು ಬಿಟ್ಟ ಅನ್ನೋ ದೋಷ ಇಲ್ಲ, ಆಸಕ್ತಿಯಿಂದ ಬಿಟ್ಟೆ ಆ ದೋಷ ಇಲ್ಲ, ಆ ಸುಮ್ಸುಮ್ನೆ ಬಿಟ್ಟರೆ ದೋಷ ಇದೆ, ಯಾವ ದೋಷ ಇದೆ, ಮುಂದೆ ಮಾಡಲಿಲ್ಲ ಅಂಬೋ ದೋಷ ಇದೆ. ಆದರೆ ನೀವು ಸೇಫ್ ಆಗಿರತಕ್ಕಂಥದ್ದು ಅಲ್ಲಿ ಅರ್ಥ ಹೇಳಿದ್ರಿ, ಈಗ ಹೇಳ್ತಾರೆ ಹೊಸ ಅರ್ಥ. ನಾ ಇಹ ಅಂತ ಅಲ್ಲಿ ಬಿಡಿಸಿದರೆ ನಾ ಇಹಾಭಿಕ್ರಮ ನಾಶೋಸ್ತಿ, ಇಹ ಬಿಟ್ಟು ಈಹ ಅಂತ ಮಾಡಿದ್ರು. ಸಂಸ್ಕೃತ ಎರಡು ರೀತಿಯನ್ನು ಬಿಡಿಸಕ್ಕೆ ಬರ್ತದೆ, ನಾ ಇಹ ನಾ ಈಹ ಅಂತ ಬಿಡಿಸಕ್ಕೆ ಬರೋದು. ಈಹ ಅಂದರೆ ಇಚ್ಛಾ. ಮೊದಲೇ ಅರ್ಥ ಏನಾಗಿತ್ತು, ನಾವು ಕೆಲಸ ಮಾಡಿದ ಮೇಲೆ ಎಂದೂ ಪ್ರಾಬ್ಲಮ್ ಇಲ್ಲ ಅಂತ ಹರಿವಾಗಿತ್ತು. ಇಲ್ಲಿ ಹೇಳ್ತಾರೆ ಕೆಲಸ ಮಾಡಿದ ಮೇಲಲ್ಲ, ಇಷ್ಟಪಟ್ಟರು ಸಾಕು ಅಂತ ಅರ್ಥ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ಪ್ರಾರಂಭ ಮಾತ್ರ ಅಲ್ಲ, ಮತ್ತೆ ಮಾಡೋದಲ್ಲ, ಪ್ರಾರಂಭ ಮಾಡೋಕ್ಕೆ ಸಂಕಲ್ಪ ಮಾಡಿದ್ರೆ ಬಂದು ಉದ್ಧಾರ ಆಗಿಬಿಡ್ತಾರಂತಾಗಲೇ. ಎಷ್ಟು ಆಶ್ಚರ್ಯ! ಯತಥೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹ್ಯಗವಾಶು ಲಯಂ ವ್ರಜತಿ. ಇನ್ನು ಪ್ರಯತ್ನ ಶುರು ಮಾಡಿದಾಗಲೇ ಏನಾಗುತ್ತೆ, ಅಲ್ಲಿಗೆ ರೀತಿ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅರ್ಥ ಮಾಡಿಕೊಂಡ್ರೆ ಆ ಅರ್ಥ ಇರೋದಲ್ಲೇ ತೋರಿಸ್ತಾರೆ ಆಚಾರ್ಯ. ಇದು ಬಹಳ ವಿಶೇಷ. ಆಚಾರ್ಯ ಕೊಟೇಶನ್ ಇವತ್ತು ನಮ್ಗೆ ಅರ್ಥ ಆಗುತ್ತೆ, ಟೀಕಾರ ತೋರಿಸಕ್ಕೆ ಅರ್ಥ ಆಗುತ್ತೆ. ಆಚಾರ್ಯ ಅರ್ಥ ಯಾಕೆ ಬರೆದ್ರು ಅಂದರೆ, ಹೀಗೆ ಬಿಡಿಸಿದ್ದಾರೆ ಆಚಾರ್ಯರು, ಇದೆಲ್ಲ ಹೇಳಕ್ಕೆ ಟೀಕಾರ ಬರಬೇಕಾಯ್ತು. ಅದು ವ್ಯಾಖ್ಯಾಸ್ಯತ್ತೇಷ ಹೋರಾಟ ಅಂತ ಹೇಳಿದ್ದು ಅದಕ್ಕೇನೆ, ಆ ಸಂಬಂಧ ಮಾಡಬೇಕಲ್ಲ, ಮೂಲವಾಕ್ಯಕ್ಕೂ ಆಚಾರ ವಾಕ್ಯಕ್ಕೂ ಸೇರಿಸ್ಬೇಕಲ್ಲ. ಸಂಗಮ್ಯಂತೆ ಗುರೋರ್ಗಿರಹ, ಅದನ್ನು ಮಾಡಕ್ಕೆ ಜಯತೀರ್ಥರು ಬಂದು ನ್ಯಾಯದೀಪಿಕೆಯಲ್ಲಿ ಬರೀತಾರೆ. ಅದಕ್ಕೆ ಬರೆದಿದ್ದಕ್ಕೆ ಪ್ರಮೇಯ ದೀಪಿಕಾ ಅಂತ ಹೆಸರು, ಗೀತಾಭಾಷ್ಯ ಟೀಕೆಗೆ ಪ್ರಮೇಯ ದೀಪಿಕಾ ಅಂತ ಹೆಸರು, ಈ ಗೀತಾ ತಾತ್ಪರ್ಯ ಟೀಕಾಕ್ಕೆ ನ್ಯಾಯದೀಪಿಕಾ ಅಂತ ಹೆಸರು. ರಾಯರ್ ಎರಡಕ್ಕೂ ಭಾವದೀಪ ಅಂತ ಬರೆದಿದ್ದಾರೆ, ಎರಡಕ್ಕೂ ಭಾವದೀಪ ಬರೆದು ಎಲ್ಲ ಸ್ಪಷ್ಟಾರ್ಥ ತಿಳಿಸ್ತಾರೆ, ಇನ್ನೂ ಸುಲಭ ಮಾಡಲಿಕ್ಕೆ. ಇದೆಲ್ಲ ಒಂದು ಭಾಗ ಅಂದರೆ ಸ್ವಾರಸ್ಯ. ಯಾತಕ್ಕೆ ಹೇಳಿದ್ದು ಅಂದರೆ, ಒಂದು ಪದದಲ್ಲಿ ಎಷ್ಟು ಅರ್ಥ ಇರುತ್ತೆ ಎಂಬುದನ್ನು ಮೂಲ ಗೀತೆಗೆ 10 ಅರ್ಥ ಅಂತ ಹೇಳಬೇಕಾದ್ರೆ, ಎರಡನೇ ಅರ್ಥ ಸುಲಭ ನಮ್ಗೆ ತಿಳಿ ಹಾಗೆ ಹೇಳಿದರು. ಮುಂದೆ ಬಹಳ ಮುಖ್ಯವಾಗಿ ಮತ್ತೊಂದು ಮಾತಿದೆ, ಅಜ್ಞಾನಂ ಜ್ಞಾನದೋ ವಿಷ್ಣು ಇತ್ಯಾದಿ ಮಾತುಗಳಲ್ಲಿ ಕೆಲವು ವಿಷಯಗಳಲ್ಲಿ ಏನು ಮಾಡ್ತಾರೆ ಆಚಾರ್ಯರು ಅಂದರೆ, ಯಾವನರ್ಥ ಉದಪಾನೇ ಸರ್ವತಃ ಸಂಪ್ಲುತೋದಕ್ಕೆ. ಉದಪಾನ ಅಂಬೋದಕ್ಕೆ ಸಾಮಾನ್ಯವಾದ ಅರ್ಥ ಏನೋ, ಒಂದು ಬಾವಿ, ಸಂಪ್ಲುತೋದಕ ಅಂದರೆ ಸಮುದ್ರ, ಇದು ಸಾಮಾನ್ಯ ಅರ್ಥ ಇದೆ. ಅಲ್ಲಿ ಗೀತಾಭಾಷ್ಯ ಅರ್ಥ ಹೇಳಿಬಿಡ್ತಾರೆ. ಯಾವ ರೀತಿ ಹೇಳ್ತಾರೆ ಅಂದರೆ, ಒಬ್ಬ ಅಪರೋಕ್ಷ ಜ್ಞಾನಿ, ಒಬ್ಬ ಜ್ಞಾನಿಯಾಗಿದ್ದಾನೆ, ಇನ್ನೊಬ್ಬರು ಕರ್ಮಾಚರಣೆ ಮಾಡ್ತಿದ್ದಾನೆ. ಅವನು ಕರ್ಮಾಚರಣೆ ಮಾಡ್ತಾನೆ, ಸ್ವರ್ಗದ ಪ್ಲಾನ್ ಇಟ್ಕೊಂಡಿದ್ದಾನೆ. ಇವನು ಜ್ಞಾನ ಕಾರ್ಯ ಮಾಡ್ತಿದ್ದಾನೆ, ಮೋಕ್ಷದ ಗುರಿ ಇಟ್ಕೊಂಡಿದ್ದಾನೆ. ಅವನು ಜ್ಞಾನ, ಇವನು ಕರ್ಮ, ಅವನಿಗೆ ಸ್ವರ್ಗ, ಇವನಿಗೆ ಮೋಕ್ಷ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕರ್ಮಾಚರಣೆ ಮಾಡಿದವನು ಏನು ಸಿಕ್ತು? ಸ್ವರ್ಗ. ಜ್ಞಾನಿಗೇನು ಸಿಕ್ತು? ಮೋಕ್ಷ. ಹೋಗ್ತಾನೆ, ಆಗೋದು ಪ್ರಶ್ನೆ ಬಂತು, ಇಬ್ಬರಿಗೊಂದೊಂದು ಫ್ರೂಟ್ ಇದೆ, ಯಾಕೆ ಜ್ಞಾನಿನ ಹೊಗಳ್ತೀರಿ ನೀವೀಗ? ಕರ್ಮಾಚರಣೆ ಸ್ವರ್ಗಕ್ಕೆ ಹೋದ, ತನ್ನ ಗುರಿ ಬಿಟ್ಟುಬಿಟ್ಟ. ಜ್ಞಾನ ಸಾಧನೆ ಮಾಡಿದ, ಮೋಕ್ಷಕ್ಕೆ ಹೋದ, ಮುಟ್ಟುಬಿಟ್ಟ. ಇಬ್ಬರಿಗೂ ಒಂದು ಏನೋ ಒಂದು ಲಾಸು. ಹೋಗ್ತಾನೆ, ಇನ್ನು ಸ್ವರ್ಗ ಸಿಕ್ತು, ಅವನಿಗೆ ಮೋಕ್ಷ ಸಿಕ್ತು. ದೇರ್ ಫೋರ್ ಇವನು ಬೈಬಾರದು ನೀವೀಗ. ಇಬ್ಬರು ತಮ್ಮ ಗುರಿ ಸಾಧಿಸ್ಬಿಟ್ಟಿದ್ದ. ಹೋಗ್ತಾರೆ, ಇವನು BSc, ಅವನು BA, ಇಬ್ಬರದ್ದು ಒಂದು ಡಿಗ್ರಿ ಬಂತು ತಾನೇ, ಈಗ ಎರಡು ಒಂದು ಕೋರ್ಸೆ ಅಂತ ಕರಿಬೇಕು, ಕರಿಬೋದಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ, ಕರಿಲಕ್ಕೆ ಬರೋದಿಲ್ಲ, ಗ್ರಾಜುಯೇಟ್ ಅನ್ನೋ ಹೆಸರು ಕಾಮನ್ನಲ್ಲಿ, ಆ ರೀತಿ ಇಲ್ಲ ಆಗುತ್ತಂದ್ರೆ ಆಗೋದಿಲ್ಲ. ಎಷ್ಟು ಒಳ್ಳೆ ಅರ್ಥ ಹೇಳ್ತಾರೆ. ಇದು ಕರ್ಮಾಚರಣೆ ಮಾಡಿದ್ದು ಬಾವಿ ಇದ್ದಾಗೆ, ಅರ್ಥ ಆಯ್ತಾ? ಜ್ಞಾನ ಕಾರ್ಯವು ಸಮುದ್ರ ಇದ್ದಾಗೆ, ಅರ್ಥ ಆಯ್ತಾ? ಇದು ಬಾವಿ, ಅದು ಸಮುದ್ರ. ಇಲ್ಲಿ ಸಮುದ್ರ ದೊಡ್ಡದ, ಬಾವಿ ದೊಡ್ಡದ? ಬಾವಿ ಇದ್ದವನಿಗೆ ಸಮುದ್ರ ಇಲ್ಲ, ಗ್ಯಾರಂಟಿ. ಹೋಗ್ತಾನೆ, ಬಾವಿ ಇದ್ದರೆ ಸಮುದ್ರ ಇಲ್ಲ, ಸಮುದ್ರ ಇದ್ದವನಿಗೆ ಕೋಟ್ಯಂತರ ಬಾವಿ ಸಿಗುತ್ತೆ ಅವನಿಗೆ, ಅರ್ಥ ಆಯ್ತಾ? ಸೊ ಜ್ಞಾನದಿಂದ ಮೋಕ್ಷ ಪಡೆದವನಿಗೆ ಸ್ವರ್ಗ ಸುಖಕ್ಕಿಂತ ಜಾಸ್ತಿ ಸಿಕ್ಕಿದೆ. ಇವನಿಗೇನು ಸಿಗೋದಿಲ್ಲ, ಸ್ವರ್ಗ ಅಷ್ಟೇ, ಮೋಕ್ಷ ಚಾನ್ಸೇ ಇಲ್ಲ ಇವನಿಗೆ. ಸೊ ಎರಡು ಈಕ್ವೇಟ್ ಮಾಡೋಕ್ಕೆ ಬರುತ್ತಾ? ಎರಡು ಕೂಡ ಮಾಡೋಕ್ಕೆ ಬರೋದಿಲ್ಲ. ಸೊ ಜ್ಞಾನಿಯ ಫಲಕ್ಕೂ ಕರ್ಮ ಮಾಡತಕ್ಕಂಥ ಫಲಕ್ಕೂ ವ್ಯತ್ಯಾಸ ಇರೋದ್ರಿಂದ ಯಾವುದಕ್ಕೆ ಟ್ರೈ ಮಾಡಬೇಕಾಗ? ಜ್ಞಾನಕ್ಕೆ ಟ್ರೈ ಮಾಡಬೇಕು, ಅರ್ಥ ಆಯ್ತು? ಅದನ್ನು ಹೇಳೋದಕ್ಕೋಸ್ಕರ ಉದಪಾನ ಅಂದರೆ ಬಾವಿ, ಸಪ್ಲು ಸಮುದ್ರ ಅಂತ ಅರ್ಥ ಹೇಳಿದ್ರು. ಈಗ ಹೊಸ ಅರ್ಥ ಹೇಳಿಬಿಡ್ತಾರೆ ಅದರೊಳಗೆ. ಉದಪಾನ ಅಂತ ಹೇಳಿದರೆ ಬಾವಿಗೆ ದೇವರ ಹೆಸರುಗಳೇ ಇವೆಲ್ಲ ಕೊಡೋದು. ಉದ್ರೇಕಾತ್ ಪಾತ್ರ ರಾಹಿತ್ಯಾತ್ ಅನತ್ವಾಚ್ಯ ಅಖಿರಸ್ಯ ಚ ಪ್ರಳಯೇಪಿ ಉದಪಾನೋಸೌ ಭಗವಾನ್ ಹರಿರೀಶ್ವರ. ಉದಪಾನ ಅಂದರೆ ದೇವರ ಹೆಸರು. ಉತ್ಕೃಷ್ಟ, ಆಮೇಲೆ ಅದಪ, ಪ ಅಂದರೆ ಪಾಲಕ, ಅನಪ ಅಂತ ಹೇಳಿದ್ರೆ ಪಾಲಕನಿಲ್ಲದವನು, ಅದಕ್ಕೆ ಪಾತ್ರ ರಾಹಿತ್ಯ. ಅನತ್ವಾತ್ ಅನ ಅಂತಿದೆ, ಅಪಹ ಅಂತ ಹೇಳಿದರೆ ಪಾಲಕರಹಿತ, ಅನ ಅಂತ ಹೇಳಿದರೆ ಸರ್ವಚೇಷ್ಟಕ. ಅದರಿಂದ ದೇವರಿಗೆ ಉದಪಾನ ಅಂತ ಕರೀತಾರೆ. ಉದಪಾನೆ ವಿಷ್ಣುವಿನಲ್ಲಿ ವಿಷ್ಣುವಿನ ಆರಾಧನೆ ಮಾಡಿದಾಗ ಏನು ಪುರುಷಾರ್ಥ ಬರುತ್ತಲ್ಲ, ಆ ಪುರುಷಾರ್ಥ ಯಾರು ಆರಾಧನೆ ಮಾಡಿದ್ರು ಬರೋದಿಲ್ಲ ಅಂತ ಹೇಳಿ ಹೊಸ ಅರ್ಥ ಬರೀತಾ ಬಾವಿಗೆ ಪ್ರಶ್ನೆ ಇಲ್ಲ, ಬೇರೆ ಅರ್ಥನೇ ಬಂದು ಪೂರ್ತಿಯಾಗಿ. ಆ ರೀತಿ ಮಾಡಿ ಗೀತಾ ತಾತ್ಪರ್ಯದ ಮತ್ತೊಂದು ಮುಖವನ್ನು ಹೇಳಿ. ಇನ್ನು ಮುಂದೆ ಬಹಳ ಮುಖ್ಯವಾದ ಒಂದು ಶ್ಲೋಕ ಇದೆಯಲ್ಲ, ಕರ್ಮಣ್ಣೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಿನ್ನೆ ಅರ್ಥ ಹೇಳಿದ್ದೇನಂತ ಕೇಳಿದ್ವಿ ನಾವೀಗ, ಕರ್ಮಾಚರಣೆ ಮಾಡಬೇಕು, ಫಲನೂ ಕೇಳಬೇಕು. ಏನು ಕೇಳಬಾರದು? ಅಮುಖ್ಯ ಫಲಗಳನ್ನು ಕೇಳಬಾರದು. ಇದು ಗೀತಾ ಭಾಷ್ಯದ ಅರ್ಥ. ಇದೆ ಈಗ ಪೂರ್ತಿ ಹೊಸ ಅರ್ಥ ಬರೀತಾರೆ. ಕರ್ಮಣ್ಣೇವಾಧಿಕಾರಸ್ಥೆ ಮಾ ಫಲೇಶು ಕದಾಚರ. ನಿನಗೆ ಕರ್ತವ್ಯ ಕರ್ಮ ಮಾಡೋದ್ರಲ್ಲಿ ಅಧಿಕಾರ ಅಷ್ಟೇ, ಫಲ ಕೇಳೋದ್ರಲ್ಲಿ ಅಧಿಕಾರ ಇದೆ, ತಗೊಳ್ಳೋ ಅಧಿಕಾರ ನಿನಗಿಲ್ಲ. ಅರ್ಥ ಆಯ್ತಾ? ಈಗ ತಗೊಳ್ಳೋ ಅಧಿಕಾರ ಇಲ್ಲ, ತಗೊಳ್ಳೋ ಯಾರು ಯಾರು ಕೊಡಬೇಕೀಗ? ಅವನು ಕೊಡಬೇಕಷ್ಟೆ. ಇದು ಹೊಸ ಅರ್ಥ ಆಗಿರುತ್ತೆ. ಈಗ ಮುಖ್ಯ ಪರದಲ್ಲಿ ಅಧಿಕಾರ ಇದೆ, ಅಮುಖ್ಯ ಪರದಲ್ಲಿ ಇಲ್ಲ ಅಂತ ಅರ್ಥ ಹೇಳಿದರೆ ಮುಖ್ಯ ಫಲ ತಗೊಳ್ಳೋದಕ್ಕೂ ದಿನ ರೈಟ್ ಇಲ್ಲ, ಕೇಳೋದಷ್ಟೇ ನೀನು, ಕೊಡೋದು ಯಾರ ಕೆಲಸ? ಅವನ ಕೆಲಸ. ಅರ್ಥ ಆಯ್ತಾ? ಈಗ ಮನೆಯಲ್ಲಿ ಯಾರು ಪೇಂಟ್ ಹೊಡೆ ಕೇಳಿದ್ರು, ಪೇಂಟ್ ಹೊಡೆದು ಬಿಟ್ಟ ಬಂದ, ಏನೋ ಮಾತಾಡಿದ್ರು, ಬಂದ ನಮ್ಮ ಸೀದಾ ಇದು ಹೊರಟ, ಯಾವುದು ಲಾಕರಿ ಕೈ ಹಾಕ್ತಾ ದುಡ್ಡು ತೊಗೊಂಬಿಟ್ಟ ಹೋಗಿಬಿಟ್ಟು. ಏನಂತ ಕೆಲಸ ಬಿಟ್ಟು ದುಡ್ಡು ತೊಗೋತೀನಿ ಅಂತ ಹೇಳಿದ? ಅದು ಸಾಧ್ಯ ಇಲ್ಲ. ಅವನು ಏನಿದೆ ಈಗ ಕೆಲಸ ಮಾಡಿದ್ದಾನೆ, ದುಡ್ಡು ಕೇಳೋ ಹಕ್ಕಿದೆ ಯಾರೇಂತಿ, ಆದರೆ ತಗೊಳ್ಳೋ ಹಕ್ಕಿಲ್ಲ. ಯಾರು ಕೊಡಬೇಕದನ್ನ? ಯಾರು ಕೊಡಬೇಕು? ಯಾರು ಹೇಳಿರ್ತಾರೋ ಅವ್ರು ಕೊಡಬೇಕು. ಗೊತ್ತಾಯ್ತಾರೆ, ಪಕ್ಕದ ಬೇರೆ ಹೇಳಿದ್ರು ಕೊಡೋದಿಲ್ಲ ಅವ್ರು. ಮತ್ತೆ ಯಾರು ಕೊಡ್ತಾರೆ? ಹೇಳಿದವನೇ ಕೊಡಬೇಕು. ಕರ್ಮ ಚಂದಾದಿ ಮಾಡೋದು ಅಂತ ಹೇಳಿದವರು ಯಾರು? ದೇವರು. ಫಲ ಯಾರು ಕೊಡ್ತಾರೆ? ದೇವ್ರು ಕೊಡ್ತಾರೆ. ಅರ್ಥ ಆಯ್ತಾ? ಈಗ ಅದೇ ರೀತಿ ಪೂಜೆ ಮಾಡು ಅಂತ ಹೇಳಿದ್ದೆ ಅವರು, ದೇವರು. ಫಲ ಯಾರು ಕೊಡ್ತಾನೆ? ದೇವ್ರು ಕೊಡ್ತಾರೆ. ಆದರೆ ದೇವ್ರು ಕೊಡ್ತಾರೆ, ನಾವು ತಗೊಳ್ಳೋಗಿಲ್ಲ. ಅಕಸ್ಮಾತ್ ದುಡ್ಡು ಕೊಡಲಿಲ್ಲ ಅಂತ ತಿಳ್ಕೊಂಬೋಣ, ಆಗಲೂ ಅವ್ರು ಒಳಗೆ ಕೈ ಹಾಕೋಗಿಲ್ಲ. ಅವನೇನು ಮಾಡಬೇಕಾಗ? ಕೋರ್ಟ್ಗೆ ಹೋಗ್ಬೇಕು, ಅವ್ರು ತಾನು ಕೈ ಹಾಕಿ ತಗೊಳ್ಳೋಗಿಲ್ಲ. ಇಲ್ಲ ಹೋದ್ರೆ ದುಡ್ಡುಗಿಂತ ಅವ್ರು ಅಪ್ ಆ್ಯಂಡ್ ಕಳ್ತನದ ಕೇಸ್ ದೊಡ್ಡದಾಗಿ ಬಿಡುತ್ತೆ ಅವನ ಮೇಲೆ. ಅರ್ಥ ಆಯ್ತಾ? ದುಡ್ಡು ಕೊಡ್ತೀವಿ ಬಿಡ್ತೀವಿ, ಕಳೆದ ಒಳಗೆ ಕೈ ಹಾಕಿದ್ದು ಹೋದಲ್ಲ ರೆಡಿ, ದೊಡ್ಡ ಕೇಸ್ ಬುಕ್ ಆಗಿಬಿಡುತ್ತೆ. ಆದ್ರಿಂದ ಎಂದೂ ಫಲ ನಾವು ಕೈ ಹಾಕಿ ತಗೊಳ್ಳೋದಕ್ಕೆ ಬರೋದಿಲ್ಲ. ವೆರಿ ಇಂಪಾರ್ಟೆಂಟ್ ಇದು. ಓಂ ಫಲಮತ ಉಪಪತ್ತೆ ಹೇವೋ ಬ್ರಹ್ಮಸೂತ್ರ, ರಾಯರೇರುವಳ ಸ್ವಾರಸ್ಯ ಅಂತ ಕೇಳಿದರೆ ಇದಕ್ಕೆಲ್ಲ ಬ್ರಹ್ಮಸೂತ್ರ ಕೋಟ್ ಮಾಡ್ತಾ ಹೋಗ್ತಾರೆ. ಅದು ಸ್ಪೆಷಲ್ ರಾಯರ್ ಕಾಂಟ್ರಿಬ್ಯೂಷನ್ನೊಳಗೆ ಗೀತಾವಿರುತ್ತಿ ಬರಬೇಕಾದ್ರೆ ಪ್ರತಿಯೊಂದು ಆಚಾರ್ಯ ಹೇಳಿದ ಅರ್ಥಕ್ಕೂ ಕೂಡ ಮುಖ್ಯವಾದ ಘಟ್ಟಗಳೆಲ್ಲ ಬ್ರಹ್ಮಸೂತ್ರದಲ್ಲಿ ಹೀಗೆ ಹೇಳಿದೆ ತೋರಿಸ್ತಾ ಹೋಗಿಬಿಡ್ತಾರೆ. ಈ ಪ್ರಸಂಗ ಇಂಥದ್ದು. ಮಾ ಫಲೇಶು ಕದಾಚನ, ಅದಕ್ಕೆ ನೀನು ಕೈಯಾಗಿ ತಗೊಳ್ಳೋದಕ್ಕೆ ಹೋಗಬೇಡ, ದೇವರು ಕೊಡ್ತಾನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಫಲ ಕೇಳೋ ಹಕ್ಕು ನಮಗಿದೆ, ಅಮುಖ್ಯ ಫಲ ಕೇಳೋ ಹಕ್ಕೂ ಇಲ್ಲ, ಮುಖ್ಯ ಫಲ ಕೇಳೋ ಹಕ್ಕಿದೆ. ಆದರೆ ಅದನ್ನು ಕೂಡ ದೇವ್ರು ಕೊಡಬೇಕವ್ರದ್ದು ನಾವು ತಗೊಳ್ಳೋಗಿಲ್ಲ. ನಾವು ತಗೊಳ್ಳೋಕೆ ಹೋದರೆ ಸ್ವಾತಂತ್ರ್ಯ ತಿಳ್ಕೊಂಡಾಗುತ್ತೆ, ಈಗ ಅದು ಶಿಕ್ಷಾರ ಅಪರಾಧವಾಗುತ್ತೆ. ಆದ್ದರಿಂದ ಕೇಳಬಾರದು. ಫಲ ನಾವು ಎಂದು ಡಿಮ್ಯಾಂಡ್ ಮಾಡಿ ತಗೊಳ್ಳೋದಕ್ಕಾಗೋದಿಲ್ಲ ಅಂತ ತಿಳಿಸಿದರು. ಮುಂದೆ ಇನ್ನೂ ಹೌದು ಏನು ಲಿಂಕ್ ಆಗಿದೆ? ಹೌದು, ಅದು ಯಾರಿಗೆ? ಅದು ಮೀಮಾಂಸಕರು ಅಂತ ಇದ್ದಾರೆ ನಮ್ಮವ್ರು ಹೇಳಿದ್ದಲ್ಲ. ಅದು ಬರೀ ಕರ್ಮ ಮಾಡ ಇಲ್ಲಿ ಸ್ಟಾಪ್ ಆಗಿಬಿಡ್ತಾನೋ ಅವನು. ಅವ್ರು ಈ ನಮ್ಮ ಅರ್ಥ ತಿಳ್ಕೊಂಡು ಹೆಂಗೆ ಮಾತಾಡ್ತಿದ್ದೀರಿ ನೀವೀಗ? ಅವ್ರ ಅರ್ಥಲ್ಲಿ ಅದಿಲ್ಲ, ಗೊತ್ತಾಯ್ತಿಲ್ಲ. ಈಗ ಅವ್ರ ವಾದ ಏನಂತ ಹೇಳಿದ್ರೆ ಕರ್ಮದಿಂದಲೇ ಮೋಕ್ಷಕ್ಕೂ ಸ್ವರ್ಗಕ್ಕೆ ಹೋಗ್ತೀವಿ ನಾವೀಗ, ಜ್ಞಾನ ಬೇಕೇ ಇಲ್ಲ ಅಂತ ಅವ್ರ ವಾದ. ಅರ್ಥ ಆಯ್ತಾ? ಇನ್ನೊಬ್ಬರು ಗುಂಪೇನು, ಜ್ಞಾನ ಸಾಕು ನಮಗೆ, ಕರ್ಮನೇ ಬೇಕಿಲ್ಲ ಅಂತ ವಾದ. ಎರಡು ಬರೀ ಅಷ್ಟೇ ತಿಳ್ಕೊಂಡು ಎರಡು ತಪ್ಪೆ. ಅರ್ಥ ಆಯ್ತಾ? ಆದರೆ ಕರ್ಮಾಚರಣೆ ಬೇಕು, ನಮಗೆ ಸ್ವರ್ಗದ ಅಪೇಕ್ಷೆ ಇರಬಾರ್ದು, ಆಗ ಒಳ್ಳೆ ಕರ್ಮ ಅದು. ಇನ್ನು ಜ್ಞಾನ ಮಾಡಬೇಕು, ಆದರೆ ಕರ್ಮ ಬಿಟ್ಟು ಜ್ಞಾನ ಅಲ್ಲ, ಕರ್ಮಾಚರಣೆ ಮಾಡಿ ಜ್ಞಾನ ಪಡೋದು, ಜ್ಞಾನ ಬಂದರೂ ಕರ್ಮಾಚರಣೆ ಮಾಡಿ ಮುಂದೆ ಹೋಗಬೇಕು. ಅದು ಕರೆಕ್ಟ್ ಫಿಲಾಸಫಿ. ಎರಡು ವ್ಯೂ ಇದೆ, ಅದನ್ನು ಖಂಡನೆ ಮಾಡ್ತಿದ್ದಾರೆ. ಒಂದು ವ್ಯೂ ಅಂತ ಕೇಳಿದ್ರೆ ಬರೀ ಜ್ಞಾನ ಕಾರ್ಯ ಮಾಡೋನೊಬ್ಬ, ಇನ್ನೊಬ್ರು ಬರೀ ಕರ್ಮಾಚರಣೆ ಮಾಡೋನೊಬ್ಬ. ನಮಗೇನಿಸುತ್ತೆ? ಇಬ್ಬರಿಗೆ ಒಂದೊಂದು ಫಲ ಇದೆ ಅಂತೇಳಿ. ಒಂದೊಂದು ಫಲ ಅಲ್ಲ, ಈಕ್ವೇಟ್ ಮಾಡೋಕ್ಕೆ ಬರೋದಿಲ್ಲ. ಈ ಫಲದ ಮುಂದೆ IAS ಆಫೀಸರು, ಅವ್ರ ಕ್ಲರ್ಕ್ ಆಗೋದಿಲ್ಲ. ಗೊತ್ತಾಯ್ತಾ? ಅವ್ರ ದೋಷರೋ ಗುಣನ ಅದು. ಇವ್ರು ಕ್ಲರ್ಕ್ ಹೇಳ್ತಾರೆ, ನೋಡಿ ಅಟೆಂಡರ್ ನಾನು, ನೀವು IAS ಆಫೀಸರ್, ವಿ ಆರ್ ಈಕ್ವಲ್, ನನಗೊಂದು ಕೆಲಸ ನಿನಗೊಂದು ಕೆಲಸ ಅಂತ ಏನು ಮಾಡ್ಬೇಕು ಅದಕ್ಕೆ? ಈಗ ಮತ್ತೆ ತಮಾಷೆ ಮಾಡೋದು, ನೀವು ಏನಾದ್ರು ಅಟೆಂಡರ್ಲಾಗಿ ಬರ್ತಾ ನಿಮ್ಮ ಕೈಲಿ ಸಾಧ್ಯನೇ ಇಲ್ಲ ಅಂತ ಹೇಳೋದು. ಮತ್ತೆ ಅವ್ರು ಹೇಳ್ತೀವಿ IAS ಆಫೀಸರ್ ಬರ್ತೀವಿ, ಇಲ್ಲ ಇಲ್ಲ ಗ್ಯಾರಂಟಿ ಇಲ್ಲ, ಅಟೆಂಡರ್ ಕೆಲಸ ಆಗದು, ಆಗಬೇಕಾದ ನೆಸಿಟಿ ಇದೆ ಅಲ್ವನ್. ಫಸ್ಟ್ ಆಫ್ ಆಲ್ ಯಾತಕ್ಕೆ? ಇವನು 10ರಷ್ಟು 100ರಷ್ಟು ಮೇಲಿದ್ದ ನಾವು, ಆದ್ದರಿಂದ ಕೆಳಗಿಂದ ಇಲ್ಲ ಅಂತ ಹೇಳಿದರೆ ನಮಗೆ ದೋಷ ಅಲ್ಲ, ಮೇಲಿಂದಿಲ್ಲ ಅಂದರೆ ದೋಷ ಆಗುತ್ತೆ. ಅರ್ಥ ಆಯ್ತಾ? ಆದ್ದರಿಂದ ಎಂದು ಜ್ಞಾನ ಜ್ಞಾನಿಗೆ ಬರತಕ್ಕಂಥ ಫಲ ಕರ್ಮಾಚರಣೆ ಬರೋದೇ ಇಲ್ಲ, ಆದ್ದರಿಂದನೇ ಅದು ಬಿಟ್ಬಿಡಬೇಕು. ಇನ್ನು ಕೆಲವು ವಿಷಯ ಹೇಳ್ತಾ ಮುಂದಿನ ಘಟ್ಟ. ಅಕಾಮಿ ಅಕಾಮಿ ಅಂತ ಹೇಳಿದರು, ಕಾಮ ಬಿಡಬೇಕು ಕಾಮ ಬಿಡಬೇಕು ಅಂತ ಹೇಳಿದರು. ಅವಾಗ ಒಂದು ಪ್ರಶ್ನೆ ಬಂತು, ಕಾಮ ಬಿಟ್ಬಿಟ್ರೆ ಮನುಷ್ಯ ಬದುಕ್ತಾನೆ ಹೇಗೆ? ಗೊತ್ತಾಯ್ತಿಲ್ಲ, ಕಾಮ ಬಿಟ್ಬಿಟ್ರೆ ಮನುಷ್ಯ ಏನಾಗ್ತಾನೆ? ಅವ್ನು ಬದುಕೋ ಚಾನ್ಸೂ ಇಲ್ಲ, ಅವನು ಜಡ ಆಗಿಬಿಡ್ತಾನೆ ಎಷ್ಟೋ ಸಲ. ಇವು ಟೇಬಲ್ ಡೆಸ್ಕ್ಗಳಿಗೆ ಅದು ಇಚ್ಛೆನೇ ಇಲ್ಲ, ಯಾತಕ್ಕೆ? ಜಡ ಪದಾರ್ಥ. ಮನುಷ್ಯ ಎಲ್ಲ ಕಾಮನೆ ಬಿಡಬೇಕು ಕಾಮನೆ ಬಿಡಬೇಕು ಅಂತ ಹೇಳಿದ್ರೆ ಏನಾಗ್ತಾನೆ? ಅವನಾಗ ಜಡ ಪದಾರ್ಥ ಆಗಿಬಿಡ್ತಾನೆ. ಹೋಗ್ತಾನೆ ಅಂದಮೇಲೆ ಸರಿ ಹೋಯ್ತಾ ಅಂತ ಕೇಳಿದ್ರೆ ಹೇಳ್ತಾರೆ, ಹಾಗಲ್ಲ. ಎಲ್ಲಿ ಕಾಮ ಬಿಡಬೇಕು ಅಂತ ಹೇಳ್ತಾರೋ ಅಲ್ಲಿ ಕಾಮ ಪೂರ್ತಿ ಬಿಡಬೇಕು ಅಂತ ಅರ್ಥ ಅಲ್ಲ. ಭುಂಜಾನೋಪಿಹಿ ಯಹ್ ಕಾಮಾನ್ ಮರ್ಯಾದಾಂ ನತರೇತ್ ಕ್ವಚಿತ್. ಯಾವುದೇ ಕಾಮನೆಗಳನ್ನು ವಿಹಿತ ರೀತಿಯಲ್ಲಿ ಅನುಭವಿಸಿದರೆ ಅದನ್ನು ಕಾಮಿ ಅಂತ ಕರೆಯೋದಿಲ್ಲ. ಸಮುದ್ರವ ಧರ್ಮಮಯಿಂ ನಾಸೌ ಕಾಮಿ ಸ ಉಚ್ಯತೆ, ಅದನ್ನು ಕಾಮಿ ಅಂತ ಕರಿಬಾರದು. ಅರ್ಥ ಆಯ್ತಾ? ಕಾಮಿ ಅಂತ ಕರಿಬಾರದು. ವಿಹಿತವಾದ ಭೋಗಗಳನ್ನು ಅನುಭವಿಸ್ತಾ ಇದ್ರೆ ಏನಲ್ಲ ಅವನು? ಕಾಮಿಯಲ್ಲ. ನಿಷಿದ್ಧ ಭೋಗಕ್ಕೆ ಅಪೇಕ್ಷೆ ಪಟ್ಟಾಗ ಏನಾಗುತ್ತದೋ ಅದು ಕಾಮಿ ಆಗ್ತಾನೆ. ಈ ಅರ್ಥ ಹೇಳಿದಾಗ ಏನಾಯ್ತು ಅಲ್ಲಿಗೆ? ಉಳಿದವ್ರು ಹೇಳೋ ದೋಷ ಹೊರಟೋಯ್ತಾರೆ. ಕಾಮ ಬಿಡಿ ಕಾಮ ಬಿಡಿ ಅಂತ ಇಷ್ಟು ಒತ್ತು ಹೇಳ್ತಾರೆ. ಕಾಮ ಬಿಟ್ಟ ಮನುಷ್ಯ ಬದುಕ್ತಾನ ಅಂತ ಕೇಳಿದರೆ ಎಲ್ಲ ಕಾಮ ಬಿಡ್ಲಕ್ಕೆ ಹೇಳಲಿಲ್ಲ. ಉದಾಹರಣೆ ನಮ್ಮಲ್ಲಿದೆ. ಮಗು ಬಂದು ಕೇಳ್ತಾನೆ, ಅಪ್ಪ ನಾನು ಕ್ಲಬ್ಗೆ ಹೋಗೋ ದುಡ್ಡು ಕೊಡು ಅಂತ ಹೇಳ್ತಾನೆ. ಏನಂತಾನೆ ಅವನು? ಗೆಟ್ ಔಟ್, ಕೊಡೋದಿಲ್ಲ ಹೋಗು ಅಂತ ಹೇಳ್ತಾನೆ. ಗೊತ್ತಾಯ್ತಾ? ಕಾಮ ಬಿಟ್ಬಿಡೋ ಆಗಿರಬಾರ್ದು ಅಂತ ಹೇಳ್ತಾನೆ. ಅಪ್ಪ ಫೀಸ್ ಕೊಡೋದು ದುಡ್ಡು ಕೊಡು ಅಂತ ಹೇಳ್ತಾನೆ. ಗೆಟ್ ಹಾಗೆಲ್ಲ ಪದ ಕೇಳಬಾರ್ದು, ಕತೆ ಮುಗಿತವ್. ಫೀಸ್ಗೆ ಟೆಕ್ಸ್ಟ್ ಬುಕ್ಗೆ ದುಡ್ಡು ಕೊಡೋದಿಲ್ಲ, ಫೀಸ್ ದುಡ್ಡು ಕೊಡೋದಿಲ್ಲ ಅಂತ ಕೇಳಿದರೆ ಕಥೆ ಏನು? ಇದು ಕೇಳಿದರೆ ಬಂದು ಕೇಳಿ, ಯಾಕೆ ಕೇಳಿಲ್ಲ ಅಂತ ಹೇಳ್ತಾರೆ. ಒಂದು ತಡ ಆಗಿಬಿಟ್ಟಿರುತ್ತೆ, ಇಲ್ಲಿ ಲೇಟ್ ಆಗಿಬಿಡ್ತು, ಫೈರ್ ಆಗ್ತಾರೆ, ನಿನ್ನ ಯಾಕೆ ಕೇಳಿ ಕೊಡ್ತಿದ್ದಿಲ್ಲ ಅಂತ ಹೇಳ್ತಾರೆ. ಕೇಳದಿದ್ದೇ ಡಿಫೆಕ್ಟ್ ಆಯ್ತು. ಈಗ ಅರ್ಥ ಆಯ್ತಾ? ಕಾಮನೆ ಪಟ್ಟಿದ್ದಲ್ಲ, ಕಾಮನೆ ಪಡೆದ ಹೋದೇ ಡಿಫೆಕ್ಟ್ ಆಯ್ತು. ಅದು ಸತ್ಕಾಮ ಯಾವಾಗಲೂ ಏನಾಗಬೇಕು? ಇರಲೇಬೇಕು. ಜ್ಞಾನ ಬೇಕು, ಭಕ್ತಿ ಬೇಕು, ದೊಡ್ಡವರ ಅನುಗ್ರಹ ಬೇಕು ಎಂಬುದೇನದು? ಸತ್ಕಾಮನೆ ಅದು. ಆದರೆ ಕೆಟ್ಟ ಪದಾರ್ಥ ಅಪೇಕ್ಷೆ ಪಟ್ಟರೆ ಏನದು? ದುಷ್ಕಾಮನೆ. ಆದರೆ ಯೋಚನೆ ಮಾಡಿ, ಯಾರು ಬರೀ ಫೀಸ್ ಕೇಳ್ತಾರೆ, ಪುಸ್ತಕ ಕೇಳ್ತಾರೆ, ಎಲ್ಲ ಕೇಳ್ತಾರೆ, ಹೇಳ್ತಾರೆ, ನಮ್ಮ ಹುಡುಗ ಏನು ಕೇಳೋದೇ ಇಲ್ಲ ಅಂದ್ಬಿಡ್ತಾರೆ. ಅರ್ಥ ಆಯ್ತಾ? ಅವ್ರು ಕೇಳಿದ್ದಾರೆ, ಯಾಕೆ ನಿಷಿದ್ಧ ಏನು ಕೇಳಲಿಲ್ಲ ಅದರಿಂದ ಏನು ಕೇಳೋದೇ ಇಲ್ಲ ಅಂತ ಕರೆದು ಬಿಡ್ತಾರೆ. ಆಮೇಲೆ ಇನ್ನೊಬ್ರು ಒಟ್ಟು ಆಚಾರ ಊಟದ ಅಷ್ಟ ಊಟ ಮಾಡಿಬಿಡ್ತಾರೆ, ಯಾರನ್ನ ಯಾವುದನ್ನು ಕೇಳಿ ಹಾಕ್ಸೊಂಬೋದಿಲ್ಲ, ಏನು ಕೇಳೋದೇ ಇಲ್ಲ ಅಂದ್ಬಿಡ್ತಾರೆ. ಇನ್ನೊಬ್ರು ಸ್ವಲ್ಪ ಕೇಳಿರ್ತಾರೆ, ಬರೀ ಆಚೆ ಬರ್ ಕೇಳ್ತಾರೆ, ಬೈತಾರೆ ಬೇರೆ ಬೈತಾರೆ ಅವ್ರು. ಪಾಪ ಕೇಳಿದ್ದಿಷ್ಟು ಬಯಸ್ಕೊತಾರೆ ಇರ್ತಾರೆ ಅವ್ರು. ಇವನು ಹಾಕಿದ್ದೆಲ್ಲ ತಿದ್ದು ಕೂಡ ಪಾಪ ಏನು ಬೇಡ, ದೊಡ್ಡ ಭಾರಿ ದೊಡ್ಡವ್ರು. ಮತ್ತೆ ಏನು ಬೇಡ, ಭಾರಿ ಎಲ್ಲಗೆ ಜಾಸ್ತಿ ಊಟ ಮಾಡಿರ್ತಾರೆ, ಭಾರಿ ದೊಡ್ಡವರು. ಯಾಕೆ ಕೇಳಿಲ್ಲ ಅವರು. ಅರ್ಥ ಆಯ್ತಾ? ಹಾಕ್ಸಿದ್ದನ್ನು ಊಟ ಮಾಡಿದ್ದನ್ನು ಕೇಳಿ ಹಾಕ್ಸೊಂಡಿಲ್ಲ, ಅದು ದೊಡ್ಡಷ್ಟಕ್ಕೆ ಅದು. ಆದ್ದರಿಂದ ಎಂದೂ ಕೂಡ ನಾವು ಧರ್ಮಮಯಿ, ಸಮುದ್ರ ಇದೆ, ಅದರಲ್ಲಿ ನೀರು ಎಷ್ಟಿದೆ, ಸಮುದ್ರದಷ್ಟು ನೀರು ಯಾವುದರಲ್ಲೂ ಇಲ್ಲ. ಆದರೆ ಏನಂತ ಗೊತ್ತಾ? ಅದು ಹರಿಯೋದೇ ಇಲ್ಲ. ಯಾತಕ್ಕೆ? ಬೇರೆ ಮೇಲೆ ಲಿಮಿಟ್ ಮೇಲೆ ಮೇಲೆ ಬರೋದೇ ಇಲ್ಲ. ಗೊತ್ತಾಯ್ತಾ? ಅಷ್ಟು ನೀರಿದೆ, ಅದಕ್ಕೇನಂತ ಕರೀತಾರೆ? ಹರಿಯೋದೇ ಇಲ್ಲ. ಆದರೆ ಕೆಲವು ಸಿಕ್ಕ ಪ್ರವಾಹ ಹರಿತಾ ಇರುತ್ತೆ, ನೀರು ಕಡಿಮೆ. ಅರ್ಥ ಮಾಡಿಕೊಂಡ್ರೆ ಜ್ಞಾನಿಗೆ ತುಂಬ ಅಪೇಕ್ಷೆ ಇದ್ದು ಎಲ್ಲ ಸಾಚಿಬಿಟ್ಟಿರ್ತಾರೆ. ಅವನು ಅಕಾಮಿ ಅಂತ ಯಾತಕ್ಕೆ ಕರೀತಾರೆ ಅಂದರೆ ತುಂಬಿದ ಕೊಡ ಇದ್ದಾಗ ತಿಳಿತಾ, ಅವನು ದುಡ್ಕೋದೆ ಹಾಗಿದ್ದು ಬಿಡ್ತಾರೆ. ಅವನು ಅಕಾಮಿ ಅಂತ ಕರಿಬೇಕು. ಕಾಮ ಬಿಟ್ಟವನು ಅಕಾಮಿ ಅಲ್ಲ, ನಿಷಿದ್ಧ ಕಾಮನೆ ಬಿಟ್ಟವನು ಅಕಾಮಿ. ಈ ಅರ್ಥ ಯಾರ್ಯಾರಿಗೂ ಗೊತ್ತಿದ್ದಿಲ್ಲ, ಇವತ್ತಿಗೂ ಬೇರೆಯವರಿಗೂ ಗೊತ್ತಿಲ್ಲ. ಆಚಾರಶಾಸ್ತ್ರ ಓದ್ದೇ ಇದ್ದವರಿಗೆ ಇದ್ಯಾವುದೂ ಗೊತ್ತಿಲ್ಲ. ಇವು ಅನೇಕ ಜನಗಳಿಂದ ಆಸ್ತಿಕ್ಕೆ ಬರೋಕ್ಕೆ ಇವೆಲ್ಲ ಕಾರಣಗಳು. ಕಾಮ ಬಿಡಿ ಅಂತಾರೆ, ಕರ್ಮ ಮಾಡಿ ಅಂತಾರೆ. ಏನು ಇವರು ಬುದ್ಧಿ ಇದೆಯಾ ಅಂತ ಬೈತಿರ್ತಾರೆ ಜನಗಳು. ಹೇಳೋರಿಗೆ ಉತ್ತರ ಗೊತ್ತಿರೋದಿಲ್ಲ, ಆದ್ದರಿಂದ ಇವರು ತಿರುಗಿ ಬೈತಾರೆ ಅವನನ್ನು. ಇಬ್ಬರು ಬೈತಾ ಬೈತಾ ಕೊನೆಗೆ ಎಲ್ಲೆಲ್ಲ ಹೋಗಿಬಿಡುತ್ತೆ. ನಿಮ್ಮ ವಿಷಯ ಗೊತ್ತಿದ್ದರೆ ಪ್ರಶ್ನೆ ಬರೋದೇ ಇಲ್ಲ. ಇನ್ನು ಜ್ಞಾನಯೋಗ ಕರ್ಮಯೋಗ ಅಂತ ಪದ ಇದೆ, ಅನೇಕರ ಅಪಾರ್ಥ ಮಾಡ್ಕೊಂಡ್ಬಿಟ್ರು. ಬೇರೆ ಎಲ್ಲರಿಗೂ ಅಪಾರ್ಥ ಮಾಡ್ಕೊಂಡು ಭಾಷ್ಯ ಬರೆದವರು ಬೇರೆಯವರೆಲ್ಲ. ಜ್ಞಾನಯೋಗ ಅಂದ್ರೇನು? ಬರೀ ಜ್ಞಾನ ಮಾಡಿದರೆ ಜ್ಞಾನಯೋಗ. ಕರ್ಮಯೋಗ ಅಂದ್ರೇನು? ಬರೀ ಕರ್ಮಾಚರಣೆ ಮಾಡಿದರೆ ಕರ್ಮಯೋಗ ಆಚಾರ ಹೇಳ್ತಾರೆ. ಅಲ್ಲೇ ಅಲ್ಲ, ಅರ್ಥ ತಿಳ್ಕೊಬೇಡಿ. ಆ ರೀತಿಯಲ್ಲಿ ಜ್ಞಾನಯೋಗ ಕರ್ಮಯೋಗ ಅಂದರೆ ಜ್ಞಾನಯೋಗದಲ್ಲೂ ಕರ್ಮ ಇದೆ, ಕರ್ಮಯೋಗದಲ್ಲೂ ಜ್ಞಾನ ಇದೆ. ಅರ್ಥ ಆಯ್ತಾ? ಜ್ಞಾನಯೋಗದಲ್ಲೂ ಕರ್ಮ, ಕರ್ಮಯೋಗದಲ್ಲಿ ಜ್ಞಾನ. ಮತ್ತು ಎರಡನ್ನೂ ಜ್ಞಾನ ಕರ್ಮಯೋಗ ಅಂತ ಕರೀರಿ, ಕರ್ಮ ಜ್ಞಾನಯೋಗ ಅಂತ ಕರೀರಿ ಅಂದರೆ ಇಲ್ಲ. ಜ್ಞಾನ ಪ್ರಚುರ ಜ್ಞಾನಯೋಗ, ಜ್ಞಾನ ಪ್ರಚುರೋ ಯೋಗ ಜ್ಞಾನಯೋಗ, ಕರ್ಮ ಪ್ರಚುರೋ ಯೋಗ ಕರ್ಮಯೋಗ ಅಷ್ಟೇ. ಕರ್ಮದ ಆಸ್ಪೆಕ್ಟ್ ಜಾಸ್ತಿ ಇದ್ದರೆ ಅದು ಕರ್ಮಯೋಗ, ಜ್ಞಾನದ ಆಸ್ಪೆಕ್ಟ್ ಜಾಸ್ತಿ ಇದ್ದರೆ ಜ್ಞಾನಯೋಗ. ಬಟ್ ಎರಡೂ ಕೂಡ ಎರಡರಲ್ಲೂ ಏನಿದೆ? ಎರಡೂ ಇದೆ. ಆಗ ನಮಗೆ ತಪ್ಪರ್ಥ ಹೊರಟೋಯ್ತು. ಬರೀ ಜ್ಞಾನ ಇದ್ದರೆ ಜ್ಞಾನಯೋಗ, ಬರೀ ಕರ್ಮ ಇದ್ದರೆ ಕರ್ಮಯೋಗ ಅಲ್ಲ. ಕರ್ಮಾಚರಣೆ ಇವರು ಎಕ್ಸಿಕ್ಯೂಟಿವ್ ಜಾಬ್ ಅಂತಾರೆ, ಟೀಚಿಂಗ್ ಜಾಬ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಬಿ ಇ ಮಾಡಿಬಿಡ್ತಾನೆ, ಎಮ್ ಎ ಮಾಡಿಬಿಡ್ತಾನೆ, ಒಬ್ಬ ಲೆಕ್ಚರ್ ಆಗ್ತಾನೆ, ಒಬ್ಬರು ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿಬಿಡ್ತಾರೆ. ಇಬ್ಬರಿಗೂ ಕಾಮನ್ ಏನಿದೆ? ಇಬ್ಬರಿಗೂ ಕ್ವಾಲಿಫಿಕೇಷನ್ ಕಾಮನ್ ಇದೆ. ಬಟ್ ಯಾತಕ್ಕೆ ಕರ್ಮಯೋಗಿ ಅಂತ ಕರೀತಾರೆ ಅಂದರೆ ಇವರು ಟೀಚಿಂಗ್ ಇಲ್ಲ, ಅದಕ್ಕೋಸ್ಕರ ಕರ್ಮಯೋಗಿ. ಅವನು ಟೀಚಿಂಗ್ ಮಾಡ್ತಾನೆ, ಅದಕ್ಕೆ ಇಬ್ಬರಿಗೂ ಒಂದು ಜ್ಞಾನ ಕಾಮನ್, ಆದರೆ ಅಲ್ಲಿ ಮಾತ್ರ ವ್ಯತ್ಯಾಸ ಇರೋದಷ್ಟೇ ಇದೆ. ಸೊ ಜ್ಞಾನ ಅಂಬೋದು ಇಬ್ಬರಿಗೂ ಕಾಮನ್ನು, ಆದರೆ ಕರ್ಮ ಹೆಚ್ಚು ಮಾಡಿದರೆ ಕರ್ಮಯೋಗಿ, ಜ್ಞಾನ ಹೆಚ್ಚು ಮಾಡಿದರೆ ಜ್ಞಾನಯೋಗಿ ಅಷ್ಟೇ ಹೊರತು ಇವತ್ತು ನಾವು ಹಾಗಲ್ಲ. ಯಾವ ಜ್ಞಾನವೂ ನಮಗಿಲ್ಲ, ಆದ್ದರಿಂದ ನಾವು ಕರ್ಮಯೋಗಿಗಳು. ಹೋಗ್ತಾನೆ ಇನ್ನೊಬ್ಬನೇ ಮಾಡ್ತಾನೆ, ನಮಗೆ ಕರ್ಮ ಯಾವ ಕರ್ಮನ್ನು ಮಾಡಿದ್ರೆ ಜ್ಞಾನಯೋಗಿ. ನಾನು ನಿಜವಾಗಲೂ ಜ್ಞಾನಯೋಗಿನಲ್ಲ, ಕರ್ಮಯೋಗಿನಲ್ಲ, ಅವನು ಅಯೋಗಿ. ಅವನು ಏನಂತ ಕರಿಬೇಕು? ಅವರಿಗೆ ಅಯೋಗಿ ಅಂತ ಕರಿಬೇಕು. ಆದರೆ ಎರಡರಲ್ಲಿ ಒಂದು ಹೆಚ್ಚು ಮಾಡಿದಾಗ ಅವನು ಯೋಗಿ ಆಗ್ತಾನೆ. ಈ ಸೂಕ್ಷ್ಮ ವಿಚಾರಗಳು ನಮ್ಮ ಮನಸ್ಸಿಗೆ ತಕ್ಷಣ ಅರ್ಥ ಆಗುತ್ತೆ, ಒಬ್ಬರಿಗೂ ಅರ್ಥ ಆಗಿದ್ದಿಲ್ಲ. ಇದು ಆಶ್ಚರ್ಯ. ಆಚಾರ್ಯ ಹೇಳಿದ ವಿಷಯ ಏನು ಅಂದರೆ ಅನುಭವ ಪರ ವಿಷಯ ಹೇಳ್ತಾರಲ್ಲ, ಅದಕ್ಕೆ ಆಚಾರ ಶಾಸ್ತ್ರಕ್ಕೆ ಮಹತ್ವ ಬಂತು. ಬರೀ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರಲ್ಲ, ಹೌದು ನಮಗೆ ಅರ್ಥ ಆಗುತ್ತೆ ಅಂತ ತೋರಿಸಿಕೊಡ್ತಾರೆ. ಜ್ಞಾನ ಪ್ರಚುರೋ ಯೋಗ ಜ್ಞಾನಯೋಗ ಕರ್ಮ ಪ್ರಚುರೋ ಅನ್ಯ. ಆ ರೀತಿ ಇನ್ನೂ ಮುಂದೆ ಹೋಗ್ತಾರೆ. ಮತ್ತೊಂದು ಘಟ್ಟ, ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಇದು ಜಟಿಲವಾದ ಶ್ಲೋಕ. ಮತ್ತೆ ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ. ನೋಡೋದಕ್ಕೆ ಏನನ್ಸುತ್ತ ವಾಕ್ಯ ಸುಮ್ಮನೆ ಓದಿಬಿಟ್ರೆ, ಜನಕಾದಿಗಳೆಲ್ಲ ಕರ್ಮದಿಂದನೇ ಮೋಕ್ಷಕ್ಕೆ ಹೋಗಿದ್ದಾರೆ. ಇಷ್ಟೊತ್ತು ಹೇಳಿದ್ದೀರಾ, ಅದು ಕೊನೆಗೆ ಜ್ಞಾನ ಬೇಕು ಅಂತ ಆಗಲೇ ಇಲ್ಲ ಆಗ, ಹೌದಲ್ಲ? ಅದು ಬಿಡಿದವರೆಲ್ಲ ಎಷ್ಟು ಪಂಚ ಮಾಡ್ತಾರೆ, ನಮಗೆಲ್ಲ ಬೇರೆಯವರು ಹೇಳಿದ್ದು ಅಂತ ಎಸ್ಕೇಪ್ ಆಗ್ತಾರೆ. ಆಚಾರ್ಯ ಹೇಳಿದ್ರೆ ಕ್ಲಿಯರಾಗಿ ಅರ್ಥ ಹೇಳ್ತಾರೆ. ಆಚಾರ್ಯ ಏನೇನು ಗೊಂದಲ ಇಲ್ಲ, ಸರಿಯಾಗಿದೆ ಅಂತ ಹೇಳ್ತಾರೆ. ಕರ್ಮಣೈವಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯ ಜನಕಾದಿಗಳೆಲ್ಲ ಕರ್ಮಣೈವಹಿ ಸಂಸಿದ್ಧಿಂ ಜ್ಞಾನ ಬಂದ ಮೇಲೂ ಕೂಡ ಕರ್ಮಾಚರಣೆ ಮಾಡಿ ಸಂಸಿದ್ಧಿಂ ಆನಂದ ಅತಿಶಯ ರೂಪ ಮೋಕ್ಷ ಹೊಂದಿದ್ದಾರೆ ಹೊರತು ಅವರು ಜ್ಞಾನ ಬಂದ ಮೇಲೂ ಕರ್ಮ ಬಿಟ್ಟಿಲ್ಲ. ಅಲ್ಲಿ ಜ್ಞಾನ ಬಂದ ಹೇಳಿಲ್ಲ ಅಂತ ಕೇಳಿದರೆ ಜನಕಾದಿಗಳು ಏನಂತ ಪ್ರಸಿದ್ಧರಾಗಿದ್ದಾರೆ ಅವರೆಲ್ಲ ಜ್ಞಾನಿಗಳು ಅಂತ ಎಸ್ಟಾಬ್ಲಿಷ್ ಆಗಿಬಿಟ್ಟಿದ್ದಾರೆ ಆಗಲೇ ಅರ್ಥ ಆಯ್ತಾ? ಈಗ ಜ್ಞಾನಿಗಳಾದ ಜನಕಾದಿಗಳು ಕೂಡ ಕರ್ಮಾಚರಣೆ ಮಾಡಿಯೇ ಆನಂದ ಅತಿಶಯ ರೂಪ ಮೋಕ್ಷವನ್ನು ಹೊಂದಿರೋದ್ರಿಂದ ನೀನು ಜ್ಞಾನಿ ಆದರೂ ಕೂಡ ಕರ್ಮ ಬಿಡಾಗಿಲ್ಲ ಅಂತ ತಾತ್ಪರ್ಯ. ಸುಲಭ ಆಗಿದೆ, ಏನು ಯೋಚನೆ ಇಲ್ಲ. ಅಲ್ಲಿ ಹೇಳ್ಬೇಕಾದ್ರೆ ಅಂತ ಅರ್ಥ ಹೇಳಿದ್ರು, ಕರ್ಮಣೈವ ಹಿ ಸಂಸಿದ್ಧಿ ಮಾಸ್ಥಿತಾ ಜನಕಾದಯ. ಕರ್ಮಣೈವ ಜನಕಾದಿಗಳು ಜ್ಞಾನಿಗಳೇ, ಆದರೆ ಜ್ಞಾನಿಗಳು ಸುಮ್ಮನೆ ಆಗಲಿಲ್ಲ, ಕರ್ಮಾಚರಣೆ ಮಾಡಿ ಆಮೇಲೆ ಜ್ಞಾನಿಗಳಾದ್ರೆ ಹೊರತು ಬೇರೆಯಲ್ಲ. ಅಲ್ಲಿ ಅರ್ಥ ಕರ್ಮಾಚರಣೆ ಮಾಡಿ ಜ್ಞಾನಿಗಳಾಗಿ ಮೋಕ್ಷಕ್ಕೆ ಹೋದರು, ಇಲ್ಲಿ ಜ್ಞಾನಿಗಳಾಗಿದ್ದವರು ಆಮೇಲೂ ಕರ್ಮಾಚರಣೆ ಮಾಡಿ ಆನಂದ ಉನ್ನಾಹ ಪಡೆದರು. ಎಷ್ಟು ಕ್ಲಿಯರ್, ಎರಡಕ್ಕೂ ಪೂರ್ತಿ ಸಪೋರ್ಟ್ ಇದೆ, ಶಾಸ್ತ್ರದ ವಿರೋಧನೇ ಇಲ್ಲ. ಅಪ್ರೋಷ್ ಎಲ್ಲಿ ಜ್ಞಾನಿಗಳು ಅಂತ ಕರಿತೇವೋ ಅಲ್ಲಿ ಏನರ್ಥ ಅದಕ್ಕೆ? ಅಪ್ರೋಷ್ ಜ್ಞಾನಿಗಳು ಅಂತಲೇ ಅರ್ಥ, ಗೊತ್ತಾಯ್ತಾ? ಬುಡದ ಜ್ಞಾನಿಗಳು ಅಂತ ಕರೆಯೋದು ಯಾತಕ್ಕೆ ಅಂದರೆ ಸೆಕೆಂಡರಿ ಅರ್ಥದಲ್ಲಿ ಜ್ಞಾನಕಾರ ಮಾಡ್ತಾರೆ ಜ್ಞಾನಿಗಳೇ ಹೊರತು ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಏನಲ್ಲ ಜ್ಞಾನಿಗಳಲ್ಲ. ಒಂದು ಮೆಡಿಕಲ್ ಇಂಜಿನಿಯರ್ ಫೈನಲ್ ಇರ್ತಾರೆ, ಡಾಕ್ಟರ್ ಅಂತ ಕರಿತಿರ್ತಾರೆ ಎಲ್ಲರೂ ಅವನ್ನ. ಡಾಕ್ಟರ್ 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 ಅಲ್ಲ ಅವನು, ಗೊತ್ತಾಯ್ತಿಲ್ಲ. ಬಂದ ಗ್ಯಾರಂಟಿ ಡಾಕ್ಟರ್ ಆಗ್ತಾನೆ ಅಂತ ವಿಶ್ವಾಸದ ಮೇಲೆ ಡಾಕ್ಟರ್ ಅಂತ ಕರೀತಾರೆ ಅಷ್ಟೇ. ಅಕಸ್ಮಾತ್ ಅವನು ಯಾವುದೋ ಕಾರಣಕ್ಕೆ ಓದ್ದು ಹೋದ್ರೆ ಏನಾಗೋದಿಲ್ಲ, ಅವನು ಡಾಕ್ಟರ್ ಆಗೋದಿಲ್ಲ. ಬಟ್ ಸಾಮಾನ್ಯವಾಗಿ ಕರೆದಿದ್ದು ಸಾರ್ಥಕ ಆಗಿರುತ್ತೆ, ಹೋಗ್ತಾನೆ. ಡಾಕ್ಟ್ರು ಕರಿಬೇಕಾದ್ರೆ ಹುಡುಗರಂತೂ ತಮಾಷೆ ಕರೀತಾರೆ, ಡಾಕ್ಟ್ರ್ ಇದನ್ನು ಬಾರ್ಬಾರ್ ಮಾತ್ರ ಕರೀತಾರೆ ಹಾಗೇನೆ. ಯಾತಕ್ಕೆ ಅಂತ ಕೇಳಿದ್ರೆ ಮುಂದೆ ಹಾಗೆ ಆಗ್ತಾ ಇರೋದು ಅಭಿಪ್ರಾಯಗಳು. ಅದಕ್ಕೆ ನಾವು ಜ್ಞಾನಿಗಳನ್ನು ಜ್ಞಾನಿ ಅಂತ ಕರಿತೇವೆ ಹೊರತು ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಜ್ಞಾನಿಗಳು ಅಂದರೆ ಯಾರು? ಅಪರೋಕ್ಷ ಜ್ಞಾನಿಗಳೇ ಜ್ಞಾನಿಗಳು. ಜ್ಞಾನೇನೈವ ಪರಂಪದಂ ಶಬ್ದಕ್ಕೆ ಅದೇ ಅರ್ಥ, ಅಪರೋಕ್ಷ ಜ್ಞಾನದಿಂದನೇ ಮೋಕ್ಷ ಅಂತ ಅರ್ಥನೇ ಹೊರತು ಬರೀ ನಾವು ಭೌತಿಕ ಪರೋಕ್ಷ ಜ್ಞಾನದಿಂದ ಮೋಕ್ಷ ಅಂತ ಅರ್ಥ ಅದಕ್ಕೆ ಅರ್ಥ ಅಲ್ಲ. ಜ್ಞಾನ ನಿಷ್ಠಾಪಿ ತತಃ ಕಾರ್ಯಂ ವರ್ಣಾಶ್ರಮೋಚಿತಂ ಮಿತಿ. ಎಂಥ ಜ್ಞಾನನಿಷ್ಠರಾದರೂ ಕೂಡ ವರ್ಣಾಶ್ರಮೋಚಿತವಾದ ಕರ್ಮಗಳನ್ನು ಮಾಡಬೇಕು. ಇನ್ನೊಂದು ಬಹಳ ಮುಖ್ಯವಾದ ಮಾ ಎಲ್ಲ ಕೇಳಿದ ಶ್ಲೋಕ ಬರುತ್ತಿಲ್ಲ. ಏನದು? ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಸೀರ್ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ಇದು ಇಡೀ ಕೃಷ್ಣ ಹೇಳ್ತಾನೆ, ಇದು ಪೂರ ತನ್ನ ಮತ ಅಂತ ಹೇಳ್ಬಿಡ್ತಾನೆ ಒಟ್ಟಿಗೆ. ಇದು ನಾಳೆ ನಾಡ್ದು ಉಪಯೋಗ ಆಗುತ್ತೆ, ಶ್ಲೋಕ ನೆನಪಿರಬೇಕಿದೆ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಸೀಹಿ ನಿರ್ಮಮಃ ಭೂತ್ವ ಯುದ್ಧಸ್ವ ವಿಗತ ಜ್ವರ. ಇಷ್ಟೇಳಿ ಏವೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾ. ನನ್ನ ಮತ ಇದು ನಡೆಯಲೇಬೇಕು, ಕೃಷ್ಣ ಮತ ಇದು, ಗೊತ್ತಾ? ಮಧ್ವ ಮತ ಹೇಗೆ ಕೃಷ್ಣ ಮತ ಹಾಗೆ ನನ್ನ ಮತ ಇಷ್ಟೇ. ಏನು ಮಾಡಬೇಕು? ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಎಲ್ಲ ಕರ್ಮಗಳನ್ನು ನನಗೆ ಒಪ್ಪಿಸಬೇಕು. ಅರ್ಥ ಆಯ್ತಾ? ಅಧ್ಯಾತ್ಮ ಚೇತಸ, ಅಧ್ಯಾತ್ಮ ಚೇತಸ್ಸಿನಿಂದ ನಿರಾಸೀಹಿ ನಿರ್ಮಮಃ ಆಗಿಬಿಟ್ರೆ ಅವನು ಸ್ವಲ್ಪ ಮುಕ್ತನಾಗಿಬಿಡ್ತಾನೆ ನನ್ನ ಮತ ಅಂತ ಕೃಷ್ಣ ಹೇಳ್ತಾನೆ. ಇದಕ್ಕೆ ಅರ್ಥ ಹೇಳ್ತಾರೆ ಆಚಾರ್ಯರಿಗೆ. ಏನು ಹೀಗಂದ್ರೆ ಅರ್ಥ ಅಂದರೆ ಪ್ರಟ್ಟು ಶ್ಲೋಕ ಅದು. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನನ್ಯಥ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರ ಸದಾ. ಇದು ಅದಕ್ಕೆ ಅರ್ಥ. ದೇರಲ್ಲಿ ಒಪ್ಸೋದು ಅಂದ್ರೆ ಏನು ಅಂತ ಪ್ರಶ್ನೆ. ಈಗ ಸರ್ವಕರ್ಮಾಣಿ ಸನ್ಯಸ್ಯ, ಉಳಿದವರು ಬೇರೆ ಅರ್ಥ ಮಾಡ್ಕೊಂಡ್ಬಿಟ್ರು. ಸರ್ವಕರ್ಮಾಣಿ ಸನ್ಯಾಸಿ, ಎಲ್ಲ ಕರ್ಮ ಬಿಟ್ಬಿಡಬೇಕು ಅಂತ ಅರ್ಥ ಮಾಡ್ಕೊಂಡು ಅದಕ್ಕೆ ಆಚಾರ ತಮಾಷೆಗೆ ಅರ್ಥ ಬರ್ತಾರೆ. ಕರ್ಮ ಬಿಟ್ಟರೆ ಮೋಕ್ಷ ಅಂತ ಹೇಳ್ತಿರಲ್ಲ, ಈಗೆಲ್ಲ ಮೋಕ್ಷ ಆಗಿರ್ಬೇಕಾಗಿತ್ತು ನಿಮಗೆ, ಕರ್ಮ ಬಿಟ್ಟು ಎಷ್ಟೋ ದಿವಸ ಆಗಿದೆ. ಆದ್ದರಿಂದ ಏನಾಗ್ಬೇಕು ನಿಮಗೀಗ? ಮೋಕ್ಷ ಆಗಿರ್ಬೇಕಲ್ಲ. ಹಾಗಿದ್ರೆ ಅರ್ಥ ಆಯ್ತಾ? ಇಲ್ಲ, ದೇವ್ರು ಕರ್ಮ ಬಿಟ್ಟರೆ ಮೋಕ್ಷ ಅಲ್ಲ ಅಂತ ಆಯ್ತಲ್ಲ. ಈಗ ಕರ್ಮ ಬಿಡೋದಲ್ಲ, ಸನ್ಯಾಸ ಅಂದ್ರೆ ಏನು? ಒಪ್ಸೋದು ಅಂತ ಅರ್ಥ. ಕರ್ಮವನ್ನು ಒಪ್ಪಿಸಿದರೆ ಮೋಕ್ಷ. ಏನಂತ ಒಪ್ಪಿಸ್ಬೇಕಾಗಿದ್ರೆ? ದೇವ್ರು ಹುಡ್ಕೊಂಡು ಹೋಗಿ ಇಲ್ಲಿ ತಗೊಳ್ಳಪ್ಪ ಅಂತ ಕೊಳ್ಳಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಅದು ಇದು ತಿಳ್ಕೊಳ್ಳೋದೇ ಒಪ್ಸೋದು. ಏನೇ ತಿಳ್ಕೊಳ್ಬೇಕು? ನಾಹಂಕರ್ತ ಹರಿಕರ್ತ, ನಾನು ಸ್ವತಂತ್ರಕರ್ತನಲ್ಲ. ಸ್ವತಂತ್ರಕರ್ತ ಯಾರು? ಶ್ರೀಹರಿ ಅಂತ ತಿಳ್ಕೊಳ್ಳದೆ ಏನದು? ಕರ್ಮನ್ಯಾಸ ಅಂದ್ರೆ ಅದು ಆಚಾರ ಹೇಳ್ತಾರೆ ನೋಡಿ. ತತ್ಪೂಜಾ ಕರ್ಮ ಚಾಖಿಲಂ, ನಾವೇನೇನು ಕೆಲಸ ಮಾಡಿದ್ದೇವೆ ಏನದು? ದೇವರ ಪೂಜೆ. ಬರೀ ದೇವ್ರ ಪೂಜೆ ದೇವ್ರ ಪೂಜೆ ಎಲ್ಲ, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಏನದು? ಉದಾಹರಣೆಗೆ ದೇವ್ರ ಪೂಜೆ ಮಾಡೋಕ್ಕೆ ಪಾತ್ರೆ ಎಲ್ಲ ತೊಳ್ಕೊಡ್ತಾನೆ, ನೆಲ ಗುಡಿಸ್ತಾನೆ, ಸಾರಿಸ್ತಾನೆ, ಎಲ್ಲ ಯಾವ್ದಕ್ಕೆ ಸೇರುತ್ತದು? ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದೇವ್ರ ಪೂಜೆ. ಅರ್ಥ ಆಯ್ತಾ? ಅದು ಇಡೀ ದಿವಸ ನಾವು ಪ್ರೋಗ್ರಾಮ್ ಏನಿರಬೇಕೀಗ? ಇವತ್ತೆಲ್ಲ ನಾಳೆ ಇವರು ದೇವ್ರ ಪೂಜೆ ಆಯ್ತು, ನಾಳೆ ದೇವ್ರ ಪೂಜೆ ಕಡೆ ಆಗ್ಬೇಕು ಇವತ್ತಿಂದ. ಮತ್ತೆ ಈಗ ಮತ್ತೆ ದೇವ್ರ ಪೂಜೆ ಆಯ್ತಲ್ಲ, ಅದೀಗ ಮತ್ತೆ ನಾಳೆ ದೇವ್ರ ಪೂಜೆ ಮತ್ತೆ ಶುರು ಮಾಡಿ, ಮರು ದಿವಸ ದೇವ್ರ ಪೂಜೆ ಮತ್ತೆ ಶುರುವಾಯ್ತು. ಸೊ ದಿವಸ ಏನಾಯ್ತು? ಈಗ ದಿವಸ ದೇವ್ರ ಪೂಜೆನೆ ಹೋಗ್ತಾನೆ. ನಾವು ಆಫೀಸ್ ಕೆಲಸ ಎಷ್ಟೊತ್ತು ಮಾಡ್ತಾರೆ ಸಾಮಾನ್ಯವಾಗಿ? 7 ತಾಸು, ಅದು ಥಿಯರಿಟಿಕಲಿ ಅಷ್ಟೇ. ಆ ಕಡೆಗೆ 2 ತಾಸು 1 ತಾಸು ಆಗುತ್ತೆ ನಮಗೆ ಗೊತ್ತದು. ಆದರೆ ಸರ್ವೆಂಟ್ ಸರ್ವೆಂಟ್ ಕರಿ ಅಂತ ಲೆಕ್ಚರ್ ಅಂತ ಕರಿ, ಲೆಕ್ಚರ್ ರಾತ್ರಿ ಬರಿಗಿರ್ತಾನೆ ಲೆಕ್ಚರರ್ ಅವನು. ಬಟ್ ಲೆಕ್ಚರ್ ಮಾಡಿ ಉಳಿದ ಪ್ರೋಗ್ರಾಮ್ ಎಲ್ಲ ಯಾವ್ದಕ್ಕೆ ಸೆಟ್ ಆಗಿದೆ? ಈಗ ಲೆಕ್ಚರರ್ ಪೋಸ್ಟ್ ಸೆಟ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಬಿಸ್ನೆಸ್, ಬಿಸ್ನೆಸ್ ಸೆಟ್ ಮಾಡ್ಕೊಂಡಿದ್ದಾರೆ. ಉಳಿದ ಎಲ್ಲ ದಿವಸ ಏನಂತ ಕರಿತಾನೋ ಅವನ್ನ? ಯಾವಾಗ ಲೆಕ್ಚರ್ ರಿಟೈರ್ ಆಗುವಾಗ ಲೆಕ್ಚರರೇ, ರಿಟೈರ್ ಆದ್ಮೇಲೆ ರಿಟೈರ್ಡ್ ಲೆಕ್ಚರರ್ ಮತ್ತೆ ಅಲ್ಲೂ ಕೂಡ. ಚೇಂಜ್ ಆಗ ರಿಟೈರ್ಡ್ ಲೆಕ್ಚರ್ ರಿಟೈರ್ಡ್ ಪ್ರೊಫೆಸರ್ ಅಂತ ಕರಿತೇವಲ್ಲ ಅದು ಚೇಂಜ್ ಆಗೋದಿಲ್ಲ. ಅದೇ ರೀತಿಯೇ ನಮ್ಮ ದಿವಸದ ಪ್ರೋಗ್ರಾಮ್ ದೇವ್ರ ಪೂಜೆ ಅಷ್ಟೇ. ಮತ್ತೆ ನೆಕ್ಸ್ಟ್ ಡೇ ಎಲ್ಲ ಪ್ರಿಪರೇಷನ್, ಮತ್ತೆ ಮರುದಿವಸ ಪ್ರಿಪರೇಷನ್. ಸೊ ಎಲ್ಲ ಕೆಲಸ ಏನಾಯ್ತು ಈಗ? ದೇವ್ರ ಪೂಜೆನೇ ಆಯ್ತು. ಎಷ್ಟು ಸುಲಭ! ಅದಕ್ಕೆ ದಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ಅನನ್ಯತ. ಅವ್ರು ಅಡಿಗೆಯವ್ರ ಅಂತ ಕರಿತೇವೆ ನಾವು. ಇಪ್ಪತ್ತಾರು ಸಾವಿರ ಅಡಿಗೆ ಮಾಡ್ತಾರಾ? ಏಕಾಚಿ ಅಡಿಗೆ ಮಾಡ್ತಾರಾ? ಕೆಲವರು ಮಾಡ್ತಾರೆ, ಬೇರೆ ಜಾತಿ ಮಾಡ್ಬೋದು ಅಂತ ಹೊರಟುಬಿಡ್ತಾರೆ, ಬಿಡೋದಿಲ್ಲ. ನಮ್ಮವರೇ ಹೋಗ್ಬಿಡ್ತಾರೆ, ಎಲ್ಲೆಲ್ಲೋ ಹೋಗ್ಬಿಡ್ತಾರೆ, ಹೋಗ್ಬಾರ್ದು. ಎಲ್ಲರೂ ಅಲ್ಲ ಕೆಲವರು, ಆದರೆ ಅಡಿಗೆಯವರು ಏಕಾಚಿ ಅಡಿಗೆ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಅವ್ನ ವೃತ್ತಿ ಏನೋ ಅಡಿಗೆಯವನು, ಏನೇ ಕೆಲಸ ಮಾಡಿದ್ರು ಅಡಿಗೆಯಿಂದನೇ ಅವ್ನ ಜೀವನ ಆಗಬೇಕು. ಅದಕ್ಕೆ ಅಡಿಗೆಯವನು ಅಂತ ಯಾಕೆ ಕರಿತೇವೋ? ಎಲ್ಲ ಕೆಲಸಗಳು ಏನಾಗಿದೆ ಈಗ? ದೇವ್ರ ಪೂಜೆ ಆಗಿದೆ. ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥ. ನಾನೇನು, ನಾನು ಕರ್ತೃ ಅಲ್ಲ, ಸ್ವತಂತ್ರ ಕರ್ತೃ ಅಲ್ಲ, ಪರಾಧೀನ ಕರ್ತೃ. ಆದರೆ ಮಾಡಿದ್ದು ಕೂಡ ಯಾರ ಅನುಗ್ರಹದಿಂದ? ತತ್ಪ್ರಸಾದೇನ ನಾನ್ಯಥ. ತದ್ಭಕ್ತಿ ತತ್ಫಲಂ ಮಹ್ಯಂ. ದೇವ್ರ ಪೂಜೆ ಏನಪ್ಪ ಫಲ ಅಂತ ಕೇಳಿದರೆ, ಭಕ್ತಿನೇ ಫಲ. ಈ ಫಲ ಯಾವಾಗಲೂ ಕೇಳಬೇಕು, ಬಿಡಬಾರ್ದು ಇದನ್ನು. ಮಹ್ಯಂ ತತ್ಪ್ರಸಾದ ಪುನಃ ಪುನಃ. ದೇವ್ರ ಪೂಜೆ ಮಾಡಿದ್ರೆ ಫಲ ಬಂತು, ಮತ್ತೆ ದೇವ್ರ ಪೂಜೆ ಮಾಡ್ತೀವಿ ಅಂದರೆ ತತ್ಪ್ರಸಾದ ಪುನಃ ಪುನಃ. ಪ್ರಸಾದ ಏನಾಗಬೇಕು? ಅದು ಹೆಚ್ಚುತ್ತಾ 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 ಹೋಗಬೇಕು. ಕರ್ಮನ್ಯಾಸೋ ಹರಾವೆ. ಇದಕ್ಕೆ ಕರ್ಮನ್ಯಾಸ ಅಂತ ಕರೀತಾರೆ. ಕರ್ಮನ್ಯಾಸ ಡೆಫಿನೇಷನ್ ಇದು. ಈ ರೀತಿ ಮಾಡಿದ ಕರ್ಮನ್ಯಾಸ ಹೊರತು ಕರ್ಮತ್ಯಾಗ ಕರ್ಮನ್ಯಾಸ ಅಲ್ಲ. ಕರ್ಮತ್ಯಾಗ ಕರ್ಮನ್ಯಾಸ ಅಲ್ಲ, ಕರ್ಮ ಸಮರ್ಪಣೆ ಕರ್ಮನ್ಯಾಸ. ಇಷ್ಟು ಹೇಳಿ ಇದು ವಿಷ್ಣೋ ತೃಪ್ತಿಕರಸ್ತದ. ಇಷ್ಟು ಅತ್ಯಂತ ತೃಪ್ತಿಕರವಾದದ್ದು ಇದು ಎಲ್ಲಿ ಬಂದಿದೆ ಅಂದರೆ, ಇದು ಬ್ರಹ್ಮತರ್ಕ ವಚನಾತ್. ಬ್ರಹ್ಮತರ್ಕದ ಮಾತನ್ನು ಕೋಟ್ ಮಾಡಿ ಕರ್ಮಯೋಗದ ಅರ್ಥವನ್ನು ತಿಳಿಸ್ತಾರೆ. ಎಷ್ಟು ಅಪೂರ್ವ ಅಂತ ಅವನಮಿ ತಿಳಿಯ. ಇನ್ನು ಮುಂದಿನ ಒಂದು ಘಟ್ಟ ಈ ಭಗವದ್ಗೀತೆಯ ವಿಷಯ ಎಲ್ಲಿ ಬಂದಿದೆ ಅಂದರೆ, ಪಂಚರಾತ್ರಾತ್ಮಕಂ ಜ್ಞಾನ. ಮೂಲತಃ ಪಂಚರಾತ್ರದ ವಿಚಾರವನ್ನು ಪರಮಾತ್ಮ ವ್ಯಾಸರೂಪದಿಂದ ಉಪದೇಶವನ್ನು ಮಾಡಿ ಕೃಷ್ಣರೂಪದಿಂದ ಹೇಳುತ್ತಿದ್ದಾನಾದ್ದರಿಂದ ಎಂದು ಇದು ಎಲ್ಲ ಕೂಡ ಮೂಲತಃ ಭಗವದ್ಗೀತೆಯ ಮೂಲ ಕೃತಿ ಯಾವುದು ಅಂದರೆ ಪಂಚರಾತ್ರ. ಅದನ್ನು ಬರೆದಿದ್ದು ಯಾರು? ನಾರಾಯಣ ದೇವರು. ನಾರಾಯಣನೇ ಕೃಷ್ಣ. ಸೊ ಪಂಚರಾತ್ರ ಇಜಿಕೊಟ್ಟು ಭಗವದ್ಗೀತೆ, ಕೃಷ್ಣ ಇಜಿಕೊಟ್ಟು ನಾರಾಯಣ ಅಂತ ತಿಳಿಸಿದೆ. ಇಲ್ಲಿ ಒಂದು 10ನೇ ಅಧ್ಯಾಯಕ್ಕೆ ಹೋದರೆ ನಾವು ಒಂದು ಪ್ರಶ್ನೆ ಇದೆ. 10ನೇ ಅಧ್ಯಾಯದಲ್ಲಿ ಏನು ಬಂದಿದೆ? ದಶಮಾಧ್ಯಾಯದಲ್ಲಿ ಅಂತ ಪ್ರಶ್ನೆ. ವಿಭೂತಿಗಳು ಬಂದಿದೆ, ವಿಭೂತಿಗಳು ಬಂದಿದೆ. ಒಂದು ವಿಭೂತಿ ಯಾವುದು? ರಾಮ ಶಸ್ತ್ರಭೃತಾಮಹಂ, ವೃಷ್ಣೀನಾಂ ವಾಸುದೇವೋಸ್ಮಿ, ಮುನೀನಾಂ ಅಪ್ಯಹಂ ವ್ಯಾಸ. ಇವೆಲ್ಲ ಏನಿವು? ತಾನೇ ತಾನು ರಾಮ, ತಾನು ವೇದವ್ಯಾಸರು, ತಾನು ಕೃಷ್ಣ. ಇವೆಲ್ಲ ಒಂದು ಗುಂಪಿದೆ. ಆಮೇಲೆ ನಕ್ಷತ್ರಾಣ ಮಹಂ ಶಶಿ ಇನ್ನೊಂದಿದೆ. ನಕ್ಷತ್ರಗಳಲ್ಲಿ ಚಂದ್ರನಾನು, ನಕ್ಷತ್ರಗಳಲ್ಲಿ ಚಂದ್ರನಾನು ನೆನಪಿಟ್ಟುಕೊಳ್ಳಿ. ನಕ್ಷತ್ರಗಳಲ್ಲಿ ಚಂದ್ರನಾನು ಅಂತ ಕೃಷ್ಣ ಹೇಳ್ತಾನಲ್ಲ, ಒಬ್ಬನ ತಮಾಷೆ ಮಾಡಿ ಬರೆದ ಬೈದು ಬರೆದಾನೆ ಭಗವದ್ಗೀತೆಯನ್ನು. ಒಬ್ಬನು ರಾಜವಾಡೆ ಅಂತ ಒಬ್ಬ 1916 ಒಂದು ಲೇಖನ ಬರೆದ, ಭಗವದ್ಗೀತೆ ಫುಲ್ ಆಫ್ ಮಿಸ್ಟೇಕ್ಸ್ ಅಂತ ಬರೆದ. ಏನು ಮಿಸ್ಟೇಕ್ಸ್ ಅಂದರೆ, ನಕ್ಷತ್ರಾಣ ವಹಂ ಶಶಿ ಎಕ್ಸಾಂಪಲ್ ತಗೊಂಡ. ನಕ್ಷತ್ರಗಳಲ್ಲಿ ಚಂದ್ರನಾನು ಅಂತ ಕೃಷ್ಣ ಹೇಳ್ತಾನೆ, ಚಂದ್ರ ನಕ್ಷತ್ರನ ಕೃಷ್ಣನಿಗೆ ಎಷ್ಟು ಕಡಿಮೆ ಗೊತ್ತಿದೆ ಅಂತ ಹೇಳ್ತಾನೆ. ಚಂದ್ರ ನಕ್ಷತ್ರನ ಅಂತ ಕೇಳ್ತಾನೆ, ಅರ್ಥ ಆಯ್ತಾ? ಕೃಷ್ಣ ಹೇಳಿದ್ದಾನೆ, ತಪ್ಪು ಹೇಳಿಬಿಟ್ಟಿದ್ದಾನೆ. ಚೆನ್ನ ಹುಡುಗರು ಕೇಳಿದ್ರೆ ಅಂತ ಹೇಳ್ತಾರೆ, ಚಂದ್ರ ನಕ್ಷತ್ರ ಅಲ್ಲ ಅಂತ ಹೇಳ್ತಾರೆ. ಹೌದಲ್ಲ, ಕೃಷ್ಣ ಹೇಳಿದ್ದ ನೋಡಿದಾರೆ ಅಂತ ಹೇಳ್ತಾರೆ. ಇದಕ್ಕೆ ಯಾರು ಉತ್ತರ ಕೊಡಲಿ? ಇವತ್ತಿಗೂ ಕೊಟ್ಟಿಲ್ಲ ಯಾರು? ಆಚಾರ್ಯೊಬ್ಬರೇ ಉತ್ತರ ಕೊಟ್ಟವರು. ಅದೆಲ್ಲ ನೆನಪಿಟ್ಕೊಂಡಿರ್ಬೇಕು. ಆಮೇಲೆ ಪಾಂಡವಾನಾಂ ಧನಂಜಯ, ಇದು ಬೇರೆ ಜೊತೆಗೆ ಪಾಂಡವಾನಾಂ ಧನಂಜಯ. ಆಮೇಲೆ ದೇವಾನಾಂ ವಾಸವ, ದೇವಋಷೀಣಾಂ ಅಸ್ಮಿ ನಾರದ, ಪ್ರಹ್ಲಾದಶ್ಚ ಅಸ್ಮಿ ದೈತ್ಯಾನಾಂ. ಇದೊಂದು ಗುಂಪಿದೆ, ಅರ್ಥ ಆಯ್ತಾ? ಆಮೇಲೆ ವರುಣೋ ಯಾದಸಾಮಹಂ, ವರುಣೋ ಯಾದಸಾಮಹಂ, ಜನಚರಗಳೇ ವರುಣ ನಾನು. ನೋಡಿದ್ರೆ ಏನು ವಿಚಿತ್ರ ಇದು. ಭಗವದ್ಗೀತೆ ಬರೆದಿದ್ದು ಬರೆದ ಅರ್ಥರ ಆಚಾರ ಹೇಳ್ತಾರೆ, ಕ್ಲಿಯರ್ ಕಟ್ ಹೇಳಿಬಿಡ್ತಾರೆ. ಇಲ್ಲಿ 4 ವಿಧ ವಿಭೂತಿಗಳಿವೆ. ಫಸ್ಟ್ 4 ವಿಧ ವಿಭೂತಿ ರೂಪ ಇದೆ. ಎಷ್ಟು ಅನಲೈಸ್ ಮಾಡ್ತಾರೆ ಆಚಾರ್ಯ? ಮೊದಲನೇ ವಿಭೂತಿ ರೂಪ ಯಾವುದು ಅಂದರೆ, ವೃಷ್ಣೀನಾಂ ವಾಸುದೇವೋಸ್ಮಿ, ರಾಮ, ಇವೆಲ್ಲ ಏನಿವು? ಸಾಕ್ಷಾತ್ ರೂಪಗಳು, ಅರ್ಥ ಆಯ್ತಾ? ಅವು ದೇವರೇ, ಏನು ಪ್ರಶ್ನೆ ಏನಿಲ್ಲ, ಸಾಕ್ಷಾತ್ ನಾರಾಯಣನೇ. ಒಂದು ಕೇಸ್ ಮುಗಿದೋಯ್ತು. ಎರಡನೇ ಕೇಸ್ ಇದೆ, ಇಂದ್ರಿಯಾಣ ಮನಸ್ಚಾಸ್ಮಿ, ಇಂದ್ರಿಯಗಳಲ್ಲಿ ಮನಸ್ಸು ನಾನು, ದೇವತೆಗಳಲ್ಲಿ ಇಂದ್ರ ನಾನು. ಇವೆಲ್ಲ ಏನು? ಒಂದು ಸಿಮಿಲರ್ ಸಬ್ಜೆಕ್ಟ್ಗಳಲ್ಲಿ ನಂಬರ್ 1 ಆಗಿದ್ದಕ್ಕೆ ಸಜಾತೀಯ ಶ್ರೇಷ್ಠಪ್ರದವಾದ ವಿಭೂತಿ ರೂಪ. ಸಜಾತೀಯ ವಸ್ತುಗಳಲ್ಲಿ ಶ್ರೇಷ್ಠ ಕೊಡತಕ್ಕಂಥ ವಿಭೂತಿ ರೂಪ, ಅರ್ಥ ಆಯ್ತಾ? ಅಂದರೆ ದೇವತೆಗಳು ಯಾರಪ್ಪ ಶ್ರೇಷ್ಠ? ಇಂದ್ರದೇವರಷ್ಟೇ. ಮನಸ್ಸು ಇಂದ್ರಿಯಗಳಲ್ಲಿ ಯಾವ ಶ್ರೇಷ್ಠ? ಮನಸ್ಸು ಶ್ರೇಷ್ಠ. ಇದು ಯಾವ ಗುಂಪಿಗಿದು? ಎಲ್ಲದರಲ್ಲೂ ಅಲ್ಲ, ಆ ಗುಂಪಿನಲ್ಲಿ, ಆ ಕ್ಲಾಸಲ್ಲಿ ಯಾರು ದೊಡ್ಡವರು ಅಂದ್ರೆ ಅವರು. ಇದು 2ನೇ ಕೇಸ್ ಇದು. 3ನೇ ಕೇಸ್ ಒಂದಿದೆ, ಈ ನಕ್ಷತ್ರಗಳಲ್ಲಿ ಚಂದ್ರ ಅಂತ ಹೇಳಿದ್ರಲ್ಲ ದಡ್ಡ, ಇದು ಒಂದೇ ಭಗವತಿ, ಇನ್ನೂ ಕೆಲವು ಬಂದಿದೆ ನೋಡು ಅಂತ ಹೇಳ್ತಾರೆ. ವರುಣೋ ಯಾದಸಾವಹಂ, ಜಲಚರಗಳಲ್ಲಿ ವರುಣ, ವರುಣ ಜಲಚರನ ಅಲ್ಲ. ಅಲ್ಲಿ ಏನು ಹೇಳ್ತಾರೆ ಗೊತ್ತಾ? ನಕ್ಷತ್ರಾಣ ವಹಂ ಶಶಿ ಅಂದರೆ ಚಂದ್ರ ನಕ್ಷತ್ರ ಅಲ್ಲ, ನಕ್ಷತ್ರಗಳು ನಕ್ಷತ್ರನೇ, ಚಂದ್ರ ನಕ್ಷತ್ರ ಅಲ್ಲ. ಆದರೆ ಆಕಾಶ ನೋಡಿದಾಗ ನೀವು ರಾತ್ರಿ ಹೊತ್ತಿನಲ್ಲಿ ಗಮನ ಯಾವ ಕಡೆ ಹೋಗುತ್ತೆ ನಿಮಗೆ? ಚಂದ್ರ ಕಡೆ ಹೋಗುತ್ತೆ, ನಕ್ಷತ್ರ ಕಡೆ ಹೋಗೋದಿಲ್ಲ. ಯಾಕೆ? ಚಂದ್ರ ಏನಾಗಿದ್ದಾನೆ? ಹೆಚ್ಚು ಬೆಳಕಿನಿಂದ ಕೂಡಿದ್ದಾನೆ. ಅದಕ್ಕೆ ಏನಂತ ಕರೆ, ನಕ್ಷತ್ರಗಳ ಮಧ್ಯದಲ್ಲಿ ನಕ್ಷತ್ರವಲ್ಲದ ಚಂದ್ರ ಹೊಳಿತಾ ಇದ್ದಾನೆ. ಇಲ್ಲಿ ವಿಜಾತೀಯ ವಸ್ತುವಿನ ಶ್ರೇಷ್ಠತ್ವ ಕೊಟ್ಟ, ವಿಜಾತೀಯ ವಸ್ತು ದೊಡ್ಡದಾಯ್ತೀಗ. ಅರ್ಥ ಆಯ್ತಾ? ಕೆಲವರು ಇರ್ತಾರೆ, ಒಬ್ಬ ಯಾವುದೋ ಒಂದು ಕಾಲೇಜಲ್ಲಿ ಇದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಐ ಎಸ್ ಆಫೀಸರ್ ಹಾಕಿಬಿಡ್ತಾರೆ. ಅವ್ರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಲೆಕ್ಚರರ್ ಅಲ್ಲ ಅಂತ ಐ ಎಸ್ ಆಫೀಸರ್ ಹಾಕಿಬಿಟ್ಟಿದ್ದಾರೆ. ಎಂಥಕ್ಕೆ ಎಂಥ ಆಫೀಸರ್? ಈಗ ವಿಜಾತಿ ಆಫೀಸರ್ ಅಂತ ಒಬ್ಬ ಪ್ರೊಫೆಸರ್ನ ಡೈರೆಕ್ಟ್ ಮಾಡಿಬಿಡ್ತಾರೆ, ಸಜಾತಿಯ. ಅರ್ಥ ಆಯ್ತಾ? ಹೆಡ್ ಯಾರು? ಐ ಎಸ್ ಆಫೀಸರ್. ಅವರು ಸಜಾ ವಿಜಾತಿಯವರು. ಅರ್ಥ ಆಯ್ತಾ? ಈಗ ಅದೇ ಶ್ರೇಷ್ಠ ಯಾರಂತ ಕರಿಬೇಕೆ? ಅವನ್ನೇ ವಿಜಾತಿಯ ಶ್ರೇಷ್ಠ ಪದವಾದ ರೂಪ. ಈ ಪಾಂಡವಾನಾಂ ಧನಂಜಯ ಇದೆ, ಯಜ್ಞಾನಾಂ ಜಪಯಜ್ಞೋಸ್ಮಿ ಇದೆ. ಇದಕ್ಕೇನು ಉತ್ತರ ಕೊಡಬೇಕು ಅಂದರೆ ಹೇಳ್ತಾರೆ, ಕೆಲವು ಪ್ರೂವ್ ಆಗಿಬಿಟ್ಟಿದೆ ಈಗಾಗಲೇ. ಪಾಂಡವರಲ್ಲಿ ಯಾರು ಶ್ರೇಷ್ಠ? ಭೀಮಸೇನ ಸಮೋ ನಾಸ್ತಿ, ಸೇನಯೋರು ಪ್ರೂವ್ ಆಗಿಬಿಟ್ಟಿದೆ. ಅದೇ ರೀತಿ ಯಜ್ಞಗಳಲ್ಲಿ ಯಾವ ಶ್ರೇಷ್ಠ? ಜ್ಞಾನಯಜ್ಞ ಶ್ರೇಷ್ಠ. ಇಲ್ಲಿ ಜಪಯಜ್ಞ ಶ್ರೇಷ್ಠ ಅಂತ ಹೇಳ್ತಾನೆ ಪರಮಾತ್ಮ. ಮತ್ತು ಆಯುಧಾರ ವಹಂ ವಜ್ರಂ, ಆಯುಧಗಳಲ್ಲಿ ವಜ್ರಾಯುಧ ಅಂತ ಹೇಳ್ತಾನೆ. ನಿಜವಾಗಲೂ ಯಾವ್ದು ದೊಡ್ಡದು? ಸುದರ್ಶನ ದೊಡ್ಡದು. ಮತ್ತೆ ಯಾಕೆ ಪರಮಾತ್ಮ ಹೇಳ್ತಾರೆ ಅಂದರೆ ಬಹಳ ಸುಲಭ. ಮೊದಲು ಸಜಾತಿಯಗಳಲ್ಲಿ ಯಾವ ಶ್ರೇಷ್ಠ ಅಂದರೆ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ರು. ಸಜಾತಿಯಲ್ಲಿ ಶ್ರೇಷ್ಠ ಆಗಿದೆ, ನೆಕ್ಸ್ಟ್ ಯಾವುದು ಬೆಸ್ಟ್ ಯಾವುದು ಅದರಲ್ಲಿ ಅಂತ ಪ್ರಶ್ನೆ. ಈಗ ಒಂದು ಶ್ರೇಷ್ಠ ಆಬ್ವಿಯಸ್ ಗೊತ್ತಾಗ್ಬಿಟ್ಟಿದೆ ಈಗಾಗಲೇ. ನೆಕ್ಸ್ಟ್ ಬೆಸ್ಟ್ ಯಾವುದು? ಅಂಗಡಿ ಕಳಿಸ್ತಾರೆ, ಇನ್ನು ತೊಗೊಂಡು ಬಾ ಅವ್ರು ಹೇಳ್ತಾ, ಅಕಸ್ಮಾತ್ ಇಲ್ಲದ್ರೆ ಏನು ಮಾಡಲಿ ಅಂತಾನೆ. ನೆಕ್ಸ್ಟ್ ಇನ್ನು ತೊಗೊಂಡು ಬಾಗಿದ್ರೆ ಅಂತ ಹೇಳ್ತಾರೆ. ಹೋಗ್ತಾನೆ, ಯಾವುದು ಮುಖ್ಯ ಸಿಗದೆ ಹೋದಾಗ ನೆಕ್ಸ್ಟ್ ಬೆಸ್ಟ್ ಯಾವುದು ಅಂತ ಕೇಳ್ತಾರೆ. ನೆಕ್ಸ್ಟ್ ಬೆಸ್ಟ್ ಕಾನ್ಸೆಪ್ಟ್ ಅಂದರೂ ಒಂದೇ ಸಜಾತೀಯ ಏಕದೇಶ ಶ್ರೇಷ್ಠಪ್ರದವಾದ ರೂಪ. ಸಿಮಿಲರ್ ನೆಕ್ಸ್ಟ್ ಯಾವುದು ಅಂತ ಹೇಳೋದು. ಅದಕ್ಕೆ ಅರ್ಜುನ ಆದಮೇಲೆ ನೆಕ್ಸ್ಟ್ ಯಾರಪ್ಪ? ಭೀಮಸೇನ ಆದಮೇಲೆ ಯಾರು? ಸುಮಾರು ಯಾರು ಬರ್ಬೋದಾಗಿತ್ತು ಇಲ್ಲದೆ ಹೋಗಿದ್ರೆ? ಭೀಮಸೇನ ಆದ್ಮೇಲೆ ಯಾರು ತೋಗ್ಬೋದಾಗಿತ್ತು? ಧರ್ಮರಾಜನ ತೋಗ್ಬೇಕಾಗಿತ್ತು. ಅದಕ್ಕೆ ಅದು ಮಹಾರಾಜನಾದ್ರಿಂದ ಆತನೂ ಅಲ್ಲ ಅರ್ಜುನ. ಆ ಉತ್ತರ ಕೊಡದೆ ಹೋಗಿದ್ರೆ ಧರ್ಮರಾಜ ಬಂದ್ಬಿಡ್ತಿದ್ದಲ್ಲಿ. ಅದೇ ರೀತಿಯೇ ಯಜ್ಞಗಳಲ್ಲಿ ಯಾವ ಶ್ರೇಷ್ಠ? ಜ್ಞಾನ ಯಜ್ಞ ಶ್ರೇಷ್ಠ. ಅದೇ ರೀತಿ ಇಲ್ಲಿ ತೊಗೊಂಡ್ಬಿಟ್ಟಿದ್ರೆ ಆಯುಧಗಳಲ್ಲಿ ಯಾವ ಶ್ರೇಷ್ಠ ಅಂತ ಹೇಳಿದ ತಕ್ಷಣ ವಿಷ್ಣು ಸುದರ್ಶನ ಚಕ್ರ ಗೊತ್ತಾಗ್ಬಿಡುತ್ತೆ. ಈಗ ನೆಕ್ಸ್ಟ್ ಯಾವ್ದು ದೊಡ್ಡದು ಅಂತ ಕೇಳಿ ತ್ರಿಶೂಲ ಹೇಳ್ಬೋದಾಗಿತ್ತು ಬೇಕಾದ್ರೆ. ಇಲ್ಲ, ವಜ್ರಾಯುಧನೇ ಹೇಳಿದ್ರು. ಅದಕ್ಕೆ ನಾರಾಯಣ ಕವಚ ಮಂತ್ರಸಿದ್ಧನಾದ ಮುನಿ ಅಸ್ತ್ರಗಳಿಂದ ಮಾಡಿದ ಅಸ್ತ್ರ, ಅದಕ್ಕೆ ಮಹತ್ವ ಇದೆ. ನೆಕ್ಸ್ಟ್ ಬೆಸ್ಟ್ ಕಾನ್ಸೆಪ್ಟ್ ಇಟ್ಕೊಂಡು ಗೊತ್ತಾಗ್ಬಿಡುತ್ತೆ. ಈ ನಾಲ್ಕು ವಿಭೂತಿ ಇರೋದ್ರಿಂದ 10ನೇ ಅಧ್ಯಾಯದಲ್ಲಿ ಬಂದಿರೋದೆಲ್ಲ ಸಾರ್ಥಕ. ಈ ವಿವೇಚನೆ ಯಾರು ಮಾಡಿದ್ದಾರೆ ಇದೆಲ್ಲ ಪುಸ್ತಕ ಆಮೇಲೆ ಓದಬೇಕು. ಇದೆಲ್ಲ ಬೇರೆ ಪುಸ್ತಕಗಳು ಓದಿ ತಲೆ ಕೂಡ ಸಿಗೋದಿಲ್ಲ. ಏನೇನೋ ಅರ್ಥ ಬರೆದ್ಬಿಡ್ತಾರೆ. ಇವಾಗ ವಾಕಡಿ ಡೌಟ್ ಹೋಗೋದಿಲ್ಲ. ಅವ್ರು ಡೌಟ್ ಹೋಗೋದಿಲ್ಲ ಅಂತ ಅನ್ಕೊಳ್ಳೋದಿಲ್ಲ, ಅವರೇ ಬೇರೆ ಮತಕ್ಕೆ ಹೋಗ್ಬಿಡ್ತಾರೆ. ಈ ಕಡೆ ಡೌಟ್ ಹೋಗೋದಿಲ್ಲ, ಅವರೇ ಚೇಂಜ್ ಆಗಿಬಿಡ್ತಾರೆ. ಅವರೆಲ್ಲ ತಮಾಷೆ ಮಾಡ್ತಿರ್ತಾರೆ, ಪುಸ್ತಕ ಮಾಡಿದ್ದಾರೆ ಅವರೆಲ್ಲ ಕೂಡ. ನೋಡಿರಿ, ಹಿಂದೂ ದೇವರು ಹೇಗಿದ್ದಾರೆ ಗೊತ್ತಾ ಅಂತ ತಮಾಷೆ ಮಾಡಿಬಿಡ್ತಾರೆ. ಮಕ್ಕಳಿಗೆ ನಮ್ಮ ಗೀತಾ ಭಾಷೆ ಯಾವುದು ಸಿಗೋದಿಲ್ಲ, ಸಿಗೋದು ಅಂಥ ಪುಸ್ತಕಗಳು. ಕೊನೆಗೆ ಅವರೆಲ್ಲ ಏನಾಗ್ತಾರೆ, ಧರ್ಮದ ನಿಷ್ಠೆ ಕಳ್ಕೊಂಡ್ಬಿಡ್ತಾರೆ, ಬೇರೆ ಮತಕ್ಕೆ ಹೋಗ್ತಾರೆ, ಹಾಳಾಗಿಬಿಡ್ತಾರೆ. ಅದೆಲ್ಲ ಆಚಾರ್ಯರಿಂದ ಮತಾಂತರ ತಪ್ಪಿಸಿದ್ದು ಕೂಡ ಮಧ್ವಾಚಾರ್ಯರೇ. ಅರ್ಥ ಆಯ್ತಾ? ಮತಾಂತರವನ್ನು ಥಿಯರಿಟಿಕಲಿ ನಿಜವಾಗಲು ತಪ್ಪಿಸಿದ ಗುರುಗಳು ಅಂದರೆ ಆಚಾರ್ಯ. ಇದೆ ಗೊತ್ತಾದ್ಮೇಲೆ ಏನು ಮಾಡ್ತಾರೆ? ಬಿಟ್ಟೋಗೋ ಚಾನ್ಸೇ ಇಲ್ಲ. ಸರಿಯಾದ ಮತ ಇದ್ದು ಗೊತ್ತಾಗಿಬಿಟ್ರೆ ಯಾರೂ ಬಿಟ್ಟೋಗೋದಿಲ್ಲ. ಅದು 6ನೇ ಅಧ್ಯಾಯದಲ್ಲಿ ಒಂದು ಭಾಗ. ಅತಿ ದೊಡ್ಡ ದೇವರು ಯಾವುದಕ್ಕೆ ಭಾರಿ ಮೆಚ್ಚುತ್ತಾನೆ ನಮಗೆ ಗೊತ್ತಾಗಿದೆ. ಸವಿತ ವರ್ಣಾಶ್ರಮ ಎಲ್ಲ ಅರ್ಥ ಆಗಿಬಿಟ್ಟಿದೆ ಈಗಾಗಲೇ. ಇನ್ನೂ ಒಂದು ಪ್ರಶ್ನೆ, ಈಗ ಇವೆಲ್ಲ ಮಾಡ್ಕೊಂಡಿದ್ದೇವೆ ನಾವೀಗ, ನಮಗೆ ಬೇಗ ಅಪ್ರೋಕ್ಷ ಜ್ಞಾನ ಬೇಕು. ಏನು ಮಾಡಬೇಕು ಅದಕ್ಕೆ? ಆಚಾರ್ಯ ಹೇಳ್ತಾರೆ, ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ಮಿತೇ. ಇದು ಹೈಲಿ ಮಿಸ್ಸಿಂಗ್ ನಮ್ಮಲ್ಲಿ. ಇದು ಸಂಧ್ಯಾನ್ಯ ಮಾಡಿ ದೀರ್ಪೋದಿ ಎಲ್ಲ ಮಾಡಿ ಅವೆಲ್ಲ ಕರೆಕ್ಟೇ. ಒಂದು ಪಾಯಿಂಟ್ ಮಿಸ್ ಮಾಡ್ಕೋಬಾರ್ದು ನಾವು. ದೊಡ್ಡವರು ಸೇವೆ ಮಾಡೋ ಯೋಗ ಬಂದರೆ ಕಳ್ಕೊಂಡ್ಬಿಟ್ರೆ ಮೋಕ್ಷ ಡಿಲೇ ಆಗುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇದು ಫಸ್ಟ್ ಪಾಯಿಂಟ್, ಇದು ಟೋಟಲಿ ಮಿಸ್ಸಿಂಗ್ ನಮ್ಮಲ್ಲಿ. ಗೊತ್ತಾಯ್ತಾ? ಇನ್ನೊಬ್ಬರನ್ನ ದ್ವೇಷ ಮಾಡಿದರೆ ಬೇಗ ಮುಕ್ತರೆ ಆಗ್ತದೆ ತಿಳ್ಕೊಂಡ್ಬಿಟ್ಟಿದ್ದೇವೆ ಅಷ್ಟೇ ಹೊರತು ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಯಾರನ್ನ ಸೇವೆ ಮಾಡಬೇಕು? ನಾನಾ ಜನಸ್ಯ ಶುಶ್ರೂಷ. ನಾನಾ ಜನರು ಡಿಫರೆಂಟ್ ವೆರೈಟಿ ಪೀಪಲ್. ಡಿಫರೆಂಟ್ ವೆರೈಟಿ ಅಂದರೆ ಏನು? ದೊಡ್ಡವರಿದ್ದಾರೆ, ಸಮಾನರಿದ್ದಾರೆ, ಚಿಕ್ಕವರಿದ್ದಾರೆ. ದೊಡ್ಡವರನ್ನ ಭಕ್ತಿಯಿಂದ ಕಾಣಿ, ಸಮಾನರನ್ನ ಪ್ರೀತಿಯಿಂದ ಕಾಣಿ, ಚಿಕ್ಕವರನ್ನ ವಾತ್ಸಲ್ಯದಿಂದ ನೋಡಿ. ಅವಾಗ ಏನಾಗುತ್ತೆ? ದೇವ್ರು ಭಾಗ ಬೇಗ ಮೋಕ್ಷ ಕೊಡ್ತಾರಂತೆ. ಸಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತಿ ಈಶ್ವರ. ದೇವರು ಕೂಡ ಟ್ಯಾಕ್ಸ್ ಅಂತಿದೆ. ಇನ್ನೊಬ್ಬರಿಗೆ ಮಾಡ್ತಕ್ಕಂಥ ಸೇವೆ ದೇವ್ರ ಡೈರೆಕ್ಟ್ ನಮಗೆ ಸಿಗೋದಿಲ್ಲ. ಹೊತ್ತಾನೆ ಅವಾಗ ಯಾರು ಮಾಡಿ, ಯಾರಿಗೆ ಸೇವೆ ಮಾಡಬೇಕಾಗ? ಇವರು ಮಾಡಿ ದೇವ್ರ ಕೃಷ್ಣಾರ್ಪಣ ಅಂತ ಹೇಳೋದು. ಅರ್ಥ ಆಯ್ತು? ಯಾರು ಕೈಲಿ ದುಡ್ಡು ಕೊಡಬೇಕಾಯ್ತು, ಅವ್ರು ಸಿಗಲಿಲ್ಲ, ಅವ್ರ ತೊಗೊಂಡಿರ್ತಾರೆ, ಅವ್ರು ಕೊಡ್ತಾರೆ, ಕೊಟ್ಬಿಡಿ ಅವರಿಗೆ ಅಂತೇಳಿ. ಹೋಗ್ತಾನೆ. ಯಾರು ಡೈರೆಕ್ಟ್ ವ್ಯಕ್ತಿ ಸಿಗದೆ ಹೋದಾಗ ಕನೆಕ್ಟೆಡ್ ವ್ಯಕ್ತಿ ಸಿಗಬೇಕು ನಮಗೆ. ದೇವರಿಗೆ ಕನೆಕ್ಟೆಡ್ ವ್ಯಕ್ತಿಗಳು ಯಾರು? ಭಗವದ್ಭಕ್ತರು. ಅವರಿಗೆ ಸೇವೆ ಮಾಡಿಬಿಟ್ರೆ ದೇವರಿಗೆ ಮುಟ್ಟುತ್ತೆ ಅಂತ ಅರ್ಥ. ನಾವು ಅಪಾರ್ಥಮಗಳು ಏನು ಮಾಡಿಬಿಡ್ತೇವೆ? ಸಮಾಜ ಸೇವೆ ಮಾಡ್ತೇವೆ ಅಂತ. ಸಮಾಜ ಸೇವೆ ಮಾಡೋಕ್ಕೆ ಹೇಳಲಿಲ್ಲ. ಸಮಾಜ ಸೇವೆ ಬೇರೆ, ಇದು ಬೇರೆ. ದೊಡ್ಡವರಲ್ಲಿ ಯೋಗ್ಯರಲ್ಲಿ ನಾನಾ ಜನಗಳನ್ನು ತಗೋಬೇಕೇ ಹೊರತು ಅಯೋಗ್ಯರಲ್ಲಿ ನಾನಾ ಜನಗಳೆಲ್ಲ ಇದೆ. ಯೋಗ್ಯರೊಳಗೆ ನಾನಾ ಜನಗಳಿದ್ದಾರೆ. ದೊಡ್ಡವರು ಚಿಕ್ಕವರು ಇದ್ದಾರೆ, ಅವರಿಗೆ ಸೇವೆ ಮಾಡಿ ಅಂತ ಅರ್ಥನೇ ಹೊರತು ಕಂಡುಕೊಂಡವರು ಸೇವೆ ಮಾಡಿ ಅಂತ ಅರ್ಥ ಅಲ್ಲ. ಹಾಗಿದ್ರೆ ಯಾರೋ ಬಿದ್ದು ಬಿಡ್ತಾರೆ, ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಇನ್ನೂ ಎಕ್ಸಾಂಪಲ್ ಕೊಡೋದಾರೆ, ಮಧು ಸರೋವರಕ್ಕೆ ಹೋಗಿದ್ದಾರೆ, ಸ್ನಾನ ಮಾಡಿ ಪೂಜೆ ಮಾಡ್ತಾ ಕೂತಿರ್ತಾರೆ. ಯಾವುದೋ ಒಬ್ಬ ಬಂದು ಬಿದ್ದುಬಿಡುತ್ತೆ ನೀರೊಳಗೆ. ನಾವೇನು ಮಾಡ್ತೇವೆ? ಅದು ಕಣ್ಣು ಮುಚ್ಕೊಂಡ್ಬಿಟ್ಟು, ಜಾಸ್ತಿ ಕಣ್ಣು ಮುಚ್ಕೊಂಡ್ಬಿಡ್ತೇವೆ. ಯಾಕೆ ಎಲ್ಲಿ ಎತ್ಬೇಕಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದಾಗ ಜಪ ಶುರು ಮಾಡಿಬಿಡ್ತಾರೆ. ಮಾಡಬೇಡಿ. ಆಗ ತಕ್ಷಣ ಏನು ಮಾಡಬೇಕಾಗ? ಎತ್ತಬೇಕಾಗ. ಅಲ್ಲ, ಯಾವ ಜಾತಿ ಹೋಗೋನು ಯಾರಿಗೆ ಗೊತ್ತು? ಅವೆಲ್ಲ ತರಿ ಕೆಲಸಗಳು ಹೋಗಬೇಡಿ ಅಂತ ಹೇಳ್ತಾರೆ. ಅಲ್ಲಿ ಜಾತಿ ಪತ್ತು ಸ್ವರೂಪ ಏನೋ ಗೊತ್ತು, ಅದು ಗೊತ್ತಿಲ್ಲ. ನಿಮ್ಮ ಸ್ವರೂಪನೂ ಗೊತ್ತಿಲ್ಲ, ಅವ್ರ ಸ್ವರೂಪ ಏನು ಗೊತ್ತಿದೆ ನಿಮಗೆ? ಅವ್ಯಾವೂ ನೋಡಬಾರ್ದು. ಬಗು ಬಿದ್ದಿದ್ದು ಎತ್ತಬೇಕಷ್ಟೇ. ಅಲ್ಲಿ ಮೈಲಿಗಾಗಿ ಬಿಟ್ಟರೆ ಸ್ನಾನ ಮಾಡಿ ಏನು ಭಾಳ ಸುಲಭ. ನೀನು ಒಂದು ಸತ್ ಮಾಡಿದರೆ ಮಡಿ ವಾಪಸ್ ಬರುತ್ತೆ, ಆ ಮಗು ವಾಪಸ್ ಬರೋದಿಲ್ಲ. ಗೊತ್ತಾಯ್ತಾ? ಈಗ ಮಗು ದೊಡ್ಡದ, ನಿಮ್ಮ ಮಡಿ ದೊಡ್ಡದ? ಈಗ ಮಗು ದೊಡ್ಡದು, ಆಮೇಲೆ ಮತ್ತೆ ಸ್ನಾನ ಮಾಡಬೇಡಿ, ನಮ್ಮದಾಗಲಿ ಬೇರೆದಾಗಲಿ ಮತ್ತೆ ಸ್ನಾನ ಮಾಡಿದ್ರೆ ಮುಗಿದೋಯ್ತು ಅಷ್ಟೇ. ಈ ಪುಣ್ಯ ಎಷ್ಟು ಬಂದು ಯೋಚನೆ ಮಾಡಿ ಅಂತ ಹೇಳ್ತಾರೆ. ಇದು ನಾವು ಟೋಟಲಿ ಕಳ್ಕೊಂಡ್ಬಿಟ್ಟಿರೋದ್ರಿಂದ ಹೊಡಿ ಬಡಿ ಕಡಿ ಶುರುವಾಯ್ತು. ಮಠಗಳೊಂದು ಏನಾಗಿದೆ ಇವತ್ತು, ಮಾರೋ ಅಂತಲೇ ಶುರು ಬಂದರೆ ದಬ್ಬು 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 ಅಂದ್ರೆ ಹಾಗೆಲ್ಲ ಮಾಡಬಾರ್ದು. ಎಕ್ಸೆಪ್ಷನ್ಸ್ ಇದೆ ಇಲ್ಲ ಅಂತಲ್ಲ. ಇವತ್ತು ಮಠ ಮಾನಿಗಳು ಜನ ಹೋದಿರೋದಕ್ಕೆ ಏನು ಕಾರಣ ಅಂತ ಕೇಳಿದರೆ ದುಡ್ಡು ಕೊಡೋರಿಗೆ ಮಾತ್ರ ಎಂಟ್ರಿ ಹಾಗಾಗಿ ಬಿಟ್ಟಿದೆ. ಅದು ಎಲ್ಲರಿಗೂ ಎಲ್ಲ ಮತ್ತೆ ನೆನಪಿರಬಾರ್ದು. ನಾನು ತುಂಬ ಜನ ಸೇವಾ ಕರ್ತೀರಿ, ಮೊದಲು ಉಳಿದವರಿಗೆ ಹಿಂದೆ ಕಳಿಸಿಬಿಡ್ತಾರೆ, ಆಗಬಾರ್ದು. ಬಂದಿದ್ದೇ ಸೇವೆ, ಅರ್ಥ ಆಯ್ತಾ? ನೀನು ಕ್ಲಬ್ಗೆ ಹೋದ ಪಣ್ಯ ಮಠಕ್ಕೆ ಬಂದಿಲ್ಲ, ಪುಣ್ಯಾತ್ಮ ಇವರ ಗ್ರೇಟ್ ಅಂತ ಹೇಳಬೇಕು. ಹೋಗ್ತಾನೆ, ಮಕ್ಕಳು ಬಂದಿರ್ತಾರೆ, ಏನು ದುಡ್ಡು ಕೊಡಬೇಕಾಗಿಲ್ಲ. ಮುಂದಿನ ಆಸ್ತಿ ಅವರೇ ತಾನೇ. ಇವತ್ತು ಮುಂದಿನ ಸಮಾಜದ ಆಸ್ತಿ ಯಾರು? ಮಕ್ಕಳೇನೆ. ಚೈಲ್ಡ್ ಇಸ್ ದಿ ಫಾದರ್ ಆಫ್ ದಿ ಮ್ಯಾನ್ ಅಂತ ಹೇಳ್ತಾವನು ವರ್ಡ್ ಸ್ವರ್ಥ. ಹೇಳಬೇಕಾದ್ರೆ ಮುಂದೆ ಚೈಲ್ಡೇ ಮುಂದೆ ಏನಾಗ್ತಾನೆ? ಅವನು ದೊಡ್ಡವನಾಗ್ತಾನೆ. ಈ ಗುಡಿ ಬಂದಿಯಲ್ಲ, ಏನೇ ಕಡೆ ಹೋದೆ, ಎಲ್ಲರೂ ಎಲ್ಲೆಲ್ಲೋ ಹೋಗ್ತಿರ್ತಾರೆ, ದೊಡ್ಡವ್ರು ಎಲ್ಲೆಲ್ಲೋ ಹೋಗ್ತಿರ್ತಾರೆ, ಚಿಕ್ಕ ಮಗು ಬಂದಿದೆಯಲ್ಲ ಅಂಥೇಳಿ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಅವನಿಗೆ? ಇನ್ನೂ 4 ಜನ ಕರ್ಕೊಂಬರ್ತಾನೆ ನಾಳೆ. ಆ ರೀತಿ ಇದು 4 ಜನ ಬಿಡ್ತಾನೆ ಇಲ್ಲದೆ ಹೋದರೆ, ಮತ್ತೆ ತಾನು ಬಿಡ್ತಾರೆ, ಉಳಿದವರು ಬಿಟ್ಟು ಬಿಡ್ತಾರೆ. ಇದು ನಮ್ಮಲ್ಲಿ ಮಿಸ್ಸಿಂಗ್ ಆಗಿದ್ದಕ್ಕೆ ಆಗ್ತಾ ಇದೆ. ಆದ್ದರಿಂದ ಎಲ್ಲರೂ ಉಚಿತವಾದ ರೀತಿಯಲ್ಲಿ ಮಾಡಿ, ಅದನ್ನು ಫಾಲೋ ಮಾಡಿಬಿಟ್ರೆ ಇಮ್ಮಿಡಿಯೇಟ್ಲಿ ಸಿದ್ಧಾಂತ ಜಾಗ. ಇದು ಕ್ರಿಶ್ಚಿಯಾನಿಟಿ ಯಾತಕ್ಕೆ ಪಾಪ್ಯುಲರ್ ಇರೋದು ಗೊತ್ತೇನು? ಅವ್ರಿಗೆ ಹೊರಗೆಲ್ಲ ಈ ಬೇರೆ ಬೇರೆ ಭಾರಿ ಸರ್ವಿಸ್ ಮೇಡ್ರಿ ಮೇನೇಜ್ ಕೊಟ್ಬಿಟ್ಟಿದ್ದಾರೆ. ರಿಯಲಿ ಅಲ್ಲ, ನೋಡೋದಕ್ಕೆ ಕಾಣಿಸುತ್ತೆ. ಜನ ಏನು ಮಾಡ್ತಾರೆ ನೋಡಿ, ಎಷ್ಟು ಬ್ರಾಡ್ ಮೈಂಡೆಡ್ ಇದ್ದಾರೆ ಅಂತ ಹೋಗಿಬಿಡ್ತಾರೆ. ಆ ಭಾವನೆ ಇರಬಾರ್ದು. ಆಚಾರ್ಯಂಥ ಮಾತುಗಳೆಲ್ಲ ಹೊರಗೆ ಬಂದಿಲ್ಲ. ಬೇಜಾರು ಶ್ರೀಗಳು ಇವ್ರಿಗೆ ಭಾರಿ ಒತ್ತೊತ್ತು ಹೇಳ್ತಿರ್ತಾರೆ, ನಾನಾ ಜನ ಶುಶ್ರೂಷ ಅನ್ನೋದನ್ನು ಭಾಳ ಒತ್ತೊತ್ತು ಹೇಳ್ತಿರ್ತಾರೆ. ಆದ್ದರಿಂದ ಅಂಥದ್ದಕ್ಕೆ ಗಮನ ಕೊಟ್ಟಿರಬೇಕು ಯಾವಾಗ. ತಪಸ್ಸೈವ ಯಜ್ಞಾದೇಹೇ ಧ್ಯಾನಮೇವ ವಿಶಿಷ್ಯತೆ ಇತ್ಯಾದಿ ಕೊನೆಯಿಲ್ಲ, ಮೊದಲಿಲ್ಲ, ಟೈಮ್ ಆಗಿಬಿಟ್ಟಿದೆ. ಅದಕ್ಕೆ ಕೊನೆಯೇ ಓದ್ಬೇಡ, ಒಂದು ದೊಡ್ಡ ಘಟ್ಟ. ಸರ್ವಸರ್ವಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಆದುಷಾ ಸರ್ವತ್ಪಾಪೇಭ್ಯ ಮೋಕ್ಷ ಇಷ್ಯಾಮಿ ಮಾಶುಚಃ. ಇದೊಂದು ಮಾತು. ಇದರಲ್ಲಿ ಎಷ್ಟು ಮುಖ್ಯಾರ್ಥ ಹೇಳ್ತಾರೆ ಆಚಾರ್ಯರು ನೋಡಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಇದು ಶರಣಂ ವ್ರಜ ಅಂತ ಪದ ಇದೆ. ನನ್ನ ಒಬ್ಬನು ಶರಣ ಹೊಂದಿಬಿಡು ಅಂತ ಹೇಳ್ತಾನೆ. ಶರಣ ಹೊಂದಿಬಿಡುವುದಕ್ಕೆ ಏನು ಅರ್ಥ ಹೇಳಬೇಕು? ಶರಣ ಹೊಂದುವುದು ಅಂದ್ರೆ ಏನು? ಶರಣರೇ ಅಂತ ಕೆಲವು ಪದ ಇದೆ, ಶರಣರೇ ಅಂತ ಬಿಡ್ತಾರೆ, ಕೈ ಎತ್ತಿ ಬಿಡ್ತಾರೆ ಅಷ್ಟೇ. ಆ ರೀತಿ ಶರಣ ಅಲ್ಲ, ಅರ್ಥ ಇದೆ. ಏನರ್ಥ ಇದೆ? ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಮನಸ್ಸದಾ ಸರ್ವಾಧಿಕ ಪ್ರೇಮಯುಕ್ತಂ ಸರ್ವಸ್ಯಾತ್ರ ಸಮರ್ಪಣಂ ಅಖಂಡಾ ತ್ರಿವಿಧ ಪೂಜಾ ತದ್ರತ್ಯೈವ ಸ್ವಭಾವತಃ ರಕ್ಷತಿ ಇತ್ಯೇವ ವಿಶ್ವಾಸಃ ತದೀಯೋಹ ಮಿತಿ ಸ್ಮೃತಿ ಶರಣಾಗತಿ ರೇಷಾ ಸ್ಯಾತ್ ವಿಷ್ಣು ಮೋಕ್ಷ ಫಲಪ್ರದ ಇತಿ ಮಹಾವಿಷ್ಣು ಪುರಾಣೇ. ಮಹಾವಿಷ್ಣು ಪುರಾಣ ಕೋಟ್ ಮಾಡಿ ಶರಣಾಗತಿ ಅಂತ ಇದಕ್ಕೆ ಕರೀತಾರೆ ಅಂತ ಹೇಳ್ತಾರೆ. ಟೆಕ್ನಿಕಲಿ ಶರಣಾಗತಿ ಅಂದ್ರೆ ಏನಾಗಬೇಕು? ಫಸ್ಟ್ ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಮನಸ್ಸದ. ದೇವರನ್ನು ಸರ್ವೋತ್ತಮ ಅಂತ ಫಸ್ಟ್ ತಿಳ್ಕೋಬೇಕು, ಇದುವರೆಗೆ ಶರಣಾಗತಿಗೆ ಅರ್ಥ ಇಲ್ಲ. ಸರ್ವೋತ್ತಮತ್ವ ಫಸ್ಟು. ತತ್ರ ಮನಸ್ಸದ, ಅಲ್ಲಿ ಮನಸ್ಸು ಹಾಕಬೇಕು. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದ. ಎರಡಾಯಿತು. ಸರ್ವಾಧಿಕ ಪ್ರೇಮಯುಕ್ತಂ, ಮನಸ್ಸಿನಿಂದ ಏನಿರಬೇಕು? ಭಕ್ತಿ ಇರಬೇಕು. ಅದು ಎಂಥ ಭಕ್ತಿ? ಸರ್ವಾಧಿಕ ಪ್ರೇಮಯುಕ್ತಂ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತ ಬರೆದಿರಬೇಕು. ನಾ ಮೂರಾಯಿತು. ನಾಲ್ಕನೇದೇನು? ಸರ್ವಸ್ಯ ಅತ್ರ ಸಮರ್ಪಣಂ, ಎಲ್ಲ ದೇವರಿಗೆ ಕೊಡೋದು. ಮನೆ ತುಂಬ ಬೇಕಾದವ್ರು ಬರ್ತಾರೆ, ಏನಾದ್ರೂ ಊಟ ಮಾಡ್ಕೊಂಡೋಗಿ, ಇಲ್ಲ ಏನಾದರೂ ತೊಗೊಂಡೋಗಿ. ಕೊನೆ ಪಕ್ಷ ಪ್ರಿಯರಿಗೆ ಏನು ಕೊಡ್ತೀಯ ಅನ್ನೋ ಪ್ರೀತಿ ಆಸ್ಪತ್ರೆಗೆ ಏನಾದ್ರು ಕೊಡ್ತೀವಿ. ನೀವು ತೊಗೊಂಡು ಏನು ತೊಗೊಂಡು ಕಟ್ಕೊಂಡು ಹೋಗಿ ಕೊನೆ ಪಕ್ಷ ಅಂತ ಹೇಳ್ತಾರೆ. ಕೊಡ್ತೀವಿ, ಮನೇಲಿ ಹೋಗಿ ತಿನ್ನಿ. ಅದು ಬರಿಕೆಯ ಕಳ್ಸೋಕ್ಕೆ ಮನಸ್ಸು ಬರೋದಿಲ್ಲ ತಾನೆ. ಯಾಕೆ? ಇವ್ರು ಬೇಕಾದವ್ರು, ಏನೋ ಉಪಕಾರ ಮಾಡಿದ್ದಾರೆ. ಇವ್ರು ಎಲ್ಲ ಮಾಡಿದ್ದಾರೆ ಅಂದರೆ ದೇವ್ರಿಗೆ ಏನು ಕೊಡಬೇಕು? ನಾವಾಗ ಎಲ್ಲವನ್ನೂ ಕೊಡಬೇಕು. ಅದು ಕೂಡ ಶರಣಾಗತಿ ಒಂದು ಲಕ್ಷಣ. ಸರೆಂಡರ್ ಆಗೋದಂದ್ರೇನು? ಎಲ್ಲ ಒಪ್ಪಿಸಿ ಕೈ ಮುಗಿದ್ರೆ ಸರಿ, ಸುಮ್ಮನೆ ಕೈ ಮುಗಿದ್ರಲ್ಲ, ಎಲ್ಲ ಒಪ್ಪಿಸಿಬಿಡ್ತಾನೆ ಸಾರಿ ಅಂತ ಅವಾಗ ಕ್ಷಮಿಸಿಬಿಡ್ತಾರೆ. ಸರ್ವಶಾಸ್ತ್ರ ಸಮರ್ಪಣ ಅಖಂಡ ತ್ರಿವಿಧ ಪೂಜಾ ತದ್ರತ್ಯವ ಸ್ವಭಾವತ. ಇವೆಲ್ಲ ಹೇಗಿರಬೇಕು ಅಂದರೆ ಸ್ವಭಾವತ ಇರಬೇಕು, ಭಕ್ತಿಯಿಂದ ಇರಬೇಕು, ನ್ಯಾಚುರಲ್ ಆಗಿ ಬರಬೇಕು, ಉದರ ವೈರಾಗ್ಯ ಆಗಬಾರ್ದು. ಮತ್ತೆ ಹೇಳ್ತಾರೆ ರಕ್ಷತಿ ಇತ್ಯೇವ ವಿಶ್ವಾಸ ನಂಬರ್ ಒನ್ ಇದು. ಎಂಥ ಪ್ರಸಂಗದಲ್ಲೂ ದೇವರು ನಮ್ಮನ್ನು ಏನು ಮಾಡ್ತಾನೆ? ಕಾಪಾಡಿಯೇ ಕಾಪಾಡ್ತಾನೆ. ಮಡಿಬಾರ್ದು, ಏನೇನೋ ದುಃಖ ಬರ್ತಿರುತ್ತೆ. ದೇವರು ನಮ್ಮ ಎಷ್ಟಾರು ಪರೀಕ್ಷೆ ಮಾಡು, ನಾನು ನಿನ್ನ ಬಿಡೋದಿಲ್ಲ. ಆ ಥರ ಇರಬೇಕು. ಬೇಕಾದಲ್ಲಿ ನಾನೇ ಬಿಡೆ ನಿನ್ನ ಪಾದವ ಬಿಂಕ ಬಿದೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ. ರಕ್ಷತಿ ಇತ್ತೇವ ವಿಶ್ವಾಸ. ಹರಿಶ್ಚಂದ್ರ ಎಷ್ಟಿತ್ತು? ಮಗ ಸತ್ತು ಹೋಗ್ತಾನೆ, ರಕ್ಷತಿ ಇತ್ತೇವ ವಿಶ್ವಾಸ. ಆಮೇಲೆ ನೋಡಿದ್ರೆ ಮಗನ ಸಂಸ್ಕಾರ ಬಹಳ ಪ್ರತಿ ಬಂದುಬಿಟ್ಟಿದೆ. ಇನ್ನೊಂದು ಗ್ಯಾರಂಟಿ ಇದೆ ಆತನಿಗೆ. ಕೊನೆಗೆ ಏನಾಯಿತು? ಎಲ್ಲ ಎದ್ದು ಕೊಡ್ತಾರೆ. ಅರ್ಥ ಆಯ್ತಿಲ್ಲ. ಒಂದು ಯಾವಾಗಲೂ ಕೂಡ ಒಂದು ಸ್ಟೇಜಲ್ಲೇ ನಂಬಿಕೆ ಕಳ್ಕೊಳ್ಬೋದಾಗಿತ್ತು. ಹೋಗ್ತಾನೆ, ಏನು ಸತ್ಯ ಹೇಳೋಕೆ ಫಜೀತಿ ಮಾಡ್ಕೊಂಡ್ಬಿಟ್ಟೆ, ಇನ್ಮೇಲೆ ನನ್ನ ಮಾತು ಕೇಳಿ ಯಾರು ಸತ್ಯ ಹೇಳಬೇಡಿ ಅಂತ ಹೇಳ್ಬೋದಾಗಿತ್ತಂತ. ಅಂಥದ್ದು ಬಿಡಲಿಲ್ಲ. ಅಂಥ ಪ್ರಸಂಗ ಬಂದ್ರಕೊಂಡು ನಿಂತ್ಕೊಂಡ. ಕೊನೆ ಏನಾಯಿತು? ವಿಶ್ವವ್ಯಾಖ್ಯಾತಿಯ ವ್ಯಕ್ತಿಯಾದ. ರಕ್ಷತಿ ಇತ್ತೇವ ವಿಶ್ವಾಸ, ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ. ತದ್ದೇ ಯೋಹಮಿತಿ ಸ್ಮೃತಿ. ಯಾವಾಗಲೂ ಏನಿರಬೇಕು ನಮಗೆ? ಅಹಂ ತದೀಯ, ಅವನ ದಾಸ ನಾನು. ಅವನ ಎಚ್ಚರಿ ಯಾವಾಗಲೂ ಇರು. ಗೌರ್ಮೆಂಟ್ ಸರ್ವೆಂಟ್ ಅಂತ ಎಚ್ಚರಿಗೆ ಇರ್ತಾರೆ ತಾನೆ, ನಾನು ಗೌರ್ಮೆಂಟ್ ಸರ್ವೆಂಟ್ ಅಂತ. ಇವನಿಗೆ ಮದುವೆಯಾದ ಹೆಂಗಸಿಗೆ ನಾನು ಒಬ್ಬನ ಹೆಂಡತಿ, ಯಾವಾಗಲೂ ಕೂಡ ನಾನೀಗ ಕನ್ಯೆಯಲ್ಲ ಒಬ್ಬನ ಹೆಂಡತಿ ಭಾವನೆ ಯಾವಾಗಲೂ ಜಾಗೃತವಾಗಿರಬೇಕು, ಆ ಭಾವನೆ ಇರಬೇಕು. ಇದಕ್ಕೇನಂತ ಕರೀತಾರೆ, ರಕ್ಷತೀರ್ಥಿ ಶರಣಾಗತಿ ರೇಷಾ ಸ್ಯಾತ್ ವಿಷ್ಣು ಮೋಕ್ಷ ಫಲಪ್ರದ ಇತಿ ಮಹಾವಿಷ್ಣು ಪುರಾಣ. ಇದಕ್ಕೆ ಶರಣಾಗತಿ ಅಂತ ಕರೀತಾರೆ. ಇದಕ್ಕೇನು ಫಲ ಗೊತ್ತಾ? ಮೋಕ್ಷನೇ ಫಲ. ವಿಷ್ಣುವೇಲೆ ಇಂಥ ಶರಣಾಗತಿ, ಶರಣಾಗತಿ ಯಾರು ಬಿಟ್ಟಿಲ್ಲ, ಯಾರೆಲ್ಲ ಹೊಂದಿಬಿಡ್ತಾರೆ. ವಿಷ್ಣು ಸ್ಯಾತ್, ವಿಷ್ಣುವೇದಲ್ಲಿ ಇಂಥ ಶರಣಾಗತಿ ಬಂತು ಅಂದರೆ ಮೋಕ್ಷ ಗ್ಯಾರಂಟಿ. ಈ ಭಾವನೆ ಇಟ್ಕೊಂಡು 24 ತಾಸು ದೇವರ ಸ್ಮರಣೆ ಮಾಡಲಿಕ್ಕೆ ಒಳ್ಳೆ ಸ್ಫೂರ್ತಿ ಬರುತ್ತೆ. ದೇವ್ರ ನಮ್ಮನ್ನು ಯಾರು ಮನೇಲಿ ಅನರ್ಥವಾದ ಏನು ತಿಳ್ಕೋಬೇಕಾಗ, ದೇವರು ಪರೀಕ್ಷೆ ಮಾಡ್ತಿದ್ದಾನೆ, ನಾನು ಬಿಟ್ಟುಬಿಡ್ತಾರೆ ನೋಡೋಣ ಅಂತ ಅನ್ಕೋತಿದ್ದಾನೆ. ನಾನಂತೂ ಬಿಡಲಿಕ್ಕೆ ತಯಾರಿಲ್ಲ. ಆ ಭಾವನೆ ಬಂದಷ್ಟು ಭಕ್ತಿ ವೃದ್ಧಿ ಆಗ್ತಾ ಹೋಗುತ್ತೆ, ಅದು ಮೋಕ್ಷಕ್ಕೆ ಕಾರಣ ಆಗುತ್ತೆ. ಶರಣಾಗತಿ ರೇಷ ಸ್ಯಾತ್ ವಿಷ್ಣು ಮೋಕ್ಷ ಫಲಪ್ರದ ಅಂಥೇಳಿ ಮುಕ್ತಾಯ ಮಾಡ್ತಾರೆ. ಹೌದು, ಸರ್ವ ಪಾಪೇಭ್ಯ ಅಂದರೆ ಏನು? ಯಾವಾಗ ದೇವರನ್ನು ಶರಣ ಹೊಂದಿಬಿಡ್ತಾನೆ, ಅಪರೋಕ್ಷ ಜ್ಞಾನ ಆಯ್ತು ಅವನಿಗೆ. ಅಪರೋಕ್ಷ ಜ್ಞಾನ ಆಗ್ತಿರ್ಲಿಕ್ಕೆ ಏನಾಗುತ್ತಾಗ? ಸಂಚಿತ ಎಲ್ಲ ಸುಟ್ಟು ಬೂದಿ ಆಗಿಬಿಡುತ್ತೆ. ಸಂಚಿತ ಸುಟ್ಟಿ ಸರ್ವ ಪಾಪೇಭ್ಯ ಆಯ್ತಲ್ಲ, ಆಗ ಸರ್ವಕರ್ಮಕ್ಷಯ ಅಂತ ಅರ್ಥ. ಅನಾದಿ ಕಾರ್ಯದ ಪಾಪಕರ್ಮಗಳು ಮಾತ್ರ, ಸರ್ವ ಅಹಂಸ ಸರ್ವ ಪಾಪೇಭ್ಯ ಅಂತಿದೆ. ಪುಣ್ಯಕರ್ಮದಿಂದ ಬಿಡುಗಡೆ ಮಾಡೋದ್ರಲ್ಲಿ ಇರಬೇಕದು, ಪಾಪಕರ್ಮಗಳು ಮಾತ್ರ ಹೋಗಿಬಿಡುತ್ತೆ. ಏನು ತೊಂದರೆ, ಏನು ಕಷ್ಟ ಇಲ್ಲ ಅದರಲ್ಲಿ, ಹೊತ್ತಾನೆ. ಯಾರು ಹೇಳಿದ್ದಾರೆ? ಪುಣ್ಯದಲ್ಲಿ ಎರಡು ಭಾಗ ಇದೆ, ಪುಣ್ಯದಲ್ಲಿ ಎರಡು ಭಾಗ ಇದೆ. ಅನಿಷ್ಟ ಪುಣ್ಯ ಇಷ್ಟ ಪುಣ್ಯ ಅಂತಿದೆ. ಇಷ್ಟ ಪುಣ್ಯ ಯಾವಾಗಲೂ ಇರಬೇಕು, ಅನಿಷ್ಟ ಪುಣ್ಯ ಹೋಗಬೇಕು ಹೊರತು ಇಷ್ಟ ಪುಣ್ಯ ಹೋಗಬಾರದು. ಅರ್ಥ ಆಯ್ತಾ? ಅದು ತುಂಬ ಜನ ಗೊತ್ತಿಲ್ಲ. ಅದು ಭುಕ್ತಿಯುಕ್ತೋ ಬುದ್ಧಿಯುಕ್ತೋ ಜಹಾತೀಹ ಉಭಯ ಸುಕೃತ ದುಷ್ಕೃತ ಅನ್ನೋ ಪದ ಇದೆ, ಅದಕ್ಕೆ ಅಪಾರ್ಥ ಮಾಡ್ಕೊಂಬಿಟ್ರು. ಮೋಕ್ಷಕ್ಕೆ ಹೋಗೋದು ಅಂದರೆ ಎಲ್ಲ ಕರ್ಮ ಕಳ್ಕೊಳ್ಳೋದನ್ನು ಪುಣ್ಯಕರ್ಮವೂ ಕಳ್ಕೊಂಬಿಡೋದು ಅಂತ ತಿಳ್ಕೊಂಬಿಟ್ರು. ಆ ರೀತಿ ಅಲ್ಲ, ಪಾಪಕರ್ಮ ಕಳ್ಕೊಳ್ಳೋದೆ ಹೊರತು ಪುಣ್ಯಕರ್ಮ ಕಳ್ಕೊಳ್ಳೋದಲ್ಲ. ಪರಮಾತ್ಮ ಕೂಡ ಎಕ್ಸ್ಪ್ಲನೇಷನ್ ಅದು, ಅಂತ ಸರ್ವ ಪಾಪೇಭ್ಯ ಅಂತ ಹೇಳಿಬಿಡ್ತಾನೆ, ಸರ್ವ ಪುಣ್ಯೇಭ್ಯ ಅಂತ ಹೇಳೋದಿಲ್ಲ. ಅರ್ಥ ಆಯ್ತಾ? ಈಗ ತನ್ನ ಪರಮಾತ್ಮದೇ ವ್ಯಾಖ್ಯಾನ ಅದು. ಎಲ್ಲಿ ಸರ್ವಕರ್ಮಗಳಿಂದ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾರೋ ಅಲ್ಲಿ ಯಾವುದರಿಂದ ಬಿಡುಗಡೆ ಅಂತ ಅರ್ಥ? ಪಾಪಕರ್ಮಗಳಿಂದ ಬಿಡುಗಡೆ ಅಷ್ಟೇ. ನಮಗೆ ಬಂಧಕವಾದ ಯಾವುದು? ಪಾಪಕರ್ಮನ ಪುಣ್ಯಕರ್ಮನ? ಪಾಪಕರ್ಮ ಅದು ಹೋಗಿಬಿಡುತ್ತೆ. ಮತ್ತು ಪುಣ್ಯಕರ್ಮದಲ್ಲಿ ಎರಡಿದೆ, ಇಷ್ಟ ಅನಿಷ್ಟ ಅಂತಿದೆ. ಇಷ್ಟಕರ್ಮ ಅನ್ನೋದು ನಮಗೆ ಯಾವಾಗಲೂ ಬೇಕು, ಅನಿಷ್ಟಕರ್ಮ ನಮಗೆ ಬೇಡ. ದೃಷ್ಟಾಂತ ಕೊಟ್ಟು ಹೇಳಿದೆ ಈಗಾಗಲೇ, ಇಲ್ಲಿಂದ ನಾವೆಲ್ಲ ಡೆಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ತಿಳ್ಕೊಂಬಿಡೋಣ. ಇದೇನು ಟ್ರಾನ್ಸ್ಫರ್ಬಲ್ ಅಲ್ಲ ಅಂತ ತಿಳ್ಕೊಂಡು ಏನು ಮಾಡಿದ್ದ? ಹುಚ್ಚಾಬಿಟ್ಟು ಫರ್ನಿಚರ್ ಮಾಡ್ಕೊಬಿಟ್ಟಿದೆ, ಮನೆ ತುಂಬ ಫರ್ನಿಚರ್ಗಳು. ಅಲ್ಲಿಗೆ ಹೋಗಬೇಕಾಗಿದೆ, ಒನ್ಸ್ ಫಾರ್ ಅಲ್ಲಿ ಹೋಗಬೇಕಾಗಿದೆ, ಪ್ರಮೋಷನ್ ಬೇರೆ ಜೊತೆಗೆ ಬೆಟರ್ ಪೋಸ್ಟು ಹೋಗಬೇಕಾಗಿದೆ. ಅವಾಗ ಎಲ್ಲ ತೊಗೊಂಡ್ಬಿಡ್ತಾನೆ, ಬ್ಯಾಂಕ್ ಅಕೌಂಟ್ ಯಾರಿಗೂ ಕೊಡೋದಿಲ್ಲ, ಮತ್ತೆ ತಾನೇ ಇಟ್ಕೋತಾನೆ. ಆದರೆ ಚೇರು ಟೇಬಲ್ಲು ಫರ್ನಿಚರ್ ಇರುತ್ತೆ, ಅವ ಇಷ್ಟ ಅದು. ಈಗ ಅನಿಷ್ಟ, ಆ ಟ್ರಾನ್ಸ್ಪೋರ್ಟೇಷನ್ ಭಾರಿ ಜಾಸ್ತಿ ಆಗಿಬಿಡುತ್ತೆ, ಮತ್ತು ಇನ್ನೂ ಚೀಪ ಇನ್ನೂ ಒಳ್ಳೆ ಸಿಗುತ್ತೆ ಅಲ್ಲಿ. ಏನು ಮಾಡ್ತಾನೆ? ಆಗ ಡಿಸ್ಪೋಸ್ ಆಫ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ನೋಡಿರಿ, 100 ಇದೆ, 50 ರೂಪಾಯಿ ಕೊಡ್ತೀನಿ, 10 ಲಕ್ಷ ಇದೆ, 5 ಲಕ್ಷ ಕೊಡ್ತೇನೆ, ತೊಗೊಂಬಿಡಿ. ಇನ್ನೂ ಕೆಲವು ಫ್ರೆಂಡ್ಸ್ಗೆ ದಿವತ್ತು ಸುಂದರ ಸಾಗಲೇ ತೊಗೊಂಬಿಡಿ ಅಂತ ಹೇಳ್ಬಿಡ್ತಾರೆ. ಅದು ಬೇಕಾದವ್ರಿಗೆ ಕೊಡ್ತಾರದು, ಬೇಕಾದವ್ರಿಗೆ ಅನಿಷ್ಟ ಪುಣ್ಯ ಕೊಡ್ತಾರೆ. ಅನಿಷ್ಟ ಆಗಲಿ ಅಂತ ಕೊಡ್ತಾರಲ್ಲ, ಮತ್ತೆ ನನಗಿಷ್ಟ ಇಲ್ಲ ನೀವು ತೊಗೊಳ್ಳಿ ಅಂತ ಅರ್ಥ. ನಮಗೆ ಅನೇಕರ ಬಗ್ಗೆ ಒಂದು ಮಾತಿದೆ, ರಾಯರು ಅನಿಷ್ಟ ಪುಣ್ಯ ಕೊಡ್ತಾರೆ, ನಮಗೆ ಸಿಟ್ಟು ಬಂದ್ಬಿಡುತ್ತೆ, ಏನ್ರಿ ರಾಯ್ ಕಷ್ಟಪಟ್ಟು ಅನಿಷ್ಟ ಪುಣ್ಯ ಕೊಡ್ತಾರೆ ಅಂತ ಕೇಳಿದರೆ, ಅನಿಷ್ಟ ಶಬ್ದಕ್ಕೆ ಏನರ್ಥ? ಇಷ್ಟವಲ್ಲದ್ದು ಅಂತ ಅರ್ಥ. ತಮಗೆ ಬೇಡದನ್ನು ನಮಗೆ ಕೊಡ್ತಾರೆ, ನ್ಯಾಚುರಲ್ ಅದು. ಹೋಗ್ತಾನೆ, ಎಲ್ಲ ಊಟ ಎಲ್ಲ ಆದಮೇಲೆ ಉಳಿದಿದ್ದು ನಾವು ಮುಸರೇವ್ ತೊಡಿತೇವೆ, ಕೊಡ್ತೇವೆ ತಾನೆ. ಆ ರೀತಿಯಲ್ಲಿ ಅದು ಇನ್ನೊಬ್ಬರಿಗೆ ನಾವು ಬೇಡ ಹಣ್ಣು ತಿಂತಾನೆ, ಬಾಳೆಹಣ್ಣು ನಿನ್ನ ಪುಸಿಗೆ ಹಾಕ್ತಾನೆ, ಅದು ಅವ್ರಿಗೆ ಅನಿಷ್ಟ, ಹಸುವಿಗೆ ಇಷ್ಟ ಅದು. ಅದು ಒಳ್ಳೆ ಆಳ್ವಾರ್ ಹೇಳ್ತಾನೆ ಇವನು, ಏನ್ರಿ ಟ್ರಾನ್ಸ್ಫರ್ ಆಗಿಬಿಟ್ರು ಅವರು. ಛೇ, ಇದು ನೋಡಿದರೆ 100,000 ರೂಪಾಯಿ ಕೊಟ್ಟರೆ ಸಿಗೋದಿಲ್ಲ, ಸುಮ್ಮನೆ 25,000 ಕೊಟ್ಟೋಗ್ಬಿಟ್ಟಿದ್ದಾರೆ ಅವರು. ಐ ಆಮ್ ಸೋಲಕ್ಕಿ ಅಂತ ಹೇಳ್ತಾನೆ ಮತ್ತೆ, ಗೊತ್ತಾಯ್ತು, ಐ ಆಮ್ ಸೋಲಕ್ಕಿ. ಅವ್ರ ಅನಿಷ್ಟ ಅಲ್ಲ, ಇಷ್ಟ ಅವನಿಗೀಗ, ಇವನಿಗಿಷ್ಟ ಅವನಿಗೆ ಅನಿಷ್ಟ ಹೊರತು ಅನಿಷ್ಟ ಆಗಲಿ ಅಂತ ಕೊಟ್ಟ ಪುಣ್ಯ ಅಲ್ಲ ಅದು. ಇಂಥ ಕೆಲವು ಪದ ಕೇಳಿ ಜನ ಶಾಸ್ತ್ರಗಳು ಗಾಬರಿ ಆಗಿಬಿಟ್ಟಿರ್ತಾರೆ. ಹೆಚ್ಚು ಪುಣ್ಯ ಅಲ್ಲೋ, ಹೆಚ್ಚು ಪುಣ್ಯ ಕೊಡೋದಿಲ್ಲ, ಅದು ಬೇರೆ. ಹೆಚ್ಚು ಪುಣ್ಯದ ಕೇಸೇ ಬೇರೆ, ಅದನ್ನ ಸಫರ್ ಮಾಡ್ಬೇಕು ಅದಕ್ಕೆ ಅವ್ರು. ಅದು ಬರುತ್ತೆ, ಅದು ಅಧಿಕ ಪುಣ್ಯ ಅರ್ಥ ಬೇರೆ, ಅನಿಷ್ಟ ಪುಣ್ಯ ಬೇರೆ. ಅಧಿಕ ಪುಣ್ಯ ಅಂದರೆ ಯೋಗ್ಯತೆ ಮೀರಿದ ಪುಣ್ಯ, ಅದು ಇನ್ನೊಬ್ಬರಿಗೆ ಕೊಟ್ಟರು ಉಪಯೋಗ ಇಲ್ಲ, ತಾವೇ ನಾಶ ಮಾಡ್ಕೊಂಡ್ಬಿಡ್ಬೇಕಲ್ಲ, ಅದಕ್ಕೆ ಶಾಪ ಆಗಿ ಕೊಟ್ಟು ಕಳ್ಕೊಂಡ್ಬಿಡ್ತಾರೆ. ಗೊತ್ತಾಯ್ತಾ? ಅದು ಬೇರೆ ಕೇಸ್ ಅವರು. ಅಧಿಕ ಪುಣ್ಯ, ಅನಿಷ್ಟ ಪುಣ್ಯ ಎರಡಿದೆ, ಪಾಪ ಇದೆ, ಅಧಿಕ ಪಾಪ ಮತ್ತೆ ಬೇರೆ ಇದೆ. ಇಷ್ಟ ಪಾಪ ಅಂತೊಂದಿಲ್ಲ, ಅದು ಬೇರೆ ನೆನಪಿಗೆ. ಇಷ್ಟ ಪಾಪ ಅಂತಿಲ್ಲ, ಈ ಅನಿಷ್ಟ ಪುಣ್ಯ ಇದೆ, ಇಷ್ಟ ಪುಣ್ಯ ಇದೆ ಅಷ್ಟೆ. ಮುಕ್ತಾಯ ಮಾಡ್ತಿದ್ದಾರೆ. ನಮಸ್ತೆ ವಾಸುದೇವಾಯ, ಪ್ರೇಯಸಾಮ್ಯೇ ಪ್ರಿಯೋತ್ತಮ, ಸಮಸ್ತ ಗುಣ ಸಂಪೂರ್ಣ ನಿರ್ದೋಷಾನಂದದಾಯಿನೇ. ದೇವರು ಸ್ತೋತ್ರ ಮಾಡಿ. ಎಷ್ಟೇ ತ್ರೀನಿ ತಾನೆ ವೇದ ವಚನೆ ಬಿಡೋದಿಲ್ಲ, ಮತ್ತೆ ಎಷ್ಟೇ 3 ಇದರಲ್ಲೂ ತಮ್ಮ ಸ್ವರೂಪವನ್ನು ಹೇಳ್ತಾರೆ. ನಿಶೇಷ ದೋಷರಹಿತ ಕಲ್ಯಾಣಾಖಿರ ಸದ್ಗುಣ ಭೂತಿ ಸ್ವಯಂಭು ಶರ್ವಾದಿ ವಂದ್ಯಂ ತ್ವಾಂ ನೌಮಿ ಮೇ ಪ್ರಿಯಂ. ನಿಶೇಷ ದೋಷರಹಿತ ಸಂಬೋಧನೆ ಎದುರು ಕಾಣ್ತಿದ್ದಾನೆ ದೇವರ ಆಚಾರ್ಯರಿಗೆ. ಕಲ್ಯಾಣ ಅಖಿಲ ಸದ್ಗುಣ, ಕಲ್ಯಾಣದಿಂದ ಕಲ್ಯಾಣಕ್ರಮವಾದ ಅನಂತಾನಂತ ಕಲ್ಯಾಣ ಗುಣಗಳ ಪರಿಪೂರ್ಣನೇ. ಭೂತಿ ಸ್ವಯಂಭೂ ಶರ್ವಾದಿ ವಂದ್ಯಂ, ಭೂತಿ ಮಹಾಲಕ್ಷ್ಮಿ. ಸ್ವಯಂ ತಿಕ್ಕರ್ ಇಲ್ಲಿ ಬರೆಯಲಿಲ್ಲ, ಅಲ್ಲಿ ಬರೆದು ಬಿಟ್ಟಿದ್ದಾರೆ ಸುಧಾದಲ್ಲಿ. ಭೂತಿ ಮಹಾಲಕ್ಷ್ಮೀ, ಭೂತಿ ಸ್ವಯಂಭೂ ಶರ್ವಾದಿ ವಂದ್ಯಂ. ಭೂತಿ ಮಹಾಲಕ್ಷ್ಮಿ ಸ್ವಯಂಭೂ ಬ್ರಹ್ಮದೇವರು ಶರ್ವ ರುದ್ರದೇವರು ಇವರಿಂದ ವಂದ್ಯನಾದಂತಹ ತ್ವಾಂ ಮೇ ಪ್ರಿಯಂ ನವಮಿ, ಅತ್ಯಂತ ಪ್ರಿಯನಾದ ನನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂಥೇಳಿ ಕೃಷ್ಣಾರ್ಪಣ ಅಂತ ಹೇಳ್ತಾರೆ. ಗೀತಾ ತಾತ್ಪರ್ಯ ನಿರ್ಣಯ ಮುಗೀತು. ನಾಳೆ ದಿವಸ ಭಾಗವತ ತಾತ್ಪರ್ಯ, ಭಾಗವತ ತಾತ್ಪರ್ಯ. ಕನ್ನಡ ವಾಲ್ಯೂಮ್ ಇರೋರು ಆರನೇ ವಾಲ್ಯೂಮ್ ತನ್ನಿ, ಕನ್ನಡ ಸರ್ವಮೂಲ ಇರೋರು ಇತ್ತೀಚಿಂದ. ಹಳೆದಿದ್ರೆ ಬೇರೆ, ಹಳೆದಿದ್ರು ಆರು, ಹೊಸ್ತಿದ್ರು ಆರು, ಗೊತ್ತಾಯ್ತಾ? ಸಂಸ್ಕೃತ ಇದ್ರು ಆರು, ಕನ್ನಡ ಇದ್ರು ಆರು. ಆರನೇ ಸಂಪುಟ ನಾಳೆ ತರಬೇಕು. ನಾಳೆ ಒಂದು ದಿವಸಕ್ಕೆ ಭಾಗವತ ತಾತ್ಪರ್ಯ ಮುಗಿಸಿಬಿಟ್ಟು ನಾಡಿದ್ದು ಸದಾಚಾರ ಸ್ಮೃತಿ. ಅದು ರಜೆ ಇರುತ್ತೆ, ಹೆಚ್ಚು ಓದ್ ಬರೋದು ಸದಾಚಾರ. ಇನ್ನೆಲ್ಲ ಆಚಾರ ಗ್ರಂಥಗಳು, ಸದಾಚಾರ ಸ್ಮೃತಿ, ಕೃಷ್ಣಾಮೃತ ಮಾಡ, ತಂತ್ರಸಾರ ಸಂಗ್ರಹ, ಇನ್ನೂ ಹೆಚ್ಚು ಎರಡು ಅರ್ಥ ಆಗ ಗ್ರಂಥಗಳು ಅವೆಲ್ಲ ಕೂಡ. ಇಷ್ಟೆಲ್ಲ ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ, ಅದು ಇನ್ನೂ ಉಪಯೋಗಕ್ಕೆ ಬರುತ್ತೆ. ಅದನ್ನೆಲ್ಲ ನೀವು ಇದು ಮಾಡೋದು, ನಿಮ್ಗೆ ಹಿಡಿದು ಚಿಕ್ಕ ಮಕ್ಕಳನ್ನು ಕರ್ಕೊಂಬರ್ಬೋದು, ನೀವು ಮನೆಯಲ್ಲಿರೋರೆಲ್ಲರೂ ಕರ್ಕೊಂಬರ್ಬೋದು. ಜಾಗ ಎಷ್ಟಿದೆ ನೋಡ್ಕೋಬೇಕು ಅಷ್ಟೇ ಹೊರತು ಎಲ್ಲ ಬರಬೇಕು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಂ. ಸೂತ್ರ ಪ್ರಸ್ಥಾನ ಲಾಸ್ಟ್ಗೆ ಅಲ್ಲ, ಅದ್ರದೊಂದಿಗೆ ಮಗಳಾಗಿಬಿಡು. ಅದೇ ಹೈಯೆಸ್ಟ್ ಗ್ರಂಥ ಅಂತಂದ್ರೆ ಉಪಸಂಹಾರ ಪ್ರಬಲ. ಅದನ್ನು ಮಾಡಿ ಹೇಳ್ತೀನಿ, ನಾಳೆ ಹೇಳ್ತೀನಿ. ಸ್ವತಂತ್ರಾಯ ಅಖಿಲೇಶಾಯ ನಿರ್ದೋಷ ಗುಣರೂಪಿಣೇ ಪ್ರೇಯಸೇ ಮೇ ಸುಗುರುಡಾಯ ನಮೋ ನಾರಾಯಣಾಯತೆ.